மம வாச விமாம் பிரசுத்தாம் சஞ்சீவயத்யகில சக்திஹரஸ்வதாம்னா அன்யாம்ஸ்ய ஹஸ்தசரணஸ்ரவணத்வதாதீன் பிராணான் நமோ பகவதே புருஷாய யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்திஹி சதா தஸ்மை ஹரயே குரவே நமஹ. ஸ்ரீயத்யஜோ கண்டகுணோரு மண்டலஹ சதோதிதோ ஜானமரீச்சி மாலி ஸ்வபக்த ஹர்தோச்ச தமோ நிஹந்தா ரசாவதாரோ ஹரிராத்மா பாஸ்கரஹ. ஜெயத்யஜோ அக்ஷீண சுகாத்ம பிம்பஹ ஸ்வைஸ்வரிய காந்தி பிரதத சதோதித ஸ்வபக்த சந்தாப துரிஷ்ட ஹந்தா ராமாவதாரோ ஹரிரீஷ சந்திரமாஹ. ஜெயத்ய சங்கோரு பலாம்பு பூரோ குணோச்ச ரத்னாகர ஆத்ம வைபவ சதா சதாத்மஜ்ஞ நதீபிராப்ய கிருஷ்ணாவதாரோ ஹரிரேக சாகர. யோ விப்ரலம்ப விபரீத மதி பிரபூதான் வாதான் நிரஸ்ய கிருத்தவான் புவி தத்வவாதம் சர்வேஸ்வரோ ஹரிரிதி பிரதிபாதயந்தம் ஆனந்ததீர்த்தமுனிவரியமஹம் நமாமி. பவதி யதனுபாவாதேடமுகோபி வக்மி ஜடமதிரபி ஜந்துர்ஜாயதே ப்ரஜ்ஞமௌலிஹி சகலவசனசேதோ தேவதா பாரதீ சா மம வசசி நிஹத்தாம் சந்நிதிம் மானசேச. ஹராய பஜதாநிஷ்டஹராய புரவைரிணே பவாய பவதே பூயாத் சிவாய சிரசா நமஹ. உமேஷாத்யாஸ்துராவோகம் வீடே சேதோஹிமானினஹ யூயம் சர்வே ப்ரகுருத மனோமே மத்வபாவகம். ஸ்ரீமத்வஹ கல்பவ்ருக்ஷஸ்து ஜயார்யஹ காமசுஸ்க்ருதஹ சிந்தாமணிஸ்து வ்யாசார்யஹ முனித்ரயமுதாஹருதம். வாதிராஜகுரூன் வந்தே ரகுத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மி. பிருத்வீமண்டலமத்யஸ்தாஹ பூர்ணபோதமதானுகாஹ விஷ்ணவா விஷ்ணுஹ்ருதயாஹ தன்னமஸ்யே குருன் நம. ஸ்ரீகுருப்யோ நம ஹரிஹ. நாராயணாய பரிபூர்ணகுணார்ணவாய விஸ்வோதயஸ்திதிலயோன்நியதிப்ரதாய ஞானப்ரதாய விபுதாசுரசௌக்யதுக்கசத்காரணாய விததாய நமோ நமஸ்தே. நாராயணம் சுரகுரும் ஜெகதீகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்ன மமராசுர சித்தகுஞ்சி. நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரை. பரமபவித்ரவாத ஸ்ரீமத் மகாபாரத ವಿಶ್ವದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂಥ ಕೃತಿ. ಇವತ್ತಿಗೂ ಸಹ ಜಗತ್ತಿನಲ್ಲಿ ಒಂದೊಂದು ದೇಶ ತನ್ನ ಒಂದೊಂದು ಹಿರಿಮೆಯನ್ನ ಸಾರಿಕೊಳ್ಳಬಹುದು, ಆದರೆ ನಮ್ಮಲ್ಲಿ ಮಹಾಭಾರತದಂಥ ಗ್ರಂಥ ಇದೆ ಅಂತ ನಾವು ಹೇಳಿಕೊಳ್ಳ ಹಾಗೆ ಜಗತ್ತಿನ ಬೇರೆ ಯಾರೂ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ವಿಶಿಷ್ಟವಾದಂಥ ಕೃತಿ ಮಹಾಭಾರತ. ಅದನ್ನು ಬೇರೆ ದೇಶದ ಜನ ಒಪ್ತಾರೆ, ಅವ್ರು ಹೇಳ್ತಾರೆ ಎಲ್ಲ ದೇಶದ ಧರ್ಮಗ್ರಂಥಗಳನ್ನು ಒಂದು ಕಡೆಗಿಟ್ಟು ಮಹಾಭಾರತ ಒಂದನ್ನೇ ಒಂದು ಕಡೆಗಿಟ್ಟರೆ ಅದೆಲ್ಲ ಒಂದು ಕಡೆಗೆ ಮಹಾಭಾರತ ಒಂದೇ ಒಂದು ಕಡೆಗೆ ಅದೆಲ್ಲ ಸೇರಿದ್ರೆ ಅದರ ಏಳು ಪಟ್ಟು ಮಹಾಭಾರತ ಒಂದೇ ಇದೆ ಸೈಜನಲ್ಲಿ ಅಂತ ಹೇಳುತ್ತಾರೆ. ಅದು ಗಾತ್ರದಲ್ಲಿ ಎಷ್ಟು ದೊಡ್ಡದು ಅದರ ಅರ್ಥದಲ್ಲೂ ಅಷ್ಟೇ ದೊಡ್ಡದು ಮಹಾಭಾರತ. ಯಾವ ದೇಶವೂ ಕೂಡ ಅಂಥ ಗ್ರಂಥ ನಮ್ಮಲ್ಲಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ವಿಶಿಷ್ಟವಾದ ಕೃತಿ ಈ ಒಂದು ಮಹಾಭಾರತ. ಬೇರೆ ದೇಶದ ಜನ ಮ್ಯಾಕ್ಸಿಮಲ್ಲರ್ ಮೊದಲಾದ ಭಾರಿ ಈ ಅಧ್ಯಯನಕ್ಕೋಸ್ಕರ ಶ್ರಮಪಟ್ಟ ಜನ ಹೇಳುತ್ತಾರೆ ಮಹಾಭಾರತ ಅಂತ ಗ್ರಂಥವನ್ನ ಬರೆಯೋದಕ್ಕಲ್ಲ, ಅದನ್ನು ಓದೋದಕ್ಕೆ ನಮ್ಮ ಆಯುಷ್ಯ ಭಾರಿ ಚಿಕ್ಕದು ಅನಿಸುತ್ತೆ ಅಂತ ಹೇಳುತ್ತಾರೆ. ಇನ್ನು ಬರೆಯೋದಂತೂ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸುಮ್ಮನೆ ಓದೋದಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಕಾಲ ಮಹಾಭಾರತ ಮಂಗಳ ಅಂದ್ರೆ ಜೀವನ ಪೂರ್ತಿ ಅಂತ ಅರ್ಥ. ಎಷ್ಟೋ ಜನ ಪುರಾಣ ಹೇಳಿ ಮುಗಿಸೋ ಹೊತ್ತಿಗೆ ಅಪೂರ್ತಿ ಆಯುಷ್ಯ ಮುಗಿದು ಹೋಗ್ಬೇಕು ಅಂತ. ಬೃಹತ್ತರವಾದ ಕೃತಿ ಶ್ರೀಮನ್ ಮಹಾಭಾರತ. ಅಂತ ಮಹಾಭಾರತಕ್ಕೆ ಅಷ್ಟು ಮಹತ್ವ ಬರಲಿಕ್ಕೆ ಏನು ಕಾರಣ? ಇವತ್ತು ಜಗತ್ತಿನಲ್ಲಿ ಮಹಾಭಾರತ ರಾಮಾಯಣಗಳ ಬಗ್ಗೆ ಕೇಳದೇ ಇರತಕ್ಕಂಥ ಜನ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಕೇಳೇನೇ ಇರ್ತಾರೆ. ಅದು ಕಥೆ ಸರಿಯಾಗಿ ಗೊತ್ತಿರೋದು ಬಿಟ್ಟಿರೋದು ಆಮೇಲೆ. ಆದರೆ ಮಹಾಭಾರತ ರಾಮಾಯಣಗಳ ಬಗ್ಗೆ ಸ್ವಲ್ಪವೇ ಕೇಳದಿರತಕ್ಕಂಥ ಜನ ಸಿಕ್ಕೋದೇ ಇಲ್ಲ. ಅದಕ್ಕೆ ಕಾರಣ ಅದರ ನಿತ್ಯ ಜೀವನದ ಒಂದು ರೆಲೆವೆನ್ಸ್ ಅಂತ ಹೇಳ್ತೇವಲ್ಲ, ಯಾವುದು ರೆಲೆವೆಂಟೋ ಅದು ಉಳಿಯೋದೇ ಇಲ್ಲ, ಯಾವುದು ರೆಲೆವೆಂಟೋ ಅದು ಯಾವಾಗಲೂ ಏನ್ ಮಾಡಿದ್ರು ಹೋಗೋದೇ ಇಲ್ಲ. ಇವತ್ತು ಮಹಾಭಾರತದ ಹಿರಿಮೆ ಎಲ್ಲ ರೀತಿಯಲ್ಲೂ ಜಗತ್ತಿಗೆ ಪರಿಪೂರ್ಣ ಜ್ಞಾನ ಕೊಡತಕ್ಕಂಥ ಕೃತಿಯ ಹೆಸರಿಗೆ ಕಥೆ. ಪಾಂಡವರ ಕೌರವರ ಕಥೆಯ ಹಿನ್ನೆಲೆಯಲ್ಲಿ ಜಗತ್ತಿನ ಏನೆಲ್ಲ ನಡೆಯಬಹುದು, ಕೊನೆಗೆ ಸತ್ಯಕ್ಕೆ ಹೇಗೆ ಗೆಲುವಾಗುತ್ತೆ ಅಂತ ಸಾಧನೆ ಮಾಡೋದು ಮಹಾಭಾರತದ ಮೂಲಭೂತ ಉದ್ದೇಶ. ಯಥೋ ಧರ್ಮ ತತಃ ಕೃಷ್ಣ, ಯತಃ ಕೃಷ್ಣ ತಥೋ ಜಯ. ಇದು ಮಹಾಭಾರತದ ಸಂದೇಶ ಅಂತ ವೇದವ್ಯಾಸ ದೇವರೇ ಹೇಳ್ತಾರೆ. ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಭಗವಂತ ಇರ್ತಾನೆ, ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ಗೆಲುವಿರುತ್ತೆ ಜಯ ಇರುತ್ತೆ ಅನ್ನೋದು ಅದರ ಸಾರಾಂಶ. ಇಲ್ಲಿ ನಡೀತಿರೋದು ಅದನ್ನೇನೆ. ಮಹಾಭಾರತ ವನಪರ್ವ ಈ ಸತ್ಯ ನಡೆದಿದೆ. ಅದರಲ್ಲಿ ದುರ್ಯೋಧನಾದಿಗಳ ಒಂದು ಕ್ರೌರ್ಯದ ಪರಾಕಾಷ್ಠೆ, ಮೋಸ ವಂಚನೆ ಎಲ್ಲವನ್ನು ಕೂಡ ತುಂಬಿದ ಸಭೆಯಲ್ಲಿ ಮಾಡಿದಂತ ಮಹಾಪಾಪಿಷ್ಟ ದುರ್ಯೋಧನ. ಕಳ್ಳಕಾಕರಲ್ಲಿ ವೆರೈಟಿ ಜನ ಸಿಗ್ತಾರೆ. ಬರೀ ಮಲಗಿದ ಕಳ್ಳತನ ಮಾಡೋದು ಬೇರೆ, ಎತ್ತಗಳಿಗೆ ಪಿಕ್ ಪಾಕೆಟ್ ಮಾಡೋ ಜನ ಬೇರೆ, ದರೋಡೆಕೋರರು ಬೇರೆ. ಈಗಲ್ಲ ಅನೇಕ ಹಂತದ ಜನಗಳು ಸಿಗ್ತಾರೆ. ಎಲ್ಲರನ್ನು ಮೀರಿಸಿದವನು ಈ ದುರ್ಯೋಧನ. ರಾಮಾಯಣದಲ್ಲಿ ರಾವಣ, ಮಹಾಭಾರತದಲ್ಲಿ ದುರ್ಯೋಧನ, ಜಗತ್ತು ಕಂಡಂತ ಮಹಾಪಾಪಿಗಳು. ಅಂಥ ಪಾಂಡವರ ಒಂದು ವಿರುದ್ಧವಾಗಿ ಕೌರವರು ನಡ್ಕೊಂಡ ರೀತಿ ಎಂದರೆ ಅತ್ಯಂತ ಹೇಯ. ತಂದೆ ತಾಯಿಗಳ ಎದುರು, ಗುರು ಹಿರಿಯರ ಎದುರು ತುಂಬಿದ ಸಭೆಯಲ್ಲಿ ಒಬ್ಬ ಸ್ತ್ರೀಯ ಮೇಲೆ, ಮಹಾರಾಣಿಯಾಗಿ ಅಭಿಷಿಕ್ತಳಾದಂತಹ ದ್ರೌಪದಿಯ ಮೇಲೆ ಅವು ನಡ್ಕೊಂಡ ರೀತಿ, ಧರ್ಮರಾಜಾದಿ ಪಾಂಡವರ ಮೇಲೆ ಅವು ನಡ್ಕೊಂಡ ರೀತಿ ಜಗತ್ತೇ ತಲೆ ತಗ್ಗಿಸ್ತಕ್ಕಂಥ ಒಂದು ಅತ್ಯಂತ ಹೇಯವಾದ ಕಾರ್ಯ. ಇನ್ನು ಪಾಂಡವರ ಕಡೆಯಿಂದ ವಿಚಾರ ಮಾಡಿದರೆ ಒಂದು ತಪ್ಪು ನಡೀತು, ಅದು ನಡೆದಾಗ ನಿರ್ವಾಹ ಇಲ್ಲ, ನಮ್ಮ ಕಾಲ ಬರೋವರೆಗೂ ಕಾಯಬೇಕು. ತಪ್ಪು ಮಾಡಿಯಾಗಿದೆ ಧರ್ಮರಾಜ, ಅದಕ್ಕೋಸ್ಕರವಾಗಿ ವನವಾಸವನ್ನ ಒಪ್ಪಿಕೊಳ್ಳುತ್ತಾನೆ. ಅದು ಮೋಸದ್ದೇ, ಒಪ್ಪಿಕೊಳ್ಳುತ್ತಾನೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತಕ್ಕಂಥ ಕರಾರಿಗೆ ಬದ್ಧನಾಗಿ ಹೊರಡುತ್ತಾನೆ. ಆತ ಒಪ್ಪಿದ್ದು ಎಷ್ಟು ದೊಡ್ಡದೋ ಅದಕ್ಕಿಂತ ದೊಡ್ಡದು ಆತನ ತಮ್ಮಂದಿರು ಒಪ್ಪಿದ್ದು. ಇವತ್ತು ಎಷ್ಟೋ ತಂದೆ ಒಪ್ಪಿದ್ರೆ ಒಳಗೆ ಮಾಡ್ಕೊಂಡು ಅಮ್ಮಿಯ ಸಂಬಂಧ ಅಂತ ಮಕ್ಕಳು ರಿಜೆಕ್ಟ್ ಮಾಡಿಬಿಡ್ತಾರೆ. ತಂದೆ ಮಾಡಿದ ಅಗ್ರಿಮೆಂಟ್ ಅನ್ನು ಮಗ ಒಪ್ಪೋದಿಲ್ಲ ಎಷ್ಟೋ ಸಲ. ಅವನ ತಂದೆ ಬುದ್ಧಿ ಇದ್ದಿಲ್ಲ ಅಂತ ಇನ್ನೊಂದು ಹೊಡೆಬಿಟ್ಟು ಮಾಡಿಸ್ತಾನೆ. ತಂದೆ ಬುದ್ಧಿ ಕೆಟ್ಟೋಗಿತ್ತು ಏನೋ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಜನ ಅದನ್ನ ತೆಗೆದು ಹಾಕ್ತಾರೆ. ಅಂತದ ಅಣ್ಣ ಮಾಡಿದ ಘೋರ ಅಪರಾಧ ಇದು ಒಂದು, ಅದನ್ನ ಸಹಿಸಿಕೊಂಡು ಬಿಟ್ಟು ಅವರು ವನವಾಸಕ್ಕೆ ಹೊರಟ್ರಲ್ಲ ಅಂತ ಸಂಬಂಧಿರು ಸಿಗೋದು ಅಸಾಧ್ಯವಾದ ಕೆಲಸ. ಅದಕ್ಕೆ ರಾಮಾಯಣದಿಂದ ಬಂದ ವಿಶೇಷವಾದ ಸ್ಫೂರ್ತಿ ಅದು. ರಾಮದೇವರು ತಂದೆಯ ಮಾತನ್ನ ನಡೆಸಿ ಜಗತ್ತಿಗೆ ಆದರ್ಶ ಹಾಕಿಕೊಟ್ರೆ, ಭೀಮಸೇನಾದಿ ಪಾಂಡವರು ಅಣ್ಣನ ಮಾತನ್ನ ನಡೆಸಿ ಜಗತ್ತಿಗೆ ಒಳ್ಳೆ ತತ್ವವನ್ನು ಹೇಳಿಕೊಡ್ತಾರೆ. ತಂದೆ ಮಾತನ್ನು ನಡೆಸಿದ್ದ ಆತ, ಅಣ್ಣನ ಮಾತು ಅಂದ್ರೆ ಜ್ಯೇಷ್ಠ ಭ್ರಾತ ಪಿತೃಸಮಹ ಅಂತ ಶಾಸ್ತ್ರದ ಮಾತು. ದೊಡ್ಡಣ್ಣ ಅಂದ್ರೆ ತಂದೆ ಇದ್ದ ಹಾಗೆ ಅಂತ ಶಾಸ್ತ್ರ. ಅದನ್ನ ರುಜುವಾತು ಮಾಡಿ ತೋರಿಸಿದ ಹಿರಿಮೆ ಪಾಂಡವರದ್ದು. ವರವನ್ನು ಪ್ರವೇಶ ಮಾಡುತ್ತಾರೆ. ಮೇಲ್ನೋಟಕ್ಕೆ ಪಾಂಡವರವರ ಮಾಸ ದುಃಖದ ಸಂಗತಿ. ಆದ್ರೆ ಸಜ್ಜನರಿಗೆ ಎಂಥ ಪ್ರಸಂಗದಲ್ಲೂ ಮನಸ್ಸಿನ ಒಳಗೆ ದುಃಖ ಮುಟ್ಟೋದಿಲ್ಲ ಅಂತ ಹೇಳೋದಕ್ಕೆ ಪಾಂಡವರ ಜೀವನ ಸಾರ್ಥಕವಾಗಿ ಕಡಿತಾ ಇದೆ. ಅನ್ನದ ಸಮಸ್ಯೆ ಅಕ್ಷಯ ಪಾತ್ರದಿಂದ ಪರಿಹಾರ ಆಗಿದೆ. ಅದು ಊಹೆ ಮಾಡಕ್ಕೆ ಸಾಧ್ಯ ಇಲ್ಲದಂತ ಪರಿಹಾರ. ಒಬ್ಬಿಬ್ಬರಿಗೆ ಹೊಟ್ಟೆ ತುಂಬಿಸೋದೆ ಕಷ್ಟ. ಅಂತ ಹೊತ್ತಲ್ಲಿ ಲಕ್ಷಾಂತರ ಜನ ಯತಿಗಳನ್ನ, ಋಷಿಗಳನ್ನ ಧರ್ಮರಾಜ 12 ವರ್ಷಗಳ ಕಾಲ ಅತ್ಯಂತ ಸಂಭ್ರಮದಿಂದ ನೋಡ್ಕೊಳ್ಳುತ್ತಾನೆ. ಮತ್ತೆ ಅತ್ಯಂತ ಆಪತ್ಕಾಲಕ್ಕೆ ಮನೆಯವರೇ ಇಷ್ಟೊತ್ತಲ್ಲಿ ಯಾರೇನ್ ಮಾಡ್ತಾರೆ, ಸ್ವಲ್ಪ ಏನೋ ತಗೊಂಡ್ರೆ ಸಾಕು, ಅಡ್ಜಸ್ಟ್ ಮಾಡ್ಕೋತಾರೆ. ಆದರೆ ಧರ್ಮರಾಜ ಹಾಗಲ್ಲ. ಅವರಿಗೆಲ್ಲ ಅತ್ಯುತ್ತಮವಾದಂತಹ ಆಹಾರವನ್ನು ಒದಗಿಸಲಿಕ್ಕೆ ಸೂರ್ಯನನ್ನ ಅಂತರ್ಗತನಾದ ಭಗವಂತನಾದ ನಾರಾಯಣನನ್ನು ಆರಾಧನೆ ಮಾಡಿ, ದಿನೇ ಅಕ್ಷಯಾನ್ನಂ ಪಿಠರಂ ತದಾಪ ವಿಚಿತ್ಯ ತೇಷಾಂ ಭರಣಾಯ ಧರ್ಮಜ ಸಂಪೂಜ್ಯ ಸೂರ್ಯಸ್ಥಿತ ಅಚ್ಯುತಂ ಪ್ರಭುಂ ದಿನೇ ಅಕ್ಷಯಾನ್ನಂ ಪಿಠರಂ ತದಾಪ ರತ್ನಾಜಿತಂ ಕಾಮ ವರಾನ್ನದಂಚ. ಬಯಸಿದ ಅನ್ನ ಕೊಡಬೇಕು, ರತ್ನಾದಿಗಳನ್ನು ಕೊಡಬೇಕು ಅಂತ ವಿಚಿತ್ರ ಅಕ್ಷಯ ಪಾತ್ರೆಯನ್ನು ಪಡ್ಕೊಳ್ತಾ ಇದ್ದಾನೆ. ಆ ಮೂಲಕ ಜಗತ್ತೇ ನಡೀತಾನೆ. ಅಕ್ಷಯ ತನಗೆ ಅಂದ್ರೆ ಅಕ್ಷಯ ಪಾತ್ರೆ ಅಲ್ಲ, ಇನ್ನೊಬ್ಬರಿಗೆ ಅಂದ್ರೆ ಅಕ್ಷಯ ಪಾತ್ರೆ. ಅದನ್ನು ನಿಸ್ವಾರ್ಥವಾದಂತಹ ಒಂದು ಸೇವೆ ಧರ್ಮರಾಜನು. ಇವತ್ತು ತನಗೆ ಅಕ್ಷಯ ಪಾತ್ರೆ ಮಗಳೇ ಸಿಗ್ತಾರೆ, ಬೇಕಾದಷ್ಟು ಅಲ್ಲಿ ಅಪ್ಪಡಿ ಇಲ್ಲಿ ಇದು ಏನೇನೋ ಮಾಡಿ ಕೊನೆಗೆ ಎಲ್ಲ ತಾ ಸೇಫ್ ಆಗಿರಬೇಕು. ಉಳಿದ ಜನ ಮಣ್ಣು ಮುಚ್ಚಿದ್ರು ಪರವಾಗಿಲ್ಲ ಅನ್ನೋದು ಅನೇಕರ ಕಲ್ಪನೆ. ಆದ್ರೆ ಧರ್ಮರಾಜ ಹಾಗಲ್ಲ. ಜನಕ್ಕೋಸ್ಕರ ಅಕ್ಷಯ ಪಾತ್ರೆ ಇದು. ಅಷ್ಟು ಜನರು ಸುಖವಾಗಿ ಬದುಕಬೇಕು. ರಾಜ ಹೇಗಿರಬೇಕು ಅಂದ್ರೆ ಧರ್ಮರಾಜ ನೋಡಿ ಕಲಿಬೇಕು. ಆಪತ್ಕಾಲದಲ್ಲೂ ಕೂಡ ತನ್ನ ನಂಬಿದ ಜನಗಳನ್ನ ಕೈ ಬಿಡಲಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನು ಅನುಸರಿಸಿ ಹೋಗ್ತಾರೆ ಅವರನ್ನ ಧರ್ಮ ಕೈ ಬಿಡೋದಿಲ್ಲ ಅಂತ ಹೇಳೋದಕ್ಕೆ ಅತ್ಯಂತ ಶ್ರೇಷ್ಠ ದರ್ಶನ. ಧರ್ಮಕ್ಕಾಗದೆ ಹೋದ್ರೆ ಅದು ತಪಸ್ಸು ಮಾಡಿ ಶಕ್ತಿ ಪಡ್ಕೊಳ್ಳುತ್ತೆ ಅಂತ ಹೇಳಿ, ತಪಸ್ಸು ಮಾಡಿ ಶಕ್ತಿ ತಗೊಂಡು ಕೊಡಬೇಕು. ಧರ್ಮರಾಜನ ಈ ನಂಬಿಕೆ ಕಥೆ ಕೇಳಿದವರಿಗೆ ನಾ ಧರ್ಮವನ್ನು ನಿಶ್ಚಿಂತವಾಗಿ ನಂಬಬಹುದು ಅಂತಕ್ಕಂಥ ವಿಶ್ವಾಸ ಹೆಚ್ಚಿತ್ತು. ಅದಕ್ಕೆ ಮುಂಚೆ ಮಾಡಿರೋ ಧರ್ಮವಾ ಅಂತ ಶಾಸ್ತ್ರಕಾರರು ಸಾರಿದ್ದು ಅದು ಒಂದು ಮುಖ. ಇನ್ನೊಂದು ಕಡೆಗೆ ಪಾಂಡವರು ಭೀಮಸೇನ ಕಿರ್ಮಿರಾಜ ರಾಕ್ಷಸರನ್ನು ಸಂಹಾರ ಮಾಡ್ತಾ ಇದ್ದಾರೆ. ಅಂದ್ರೆ ಇಷ್ಟು ಜನಕ್ಕೆ ರಕ್ಷಣೆ ಒಂದು ಕಡೆಗೆ, ಇದು ಅನ್ನ ಕೊಡೋ ರಕ್ಷಣೆ, ಅದು ಆಪತ್ತು ಕಡಿಯೋ ರಕ್ಷಣೆ. ಭೀಮ ಮಾಡಿದ್ದ ರಕ್ಷಣೆನೇ. ಕಿರ್ಮಿರಾಜ ಮಹಾ ದೈತ್ಯರುಗಳು ತುಂಬಿದ್ರೆ ಜಗತ್ತೇನು ಸುಖವಾಗಿರುತ್ತೆ ಈ ಮಧ್ಯೆ. ಆದ್ರೆ ಅವನ್ನೆಲ್ಲ ನಾಶ ಮಾಡ್ತಾ ಹೋಗಿದ್ದು ಪಾಂಡವರ ವೈಶಿಷ್ಟ್ಯ. ಕಿರ್ಮಿರನ ಬಕಾಸುರನ ತಮ್ಮ ರುದ್ರದೇವರ ವರದಿಂದ ಕೂಡಿದ್ದ ಮಹಾರಾಕ್ಷಸ ಅಂಥವನ್ನು ನಿರಾಚಾರವಾಗಿ ಸಂಹಾರ ಮಾಡಿಬಿಟ್ಟು ತಾನು ಎಷ್ಟು ಲೋಕೋಪಕಾರಕ್ಕಾಗಿದ್ದನ ಭೀಮಸೇನ ಆ ರೀತಿಯಲ್ಲಿ ತೋರಿಸಿ. ದಿವಸ ಕಡಿತಾ ಇವೆ. ಅಲ್ಲಿ ದುರ್ಯೋಧನಾದಿಗಳಿಗೆ ಪಶ್ಚಾತ್ತಾಪನೂ ಇಲ್ಲ, ಏನೂ ಇಲ್ಲ. ಹೇಳೋದಕ್ಕೆ ಅಂತ ಬಂದ ವೇದವ್ಯಾಸರನ್ನ ಅಗೌರವದಿಂದ ಕಾಣುತ್ತಾನೆ. ಮೈತ್ರಿಯರಿಂದ ಶಾಪವನ್ನೇ ಪಡ್ಕೊಂಡು ಬಿಡುತ್ತಾನೆ ದುರ್ಯೋಧನ. ಭೀಮಸೇನ ಪ್ರತಿಜ್ಞೆಗೆ ಪೂರಕವಾಗಿ ಮೈತ್ರಿಯರು ಕೊಟ್ಟ ಶಾಪ, ತವೋರು ಭೇದಾಯ ಭವೇತ್ ಸುಯುದ್ಧಂ, ನಿನ್ನ ತೊಡೆ ಮುರಿಲಿಕ್ಕೆ ದೊಡ್ಡ ಯುದ್ಧವಾಗುತ್ತೆ ಅಂತ ಹೇಳಿ ಸಾರಿ ಮೈತ್ರಿಯರು ಹೊರಟು ಹೋಗ್ತಾ ಇದ್ದಾರೆ. ಯುದ್ಧರ ಮಾತನ್ನು ಧೃತರಾಷ್ಟ್ರ ಕೇಳ್ತಾ ಇಲ್ಲ. ಅತ್ಯಂತ ಹಿತೈಷಿ, ಜೊತೆಗೆ ಇದ್ದಾನೆ. ಧರ್ಮ ಜೊತೆಗಿರಬೇಕು, ಅದ್ರ ಮಾತು ಕೇಳಬಾರದು. ಧೃತರಾಷ್ಟ್ರದ ವೈಶಿಷ್ಟ್ಯ ಬಂದಿರೋ ಪುಸ್ತಕ ಇರಬೇಕು, ಓದಬಾರದು ಅಂತಾರಲ್ಲ, ಅದೂ ಬೇಡ ಅಂತ ಗುಂಪು, ಇನ್ನೊಂದು ಗುಂಪು. ಆದರೆ ಯುದ್ಧರನ್ನ ಇಟ್ಟುಕೊಂಡಿದ್ದ, ಮಾತು ಕೇಳಲಿಲ್ಲ. ಇಟ್ಕೊಂಡು ಇರಬೇಕು, ಮಾತು ಕೇಳಬೇಕು. ಪುಸ್ತಕ ಇರಬೇಕು, ಓದಬೇಕು. ಧರ್ಮಶಾಸ್ತ್ರ ಇರಬೇಕು, ಅದನ್ನ ಅಧ್ಯಯನ ಮಾಡಬೇಕು. ಆಗ ಪೂರ್ಣ ಪ್ರಯೋಜನ ಪಡ್ಕೊಂಡಂತೆ ಲೆಕ್ಕ. ಆದರೂ ವಿದುರ ಯಥೇಷ್ಟತ ತಿಷ್ಟವ ಗಚ್ಚವ ಧೃತರಾಷ್ಟ್ರ ಹೇಳಿದ ತಕ್ಷಣ ಪಾಂಡವರ ಹತ್ರ ಹೊರಟು ಹೋಗಿಬಿಡುತ್ತಾರೆ. ಪಾಂಡವರು ವಾಸ ಮಾಡ್ತಿದ್ದ ಸ್ಥಳ ಆಗ ಕಾಮ್ಯಕವನ ಅಂತ ಒಂದು ಹೆಸರು. ಕಾಮ್ಯಕವನ, ದ್ವೈತವನ, ಎರಡು ಪ್ರಸಿದ್ಧವಾದ ವನಗಳು ಪಾಂಡವರು ತಮ್ಮ ವನವಾಸದಲ್ಲಿ ಕಳೆದ ವನಗಳು. ಕಾಮ್ಯಕವನದಿಂದ ದ್ವೈತವನಕ್ಕೆ ಪ್ರವೇಶ ಮಾಡ್ತಾರೆ. ಮುಂದೆ ಅಲ್ಲಿದ್ದಾಗಲೇ ಈ ಪ್ರಸಂಗ ನಡೆಯುತ್ತೆ. ಒಂದು ವರ್ಷ ಕಳೀತು. ಧರ್ಮರಾಜ ಎಲ್ಲರಿಗೂ ಭೋಜನ ಮಾಡಿಸಿ, ತಮ್ಮಂದಿರಿಗೂ ಭೋಜನ ಮಾಡಿಸಿ, ಆಮೇಲೆ ತಾನು ಉಣ್ತಾ ಇದ್ದ. ಭುಕ್ತವತ್ಸ್ವೇ ವಾನುಜೇಷು ಭುಂಕ್ತೆ ರಾಜ ವಿಶಿಷ್ಟಿರಹ. ತಮ್ಮಂದಿರಿಗೆಲ್ಲ ಊಟ ಮಾಡಿಸಿ ಆಮೇಲೆ ತಾನು ಮಾಡ್ತಿದ್ದ. ಆತನ ಊಟ ಆದ್ಮೇಲೆ ಮಾಡ್ತಾ ಇದ್ದ ದ್ರೌಪದಿ ಬಂದು ಕೃಷ್ಣೈಕಾ ಭುಂಜತೆ ಸದಾ. ದ್ರೌಪದಿಯ ಊಟ ಕೊನೆಯದು. ಅಲ್ಲಿಗೆ ಎಲ್ಲರ ಭೋಜನ ಮುಗಿದಂತೆ ಪ್ರತಿನಿತ್ಯದ ವ್ಯವಸ್ಥೆಯಾಗಿತ್ತು. ರಾಜನಾದವನು ಎಲ್ಲರಿಗೂ ಅನ್ನ ಹಾಕಿ ಆಮೇಲೆ ತಾನು ತಗೊಳ್ತಾ ಇತ್ತು. ಇವತ್ತು ಗ್ರ್ಯಾಂಡ್ ರಿಲೀಸ್ ಆದರೆ ಅವರೇ ತಿಂದು ಹಾಕಿಬಿಟ್ಟಿರ್ತಾರೆ ನೋಡಿ. ಜನಗಳಿಗೆ ಮುಟ್ಟೋದು ಸಂಭವ ಭಾರಿ ಕಡಿಮೆ. ಎಷ್ಟೋ ಸಲ ನೋಡ್ತೇವೆ, ಕೊಟ್ಟೆ ಅಂತ ರಿಲೀಸ್ ಆಗುತ್ತೆ, ಸಾವಿರಾರು ಕೂಡ ಬರೋದಿಲ್ಲ ಇವ್ರಿಗೆ ಮುಟ್ಟವತ್ತಿಗೆ ಸಾವಿರಾರು ಕೂಡ ಇರೋದಿಲ್ಲ. ಅದು ಇದೊಂದು ದುರಂತ ಇದೆ. ಆದರೆ ಪಾಂಡವರ ಒಂದು ರಾಜ್ಯಭಾರ ಇವತ್ತು ಜಗತ್ತಿಗೆ ಆದರ್ಶವಾದ ರಾಜ್ಯಭಾರ. ಈ ಜಗತ್ತು ಕಂಡ ಎರಡು ಶ್ರೇಷ್ಠ ರಾಜ್ಯಗಳು ಅಂದರೆ ಒಂದು ರಾಮರಾಜ್ಯ, ಒಂದು ಧರ್ಮರಾಜ್ಯ. ರಾಮರಾಜ್ಯದಲ್ಲಿ ಭಗವಂತನೇ ಆಡಿದ್ದು ರಾಮರಾಜ್ಯ, ಭಗವದ್ಭಕ್ತರು ಆಡಿದ್ದು ಧರ್ಮರಾಜ್ಯ. ಅವೆರಡನ್ನ ಮೀರಿಸತಕ್ಕಂಥ ಮತ್ತೊಂದು ರಾಜ್ಯ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಟ ಅತ್ಯುನ್ನತ ಮಟ್ಟದ ರಾಜ ಧರ್ಮರಾಜ. ಆತನ ಇನ್ನೊಂದು ಮುಖ ಇಷ್ಟೆಲ್ಲ ಸರಿಯಾಗಿ ಬರ್ತಾ ಇದ್ದಾನೆ. ಆದರೆ ತನ್ನ ಕರ್ತವ್ಯ ಏನಿತ್ತಲ್ಲ, ದುರ್ಯೋಧನಾದಿಗಳು ಮಾಡಿದ ಅನ್ಯಾಯವನ್ನು ಪ್ರತಿಭಟನೆ ಮಾಡಬೇಕಾದಿತ್ತಲ್ಲ, ಅದನ್ನ ಮಾಡ್ತಾ ಇಲ್ಲ. ಅದನ್ನು ಮಾಡಿಸಲೇಬೇಕು ಅನ್ನೋ ದೃಷ್ಟಿಯಿಂದ ಭೀಮ ದ್ರೌಪದಿ ರಾತ್ರಿ ಉಪದೇಶವನ್ನು ಮಾಡ್ತಾ ಇದ್ದ. ಇವತ್ತು ನಮ್ಮ ಸ್ಥಿತಿ ಹಾಗೇನೆ. ತುಂಬಾ ಜನ ಇರ್ತಾರೆ, ಪಾಪ ಏನ್ರಿ, ರಿಟೈರ್ ಆಯ್ತು, ಒಳ್ಳೆ ಕೆಲಸ ಇತ್ತು, ಫಸ್ಟ್ ಕ್ಲಾಸ್ ಪೆನ್ಷನ್ ಬರುತ್ತೆ, ಮಕ್ಕಳೆಲ್ಲ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಅದು ಬೇರೆ ದೇಶದಲ್ಲೇ, ಈ ದೇಶದಲ್ಲೇ ಇರೋದಿಲ್ಲ ಸಾಮಾನ್ಯವಾಗಿ. ಎಲ್ಲ ಸೆಟ್ಲ್ ಆಗಿಬಿಟ್ಟಿದ್ದಾರೆ, ಇನ್ನೇನು ಇಲ್ಲ, ಅದು ಸುಮ್ಮನೆ ಕೂತ್ಬಿಟ್ಟಿರ್ತಾನೆ. ಅಲ್ಲಯ್ಯ, ಸುಮ್ಮನೆ ಕೂಡ ದೇವರು ಕಳಿಸಿದ್ದಾರೆ ನಿಮ್ಮನ್ನ ಈ ಮಧ್ಯೆ. ನಾವಿನ್ನು ಸತ್ತಿಲ್ಲ ಅಂದ್ರೆ ಕೆಲಸ ಮಾಡೋದಿದೆ ಅಂತ ಅರ್ಥ. ಒಂದು ದಿವಸ ಬದುಕಿದ್ದೇವೆ ಅಂದ್ರೆ ದೇವರು ಯಾತಕ್ಕೋ ಬದುಕಿಸಿದ್ದಾನೆ ಅಂತ ಅರ್ಥ. ಒಂದು ಪರ್ಪಸ್ ಇದೆ ಅದಕ್ಕೊಂದು, ಅದನ್ನು ಪೂರೈಸಿದ್ರೆ ಸಾರ್ಥಕ. ನೋಡಿ, ಸಣ್ಣ ಪುಟ್ಟ ಇದನ್ನು ಇಟ್ಕೋಬೇಕಾದ್ರೆ ಒಂದು ಕೆಲಸ ಇಲ್ಲದೆ ಯಾರನ್ನು ಇಟ್ಕೊಳ್ಳೋದಿಲ್ಲ. ಕೆಲಸ ಗೌರ್ಮೆಂಟ್ ತೆಗಲಿಕ್ಕೆ ಶುರು ಮಾಡಿಬಿಡುತ್ತೆ, ಪೋಸ್ಟ್ಗೆ ಅಬಾಯ ಮಾಡಲಿಕ್ಕೆ ಶುರು ಮಾಡಿಬಿಡುತ್ತೆ. ದೇವ್ರು ಇಟ್ಟಿದ್ದಾಂದ್ರೆ ಏನೋ ಒಂದು ಕೆಲಸ ಇದೆ ನಾವು ಮಾಡಬೇಕಾದ್ದು ಅಂತ ಅರ್ಥ. ಅದು ಅವಕ್ಕೆಲ್ಲ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಕೆಲಸಗಳನ್ನೇ ಅಬಾರಿಸ್ಟ್ ಮಾಡ್ತಾರೆ. ಮನುಷ್ಯ ಜನ್ಮ ಲಕ್ಷಾಂತರ ಅಷ್ಟ ಅಲ್ಲ, ತತ್ರಾಪಿ ಜನ್ಮ ಶತಕೋಟಿಸು ಮಾನವತ್ವಂ. ಕೋಟ್ಯಂತರ ಜನ್ಮಗಳ ಪುಣ್ಯದ ಫಲ ಮನುಷ್ಯ ಜನ್ಮ. ಅಂತ ಮನುಷ್ಯ ಜನ್ಮ ದೇವರು ಕೊಟ್ಟಾಗ ನಾವು ಅದನ್ನು ಸಾರ್ಥಕ ಮಾಡೋದು ಬಿಟ್ಟುಬಿಟ್ಟು ಇನ್ನೇನು ಕೆಲಸ ಇಲ್ಲ ಅಂತ ಸುಮ್ಮನೆ ಕುತ್ಕೊಂಡ್ರೆ ಏನ್ ಮಾಡ್ಬೇಕು ಅದಕ್ಕೆ? ಧರ್ಮರಾಜ ಆರಾಮ್ ಕುತ್ಕೊಂಡ್ಬಿಟ್ಟಿದ್ದಾರೆ, ಯೋಚನೆ ಮಾಡ್ತಾ ಇದೆ. ಒಂದು ಕಲಿಯನ್ನು ಎದುರಿಸ್ಬೇಕು ನಾನು, ದುರ್ಯೋಧನ ಎದುರಿಸಬೇಕು. ಆ ಮೂಲಕ ಇಡೀ ಜನಕ್ಕೆ ಒಂದು ನೆಮ್ಮದಿ ಕೊಡಬೇಕು ಅನ್ನೋ ಯೋಚನೆ ಮಾಡ್ತಾ ಇಲ್ಲ. ಅದನ್ನ ನಾವು ಯೋಚನೆ ಮಾಡಬೇಕು. ಇವತ್ತಿನ ದಿವಸ ಅನ್ನ ಬಟ್ಟೆ ಸಿಕ್ಕರೆ ಅಷ್ಟಕ್ಕೆ ತೃಪ್ತರಾಗೋದಾದರೆ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ ಅಂತ ಹೇಳುತ್ತೆ. ಪ್ರಾಣಿಗಳು ಅಷ್ಟೇನೆ, ಆಹಾರ ನಿದ್ರಾ ಭಯ ಮೈಥೋ ನಾನಿ ಸಾಮಾನ್ಯ ಮೇತತ್ ಪಶುಭಿರ್ ನರಾಣ. ಪ್ರಾಣಿಗಳು ತಿನ್ನುತ್ತೆ, ಪ್ರಾಣಿಗಳು ಬದುಕುತ್ತೆ, ಪ್ರಾಣಿಗಳು ಸಂತಾನ ಪಡೆಯುತ್ತೆ. ಇದಕ್ಕೆಲ್ಲ ಮನುಷ್ಯನೇ ಆಗಬೇಕಾದ ಕಾರಣ ಇಲ್ಲ. ಮನುಷ್ಯ ತನ್ನ ವ್ಯತ್ಯಾಸವನ್ನು ತೋರಿಸಬೇಕು. ಮನುಷ್ಯನ ವ್ಯತ್ಯಾಸ ಎಲ್ಲಿದೆ ಅಂದ್ರೆ ಅವಕ್ಕೆ ಜ್ಞಾನ ಇಲ್ಲ. ಹೇಗೆ ಹುಟ್ಟುತ್ತೋ ಅವ ಹಾಗೆ ಸಾಯುತ್ತೆ. ಬೇರೆ ಪ್ರಾಣಿ ಹುಟ್ಟೋದು ಹುಟ್ಟೋ ರೀತಿಯೂ ಸಾಯಿರುತ್ತೆ, ಏನು ವ್ಯತ್ಯಾಸ ಇಲ್ಲ. ಮನುಷ್ಯ ಹಾಗಲ್ಲ, ಎಷ್ಟು ಬದಲಾಗಿರ್ತಾನೆ ಸಾಯೋ ಹೊತ್ತಿಗೆ. ಅದೇ ತಾನು ಕರುವಿನ ಮುಂದೆ ಹಾಕಿ, ನೀವೀಗ ಕರುವಿನ ಮುಂದೆ ಸಾವಿರಾರು ರೂಪಾಯಿ ನೋಟುಗಳನ್ನು ಹಾಕಿ, ಪೇಪರ್ ತುಂಡು ಹಾಕಿ, ಎಲ್ಲದನ್ನು ತುಳಿದು ಹಾಕಿಬಿಡು, ಅದಕ್ಕೇನು ವಿವೇಕನೇ ಇಲ್ಲ. ಚಿಕ್ಕ ಮಗುವಿನ ಮುಂದೆ ಹಾಕಿ, ಅದು ಹಾಗೆ ಮಾಡುತ್ತೆ, ಏನು ವ್ಯತ್ಯಾಸ ಇಲ್ಲ. ಆದರೆ ವಯಸ್ಸಾಗ್ತಾ ಆಗ್ತಾ ಹೋದಂತೆ ಮನುಷ್ಯ ಎಷ್ಟು ತಿಳ್ಕೊಂಡ್ಬಿಡ್ತಾನಾಗ್ಲೇನೆ, ಓ ಇದು ನೋಟುಗಳು, ಇದು ಪೇಪರ್ಗಳು, ಇದನ್ನು ಹೇಗೆ ಮಾಡಬೇಕು ಅನ್ನೋರಿಗೆ ಹೋಗ್ತಾನೆ ಕೊನೆ ಪಕ್ಷ, ಹೇಗೆ ಪ್ರಿಂಟ್ ಹೊಡಿಬೇಕು ಅನ್ನೋಷ್ಟು ಯೋಚನೆ ಮಾಡುತ್ತಾನೆ. ಆದರೆ ಪ್ರಾಣಿಗಳು ಸಾಯೋ ಸ್ಥಿತಿಯಲ್ಲಿದ್ದಾಗ ಅದೇ ಕೆಲಸ ಮಾಡೋದು, ನೋ ಚೇಂಜ್. ಹುಟ್ಟಿದಾಗ ಆಗಿರುತ್ತೆ, ಸಾಯ್ಬೇಕಾದ್ರೆ ಹಾಗೆ ಇರುತ್ತೆ, ವ್ಯತ್ಯಾಸವೇ ಇಲ್ಲ. ಅದಕ್ಕೆ ನಾವು ಆ ರೀತಿ ಇದ್ರೆ ಏನ್ ಅರ್ಥ ಅಂತ ಕರೀತೀವಿ. ವ್ಯತ್ಯಾಸ ಗೊತ್ತಾಗಿಲ್ಲ, ನೋಟಿಗೂ ಪೇಪರ್ ತುಂಡಿಗೂ ವ್ಯತ್ಯಾಸ ತಿಳ್ಕೊಳ್ಳೋದು ಹೇಗೆ ಅಲೌಕಿಕ. ನೋಟಿಗೂ ಇದಕ್ಕೂ ವ್ಯತ್ಯಾಸ ತಿಳ್ಕೊಂಡ್ರೆ ಅದು ಲೌಕಿಕ. ಇದು ಬೇರೆ ಶಾಸ್ತ್ರಕ್ಕೂ, ಇವತ್ತು ಆಚಾರ್ಯ ವೇದವ್ಯಾಸರು ಬರೆದ ಶಾಸ್ತ್ರಕ್ಕೂ ವ್ಯತ್ಯಾಸ ತಿಳ್ಕೊಂಡು ಬಿಟ್ರೆ ಅದು ವಿವೇಕ ಅಂತ ಕರೀತೀವಿ. ಕಥೆ ಕಾದಂಬರಿ ಇದ್ದಂತೆ ಶಾಸ್ತ್ರ ಅಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತ. ಶಾಸ್ತ್ರ ಅಂದ್ರೆ ನಮ್ಮ ಜೀವನ ರೂಪಿಸ್ತಕ್ಕಂಥದ್ದು. ನಾವು ಸ್ವಂತ ವಿಚಾರ ಮಾಡಿದ್ರೆ ಏನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಋಷಿಮುನಿಗಳ ಅನುಭವದಿಂದ ಬಂದಿರತಕ್ಕಂಥ ಮಾತುಗಳು, ಭಗವಂತ ಉಪದೇಶ ಮಾಡಿದ ಮಾತುಗಳು, ಅದನ್ನು ತಿಳ್ಕೊಂಡಾಗ ಜೀವನ ಸಾರ್ಥಕ. ಅದನ್ನು ಮಾಡದೆ ಹೋದರೆ ಏನು ಪ್ರಯೋಜನ? ಎಲ್ಲ ಮಾಡಿದ್ದಿ, ಜ್ಞಾನ ಸಂಪಾದನೆ ಮಾಡಿದ್ದೀಯಾ? ಇಲ್ಲವೇ ಇಲ್ಲ. ವಿದ್ಯಾರ್ಥಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಪೆನ್ ಇದೆ, ಪೇಪರ್ ಇದೆ, ಪ್ರತಿಯೊಂದು ಇದೆ, ಏನು ಅಲಂಕಾರ ಮಾಡ್ಕೊ ಎಲ್ಲ ಮಾಡ್ಕೊಂಡಿದ್ದಾನೆ. ಓದಿಯೇ ಇಲ್ಲ, ಇನ್ನೇ ಪರೀಕ್ಷೆಗೆ ಹೋಗೋದು ಈ ಮಧ್ಯೆ. ಅವನು ನೋಡೋದು ಫುಲ್ಲಿ ಪ್ರಿಪೇರ್ಡ್, ಇನ್ನೂ ಪ್ರಿಪರೇಷನ್ ಅಂತ ಕರೆಯೋದಿಲ್ಲ ಅಂತ ಹೇಳಿ. ಇದು ಪ್ರಿಪರೇಷನ್ ಅಲ್ಲ, ಓದಿರ್ಬೇಕು ಅವನು. ರಿಯಲ್ ಪ್ರಿಪರೇಷನ್ ಅಂದ್ರೆ ಓದಿರೋದು. ನಾಳೆ ಯಮದೂತರು ಬಂದಾಗ ಇದು ಯಾವುದು ಕೌಂಟ್ ಮಾಡೋದೇ ಇಲ್ಲ, ಅವರು ಏನು ಕೇಳೋದಿಲ್ಲ. ಇವಾಗ ಯಾವ ಡ್ರೆಸ್ ಹಾಕೋ ಬಂದಿದ್ದು ಕೇಳೋದಿಲ್ಲ, ಒಳಗೆ ಬಿಡ್ಬೇಕಾದ್ರೆ ಯಾವ ಡ್ರೆಸ್ ಹಾಕೋ ಬಂದಿದ್ದು ಏನು ಕೇಳೋದೇ ಇಲ್ಲ. ಅಂದ್ರೆ ಒಳಗೆ ಬರೆಯ ಶುರು ಮಾಡ್ಬೇಕು, ಬೇರೆ ಇಲ್ಲೇ ಇಲ್ಲ. ಅದಕ್ಕೆ ನಮ್ಮ ಆಸ್ತಿ ಪಾಸ್ತಿ ಯಮದೂತರು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅವರು. ಇದು ವೇಸ್ಟ್ ಇದಾಗಿದೆ, ಎಲ್ಲ ಇರೋ ಅದ್ರ ಬಿಡ್ಬಿಡಯ್ಯ ಸಾಕು. ಮೊದಲು ಏನು ಸಾಧನೆ ಮಾಡಿದ್ದೆ ಹೇಳು ಅಂತ ಕೇಳಿದ್ದಾರೆ. ಏನು ಸಾಧನೆ ಮಾಡಿದ್ದಿ ಅದಕ್ಕೆ ಉತ್ತರ ಕೊಡೋದಕ್ಕೆ ನಮ್ಮಲ್ಲಿ ಏನು ಇಲ್ಲವೇ ಇಲ್ಲ. ಯಾಕೆ? ಏನ್ ಮಾಡೋದಲ್ಲ, ಮಾಡ್ಬೇಕಂತ ಗೊತ್ತಿದ್ದಿರ್ತಾನೆ ಮಾಡ್ಲಿಕ್ಕೆ. ಅದನ್ನ ಭೀಮಸೇನ ಹೇಳ್ತಾರೆ, ಭೀಮ ದ್ರೌಪದಿ ಹೇಳ್ತಾರೆ, ಅಣ್ಣ ಏನ್ ಕೆಲಸ ಮಾಡ್ತಾ ಇದ್ದೀನಿ ನೀನೀಗ? ದುರ್ಯೋಧನಾದಿಗಳು ಮೆರಿತಾ ಇದ್ದಾರೆ ಅಲ್ಲಿ, ಅವರಿಂದ ಅನ್ಯಾಯ ನಿನಗಾಗಿದೆ. ರಾಜನಾದ ನೀನು ಅದನ್ನ ವಿರೋಧಿಸ್ತೇನೆ. ಜನಗಳಿಗೆ ನಿನ್ನಂಥವನಿಗೆ ಹೀಗೆ ಮಾಡಿದಾಗ ಜನಗಳ ಗತಿ ಏನಾಗಬೇಕು ಅವನ ಕೈಲಿ ಅಂತ ಹೇಳಿ. ನಿನ್ನಂಥವನನ್ನು ಹೀಗೆ ಕಾಡಿ ಕಳಿಸೋ ಮಹಾಪಾಪಿಷ್ಟ ಜನಗಳನ್ನ ಹೇಗೆ ನೋಡ್ತಾನೆ ಅಂತ. ಪಾಂಡವರು ರಾಜ್ಯ ಬೇಕಾಗಿರೋದು ರಾಜ್ಯ ಬೇಕು ಅಂತಲ್ಲ, ಅಷ್ಟು ಜನಗಳಿಗೆ ಯೋಗಕ್ಷೇಮ ತಂದುಕೊಡ್ಬೇಕು. ದುರ್ಯೋಧನ ಆಳ್ವಿಕೆಯಲ್ಲಿ ಜನಗಳನ್ನ ಸುಲಿಗೆ ಮಾಡ್ತಾ ಇದ್ದಾನು. ಅವನನ್ನ ನಾಶ ಮಾಡದೆ ಹೋದರೆ ಇಷ್ಟನೇ ಕೂಟ ಹಾಕಿ ಏನೋ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾನೆ. ಯೋಚನೆ ಮಾಡ್ಬೇಕಿದೆ. ಒಬ್ಬ ಡಾಕ್ಟರ್ ಇರ್ತಾನೆ, ದೇವ್ರ ಪೂಜೆ ಮಾಡ್ತಾ ಕೂತಿರ್ತಾನೆ. ಯಾರು ಹೇಳ್ತಾರೆ ಪೇಷಂಟ್ ಸೀರಿಯಸ್ ಅಂತ ಹೇಳ್ತಾರೆ. ಪೂಜೆ ಮುಗಿಸಿ ಮಂಗಳಾರತಿ ಮಾಡಿ ಬರ್ತೇನೆ ಅಂತ ಹೇಳಿದ್ರೆ ಅಲ್ಲ, ಇವನೇ ಮಂಗಳಾರತಿ ಮಾಡ್ತಾರ ಆಮೇಲೆ ಅಷ್ಟೇ, ಅದು ಮಾಡಾಗಿಲ್ಲ. ಕಡ್ಡ ಬಿಟ್ಟು ಹೋಗ್ಬಿಡ್ಬೇಕಲ್ಲಿ, ಎಲ್ಲಿದ್ರೆ ಅಲ್ಲಿಗೆ ಸ್ಟಾಪ್. ದೇವರು ಆ ರೋಗಿಯ ಪ್ರಾಣ ಉಳಿಸಿದರೆ ಪಡೋಷ್ಟು ಸಂತೋಷ ಬರೀ ಮಂಗಳಾರತಿ ಎತ್ತರೆ ಪಡೋದಿಲ್ಲ ಅಂತ. ರೋಗಿಗಳು ಯಾರು ಇಲ್ಲ ಈಗ, ಅವ ಮಂಗಳಾರತಿ ಬೇಕಾಗಿಸ್ಬಾರ್ದು, ಏನು ಯೋಚನೆ ಇದೆ, ಇಡೀ ದಿವಸ ಮಾಡ್ಕೋ. ಆದ್ರೆ ಪೇಷಂಟ್ ಇದ್ದಾಗ ಡಾಕ್ಟರ್ ಕೆಲಸ ಮೊದಲು ಪೇಷಂಟ್ ಜೀವ ಉಳಿಸಬೇಕು. ಅದೇ ರೀತಿಯಲ್ಲಿ ಒಂದು ಪೊಲೀಸರಾದವನು ಐ ಜಿ ಪಿ ಮನೆ ಸತ್ಯಾರ್ಥ ಪೂಜೆ ಇಟ್ಕೊಂಡಿರ್ತಾನೆ, ಪಾಪ ಡಿಜಿಪಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಸತ್ಯಾರ್ಥ ಪೂಜೆ ಮಾಡ್ತಾ ಇರ್ತಾನೆ. ಯಾರೋ ಅರ್ಜೆಂಟ್ ಬಂತು, ದರೋಡೆಕೋರ್ ಬಂದಿದ್ದಾನೆ ಅಂತ ಹೇಳಿ, ಅದು ಪುರೋಹಿತರ ನೀವು ಪೂಜೆ ಮಾಡ್ಕೊಂಡು ಅಂತ ದೊರೆ ಬಿಡ್ಬೇಕು. ಅವನು ಪುರೋಹಿತರು ಹಿಡ್ಕೊಂಡ್ಬರ್ಬೇಕಾದ್ರೆ ಸ್ಥಾನ ಪೂಜೆ ಮಾಡಬಾರ್ದು ಈ ಮಧ್ಯೆ. ಪುರೋಹಿತರ ನೀವು ಹೋಗಿ ಹಿಡ್ಕೊಂಡ್ಬನ್ನಿ ಅಂತ ಅವ್ರನ್ನ ಕಲಿಸಬಾರದು, ತನ್ನ ಕೆಲಸ ಅದು. ಪೂಜೆ ಯಾರ್ಬೇಕಾದ್ರೂ ಮಾಡಕ್ಕೆ ಬರುತ್ತೆ, ಆದ್ರೆ ಅದು ಹಿಡಿಬೇಕಾದ್ರೆ ಒಂದೇ ಕೆಲಸ ಇದೆ, ನಾವ್ ಇದು ಮರ್ತು ಬಿಡ್ತೇವೆ ಇದನ್ನ. ಅಂದ್ರೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋ ಅನ್ಯತ್ ಕ್ಷತ್ರಿಯಶ್ಚನ ವಿದ್ಯತೆ. ಕ್ಷತ್ರಿಯನಿಗೆ ತನ್ನ ಕರ್ತವ್ಯ ಅಂದ್ರೆ ಧರ್ಮ ಸಂರಕ್ಷಣೆ, ಅದಕ್ಕಿಂತ ಮಿಗಿಲಾದ ಕರ್ತವ್ಯ ಇಲ್ಲ. ಅದ ನೀನು ಬಿಟ್ಟಿದ್ದಿ ಧರ್ಮರಾಜ, ಇಷ್ಟು ಜನಕ್ಕೆ ಅನ್ನ ಹಾಕಿದ್ರು ಕೂಡ, ಎಷ್ಟು ಹೊಟ್ಟೆ ಬಟ್ಟೆ ನೋಡ್ಕೊಂಡ್ರು ಕೂಡ, ಮೂಲಭೂತ ಕೆಲಸ ನೀನು ಮಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತ ಹೇಳಿ ಭೀಮ ದ್ರೌಪದಿಯರು ಹೇಳಿದಾಗ ಧರ್ಮರಾಜನಿಗೆ ಹೊಸ ಒಂದು ಪ್ರಪಂಚ ಕಾಲಿಟ್ಟಂತೆ ಆಯ್ತು. ಇದನ್ನ ಯೋಚನೆ ಮಾಡೋ ಕಾಲ ಇದು. ಒಂದು ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರು ಕೂಡ ನಾಳೆ ಸತ್ತ ಮೇಲೆ ಏನು ವ್ಯವಸ್ಥೆ ಯೋಚನೆ ಮಾಡಿದ್ರು? ಮಕ್ಕಳ ವ್ಯವಸ್ಥೆ ಯೋಚನೆ ಮಾಡಿದ್ದಾನೆ ಹೊರತು ತನ್ನ ವ್ಯವಸ್ಥೆನೇ ಮಾಡ್ಕೊಂಡಿಲ್ಲ. ಈ ಮಧ್ಯೆ ತನ್ನ ವ್ಯವಸ್ಥೆ ಏನೀಗ, ತಾನು ಯಾವ ಲೋಕಕ್ಕೆ ಹೋಗ್ತಾನೆ? ಸೈನ್ಸ್ ಹೇಳಿಬಿಟ್ಟಿದೆ ಈಗಾಗಲೇ, ಲಾ ಆಫ್ ಕನ್ಸರ್ವೇಶನ್ ಆಫ್ ಎನರ್ಜಿ ನಮಗೆ ಗೊತ್ತಿವತ್ತು. ಯಾವ ಶಕ್ತಿನೂ ನಾಶ ಆಗೋದಿಲ್ಲ, ಜೀವ ನಾಶ ಆಗೋದಿಲ್ಲ ಅಂದ್ರೆ ಬೇರೆ ದೇಶಕ್ಕೆ ಹೋಗ್ತಾನೆ. ಹೇಗೆ ಇಲ್ಲಿಲ್ಲ ನಮ್ಮ ಜನ ಬೇರೆ ಊರಲ್ಲಿ ಹೇಗಿದ್ದಾರೋ, ಸತ್ತ ಮೇಲೆ ಬೇರೆ ಕಡೆ ಇದ್ದೇ ಇರ್ತಾನೆ ಜೀವ. ಅವನಿಗೆ ಸಂರಕ್ಷಣೆ ವ್ಯವಸ್ಥೆ ಆಗಬೇಕಲ್ಲ, ಏನು ಮಾಡ್ಕೊಂಡಿದ್ದೀರಿ ಅಂದ್ರೆ ಯೋಚನೆ ಇಲ್ಲ ಅಣ್ಣ, ಈ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಧರ್ಮರಾಜನಿಗೆ ಎಚ್ಚರಿಕೆ ಬಂತು. ಭೀಮಸೇನ ಹೇಳ್ತಾನೆ, ಹೇಗೆ ನಮ್ಮ ಜೀವನವನ್ನು ಫ್ರೇಮ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ನಮ್ಮ ಜೀವನದ ವ್ಯವಸ್ಥೆ ಹೇಗಿರಬೇಕು ಅಂದ್ರೆ ಧರ್ಮಂ ಪೂರ್ವೇ, ಧನಂ ಮಧ್ಯೆ ಜಘನ್ನೇ ಕಾಮಮಾಚರೇ. ಪ್ರತಿನಿತ್ಯ ಹೀಗೆ ಬದುಕಬೇಕಂತಾರೆ. ಧರ್ಮಂ ಪೂರ್ವ, ಬೆಳಿಗ್ಗೆ ಎದ್ದಷ್ಟ ಧರ್ಮದ ಕೆಲಸ, ದೇವರ ವಿಚಾರವನ್ನು ಮಾಡಬೇಕು. ಆಮೇಲೆ ಧನಂ ಮಧ್ಯೆ, ಆಮೇಲೆ ಹಣಕಾಸುಗಳ ವಿಚಾರ ಬದುಕೋದಕ್ಕೋಸ್ಕರ ಮಾಡಬೇಕು. ಸಾಯಂಕಾಲ ಜಘನ್ನೇ ಕಾಮಮಾಚರಿ, ಸಾಯಂಕಾಲದ ವಾಕಿಂಗ್ ಅದು ಯೋಚನೆ. ಬೆಳಿಗ್ಗೆ ಸಾಯಂಕಾಲ ಬರೀ ವಾಕಿಂಗ್ ಶುರು ಮಾಡಿಬಿಟ್ರೆ ಗತಿ ಏನೀ ಮಧ್ಯೆ? ಸರಿಯಲ್ಲ. ಸಾಯಂಕಾಲದೊತ್ತಿಗೆ ಎಲ್ಲ ಕೆಲಸ ಮುಗಿದಿರುತ್ತೆ. ಒಂದು ಸಾಯಂಕಾಲದ ವಾಕಿನ ಅಷ್ಟು ಎಫೆಕ್ಟಿವ್ ಬೆಳಿಗ್ಗಿನ ವಾಕ್ ಅಲ್ಲ, ಅದೇ ಕಡೆ ಗೊತ್ತಿಲ್ಲ. ಸಾಯಂಕಾಲ ವಾಯುವಿಹಾರ ಅಂದ್ರೆ ಸಾಯಂಕಾಲದ ಶಾಸ್ತ್ರ ಹೇಳ್ಬಿಟ್ಟಿದೆ, ಸಾಯಂ ಸಂಧ್ಯಾ ಬಹಿರ್ಜಲೆ ಅಂತ ನಿಯಮ. ಸಾಯಂಕಾಲ ಸಂಧ್ಯಾ ಒಂದೆಗೆ ಊರವರೆಗೆ ಸುತ್ತಾಡ್ಕೊಂಡು ಅಲ್ಲಿ ಮಾಡಿ ಅಂತ ಹೇಳುತ್ತೆ, ಕೆರೆ ಸರೋವರಗಳಿಗೆ ಅಲ್ಲಿ ಹೋಗಿ ಅಂತ ಹೇಳುತ್ತೆ. ಯಾಕೆ ಎರಡೂ ಆಯ್ತಾಗ ಧರ್ಮ ಕಾರ್ಯನೂ ಆಯ್ತು, ಸ್ವೇಚ್ಛಾ ವಿಹಾರನೂ ಆಯ್ತು. ಆದ್ರೆ ಬೆಳಿಗ್ಗೆ ಅಲ್ಲ, ಮತ್ತೆ ಬೆಳಿಗ್ಗೆ ಜಾಗಿಂಗು, ಸಾಯಂಕಾಲ ಕ್ಲಬ್ಬು, ಇನ್ನೇನು ಉದ್ದಾರ ಆಗ್ತಾನೆ ಮಧ್ಯೆ? ಸಾಧ್ಯನೇ. ಬೆಳಿಗ್ಗೆ ಧರ್ಮದ ಕೆಲಸ, ಆಗ ನೀವು 10 ಕಿಲೋಮೀಟರ್ ಓಡಿ ಉಪಯೋಗ ಇಲ್ಲ. ಅವ ಧ್ಯಾನ ಮಾಡಿ, ಒಳ್ಳೆ ಎಫೆಕ್ಟಿವ್ ಅದು. ಮೈಂಡ್ ಭಾರಿ ಅಲರ್ಟ್ ಆಗಿರುವ ಕಾಲ, ಮೈಂಡ್ ತುಂಬಾ ಜಾಗೃತವಾದ ಕಾಲ, ಅದನ್ನ ಭೀಮಸೇನ ಹೇಳುತ್ತಾನೆ. ಧರ್ಮಂ ಪೂರ್ವೇ ಧನಂ ಮಧ್ಯೆ ಜಗನ್ನೇ ಕಾಮಮಾಚರಿ. ಇದು ಪ್ರತಿನಿತ್ಯದ ಕೆಲಸ. ಜೀವನದೊಳಗೆ ಧರ್ಮಂ ಪೂರ್ವೇ, ಚಿಕ್ಕ ವಯಸ್ಸಿನಲ್ಲಿ ಧರ್ಮ ಜ್ಞಾನ ಸಂಪಾದನೆ ಮಾಡಬೇಕು. 20 ವರ್ಷ ಹುಡುಗ ಇರ್ತಾನೆ, 15 ಹುಡುಗ ಇರ್ತಾನೆ, ಏನ್ ಸಂಪಾದನೆ ಮಾಡ್ತೀನಿ ಅಂತ ಕೇಳೋದಿಲ್ಲ. ಅವನು ಕೆಲಸ ಮಾಡ್ತೀನಿ ಅಂದ್ರೆ ಛೇ, ಕೆಲಸ ಮಾಡ್ತಾರೆ ವಯಸ್ಸಿನೊಳಗೆ, ಓದ್ಬೇಕಯ್ಯ ಅಂತ ಹೇಳ್ತಾರೆ. ಓದ್ಬೇಕು ಅಂತಾರೆ, 50 ವರ್ಷ ಇರ್ತಾರೆ. ನಾವು ಓದ್ತಾ ಇದ್ದೀನಿ ಅಂದ್ರೆ ನಿನ್ನೆ ಗ್ರಾಚಾರೆ, ಕೆಲಸ ಮಾಡಯ್ಯ ಸಾಕು ಅಂತ ಹೇಳ್ತಾರೆ. ಅದು ಓದೋ ವಯಸ್ಸಲ್ಲ, ಅದು ಕೆಲಸ ಮಾಡೋ ವಯಸ್ಸು. ಒಂದು ವಯಸ್ಸಿದೆ, ಅದಕ್ಕೆ ಯಾವ ಚಿಕ್ಕ ವಯಸ್ಸಿನೊಳಗೆ ಧರ್ಮಂ ಪೂರ್ವೇ, ಅದನ್ನೇ ಪ್ರಹ್ಲಾದ ಹೇಳಿ, ಕೌಮಾರ ಆಚರೇ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಆಮೇಲೆ ಧನಂ ಮಧ್ಯೆ, 25 ವರ್ಷ ಆಯ್ತು ಕೆಲಸಕ್ಕೆ ಶುರು ಮಾಡಿದ, ಆಗ ಸಂಪಾದನೆ ಪ್ರಾರಂಭ ಆಯ್ತು ಅವನು. ಅದೇ ಜಘನ್ನೇ ಕಾಮಮಾಚರಿ, ಕೊನೆಗೆ ವಯಸ್ಸಾಯ್ತು, ವಯಸ್ಸಾಗ್ತಾ ಬಂದು ಆಗ ಇನ್ನೇನು ಬೇರೆಯವ್ರು ನೋಡ್ಕೊತಾ ಇರ್ತಾರೆ, ಆರಾಮಾಗಿ ಬದುಕಬೇಕು, ಬೇರೆ ದಾರಿ ಇಲ್ಲ. ಜೀವನದಲ್ಲಿ ನಾವು ಯಾವ್ಯಾವ ಎಲ್ಲ ಕಾಲಕ್ಕೂ ಬರೀ ಆಟ ಪಾಠ ಅದ್ರ ಗತಿ ಏನು ಈ ಮಧ್ಯೆ? ಎಲ್ಲ ಪಾಠಕ್ಕೂ ವಿಹಾರ ಅಂದ್ರೆ ಅರ್ಥ ಇಲ್ಲ. ಯಾವುದೋ ಒಂದು ಕಾಲಕ್ಕೆ ಆಟ ಅಂದ್ರೆ ಕರೆಕ್ಟ್. ಪರೀಕ್ಷೆ ದಿವಸ ಹುಡುಗ ಆಟಕ್ಕೆ ಹೋಗಿದ್ದಾನೆ ಅಂತ ಕೇಳಿದ್ರೆ ಜನ್ಮ ಪೂರ್ತಿ ಈಗ ಆಟ ಆಮೇಲೆ ಭಿಕ್ಷೆ ಶುರುವಾಗುತ್ತೆ ಅಷ್ಟೇ, ಉಪಯೋಗ ಇಲ್ಲ. ಅದೊಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಬ್ಯಾಲೆನ್ಸ್ ಮಾಡ್ತಾನೇ ನಾವೀಗ. ಸ್ಪಿರಿಚುಯಲ್ ಮತ್ತು ಮೆಟೀರಿಯಲ್ ನಲ್ಲಿ ಬ್ಯಾಲೆನ್ಸೇ ಮಾಡ್ತಾ ಇಲ್ಲ. ಬರೀ ಸ್ಪಿರಿಚುವಲ್ ವಿಷಯ ಪೂರ್ತಿ ಕಂಡೆಮ್ ಅಂತ ತಿಳ್ಕೊಂಡ್ಬಿಟ್ಟು ಕೇವಲ ಮನುಷ್ಯ ಭೌತಿಕ ಸುಖಕ್ಕೋಸ್ಕರ ಬದುಕ್ತಾ ಇದ್ದಾನೆ, ಅದನ್ನ ಮೀರಬೇಕು ಅನ್ನೋ ಮಾತನ್ನ ಭೀಮಸೇನ ಹೇಳಿದಾಗ ಧರ್ಮರಾಜನಿಗೆ ವಿಶೇಷವಾದಂತಹ ಒಂದು ಎಚ್ಚರ ಬಂತು. ಅವನಿಗೆ ತಿಳುವಳಿಕೆ ಮರ್ತೋಗಿತ್ತು ಪಾಪ, ಹೇಳಿದ ತಕ್ಷಣ ಎಚ್ಚರ ಬಂತು. ಅವತ್ತಿನಿಂದ ಹಠ ಶುರುವಾಯಿತು. ಓಹೋ, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ, ಅದು ಸರಿ ಮಾಡಿಕೊಳ್ಬೇಕು. 1 ವರ್ಷ ಫುಲ್ ಗ್ಯಾಪ್ ಅದು, ಏನು ಮಾಡಲಿಕ್ಕಾಗಿರಲಿಲ್ಲ. ಈಗ ಭೀಮ ದ್ರೌಪದಿಯಿಂದ ಪೂರ್ತಿ ಬದಲಾಗ್ತಾ ಇದ್ದಾನೆ ಧರ್ಮರಾಜ, ಯೋಚನೆ ಮಾಡ್ತಾ ಇದ್ದಾನೆ ಏನ್ ಮಾಡಬೇಕಾಗಿದ್ರೆ. ಭೀಷ್ಮ ದ್ರೋಣಾದಿಗಳು ಯುದ್ಧಕ್ಕೆ ಬಂದ್ರೆ ಅವನ್ನ ಎದುರಿಸಲಿಕ್ಕೆ ಶಸ್ತ್ರಾಸ್ತ್ರ ಪಾರಂಗತನೇ ಆಗಬೇಕು. ಅರ್ಜುನರಿಗೆ ಬರುತ್ತೆ, ಆದರೆ ಅವರು ಪರಶುರಾಮ ದೇವರ ಡೈರೆಕ್ಟ್ ಓದಿ ಬಂದವರು ಅವರೆಲ್ಲ ಕೂಡ. ಭೀಷ್ಮ ದ್ರೋಣ ಕಾರಣ 3 ಜನ ಕೂಡ ಪರಶುರಾಮ ದೇವರ ಸಾಕ್ಷಾತ್ ಶಿಷ್ಯರು, ಬಹಳ ಪ್ರಬಲಾಸ್ತ್ರಗಳನ್ನು ಪಡೆದವರು. ನಾವು ಬೇರೆ ದೇಶ ಯುದ್ಧ ಮಾಡಬೇಕಾದ್ರೆ ನಮ್ಮಲ್ಲಿ ಎಷ್ಟು ಶಸ್ತ್ರಾಸ್ತ್ರ ಯೋಚನೆ ಮಾಡುತ್ತೆ? ಪವರ್ಫುಲ್ ವೆಪನ್ಸ್ ಇದ್ದು ಬಿಟ್ಟರೆ ಯೋಚನೆ ಇಲ್ಲ. ಇಲ್ಲದೆ ಹೋದ್ರೆ ಭಾರಿ ಕಷ್ಟ ಮಾಡಿಕೊಂಡು ದಡತನ ಮಾಡ್ಕೊಂಡ ನೋಡಿದ್ರ, ಯುದ್ಧ ಮಾಡ್ಕೊಂಡು ಕೊನೆಗೆಲ್ಲ ನಾಶ ಆಗೋಗ್ಬಿಟ್ಟ ಕೊನೆ. ಆ ರೀತಿ ಆಗಬಾರದು. ಈ ಮತ್ತೆ ಪವರ್ಫುಲ್ ಮೊದಲು ನಾವು ಸಮರ್ಥರಾಗಬೇಕು. ಆ ದೃಷ್ಟಿಯಿಂದ ಇವತ್ತು ನಮ್ಮಲ್ಲಿ ಅರ್ಜುನ ಮಹಾಸಮರ್ಥ ಇದ್ದಾನೆ, ಆದ್ರೆ ಅವ್ರನ್ನ ಗೆಲ್ಲಬೇಕಾದ್ರೆ ಇನ್ನೂ ಸಾಮರ್ಥ್ಯ ಹೆಚ್ಚು ಬೇಕು. ಏನು ಮಾಡಬೇಕು ಅಂತ ಯೋಚನೆ ಮಾಡ. ಭೀಮನ ಸಾಮರ್ಥ್ಯ ಹೆಚ್ಚು ಕಡೆಯುವ ಪ್ರಶ್ನೆ ಇಲ್ಲ. 10 ದಿವಸದ ಮಗು ಗಿರಿ ಒಡೆದು ಶತಶೃಂಗವೆಂದೆನಿಸಿತು, ಆಗಲೇ ಬೆಟ್ಟ ಪುಡಿ ಮಾಡತಕ್ಕಂತ ಸಾಮರ್ಥ್ಯ. ತ್ರೌಟ್ ಒಂದೇ ರೀತಿಯಾದ ಹಿರಿಮೆ ಭೀಮಸೇನನು. ಅರ್ಜುನ ಹಾಗಲ್ಲ, ಬೆಳೀತಾ 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 ಬಂದಿದ್ದಾನೆ, ಈಗ ತುಂಬಾ ಬೆಳಿಬೇಕಾಗಿದೆ ತನ್ನ ಪರಿಜ್ಞಾನದೊಳಗೆ. ಅದಕ್ಕೇನು ಮಾಡಬೇಕು ಅಂತಿದ್ದಾಗ ಆ ಜಗಾಮ ಮಹಾಯೋಗಿ ವ್ಯಾಸಃ ಸತ್ಯವತಿ ಸುತಃ ವೇದವ್ಯಾಸ ದೇವರು ಬಂತು. ಸರ್ವಜ್ಞ ಸರ್ವಶಕ್ತಿಶ್ಚ ಕೃಷ್ಣದ್ವೈಪಾಯನೋ ಅಗಮತ್. ಆಚಾರ್ಯರಿದ್ದ ಕೃಷ್ಣದ್ವೈಪಾಯನರು ಯಾರು? ಸರ್ವಜ್ಞ ಸರ್ವಶಕ್ತಿಶ್ಚ, ಎಲ್ಲವನ್ನು ಬಲ್ಲವರು, ಎಲ್ಲವನ್ನು ಮಾಡಬಲ್ಲವರು, ತಿಳಿದವರು ಮಾಡಬಲ್ಲವರಾದ ವೇದವ್ಯಾಸ ದೇವರು ಆಗಮಿಸಿದರಂತೆ. ಧರ್ಮರಾಜ ನೋಡಿದ, ಅವರಿಗೆ ಪ್ರಾಣನೇ ಬಂದಾಗಾಯ್ತು. ತುಂಬಾ ಆಪತ್ಕಾರದೊಳಗೆ ಹಸಿವಾದವನಿಗೆ ಅನ್ನ ಕಂಡ್ರೆ, ಬಾಯಾರ ನೀರು ಕಂಡ್ರೆ ಎಷ್ಟು ಆನಂದನೋ, ಸಹಾಯ ಬೇಕಾದವನಿಗೆ ಸಹಾಯ ಮಾಡೋರು ಸಿಕ್ಕರೆ ಅಷ್ಟು ಖುಷಿ ಆಗ್ತದೆ. ವೇದವ್ಯಾಸರು ಎಲ್ಲ ರೀತಿಯಲ್ಲಿ ಸಹಾಯ ಮಾಡುವವರು ಅಂತ ಹೇಳಿ ಎದ್ದು ಅವರಿಗೆ ಅರ್ಘ್ಯ ಪಾತ್ಯ ಆದಿ ಉಪಚಾರಗಳನ್ನು ಮಾಡ್ತಾ ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ಏನು ಧರ್ಮರಾಜ ಬಾರಿ ಯೋಚನೆ ಮಾಡ್ತಾ ಇದ್ದೀಯಲ್ಲ ಅಂತ ಕೇಳ್ತಾನೆ. ಇದು ವಿಶೇಷ. ಇದು ವೇದವ್ಯಾಸರು ಯಾರ ಹತ್ರ ಬರ್ತಾರೆ ಅಂದ್ರೆ ಧರ್ಮಿಷ್ಠರ ಹತ್ರ ಬರ್ತಾರೆ, ಧರ್ಮರಾಜ ತಾನೆ ಅದಕ್ಕೆ ಹತ್ರ ಬಂದು. ಜನ್ಮದಲ್ಲೇ ಧರ್ಮ ಮಾಡಿದವತ್ರ ವೇದವ್ಯಾಸ ಯಾಕೆ ಬರ್ತಾರೆ? ಈ ಮಧ್ಯೆ ನಮ್ಮಲ್ಲಿ ಯಾತಕ್ಕೆ ಬಂದಿಲ್ಲ ಅಂದ್ರೆ ಧರ್ಮ ಮಾಡಿದ್ಯಾ ಪಾಠ ತೋರಿಸು ಅಂತ ಕೇಳ್ತಾರೆ. ಧರ್ಮ ಮಾಡಬೇಕು. ಸದಾಚಾರ ಸ್ಮೃತಿಯಲ್ಲಿ ಹೇಳಿದ ಹಾಗೆ ಮನುಷ್ಯ ಬದುಕಬೇಕು. ಆಗ ದೇವತೆಗಳು ಸಹಾಯ ಮಾಡಿಯೇ ಮಾಡ್ತಾರೆ. ಸಾಕ್ಷಾತ್ ಭಗವಂತ ಬಂದ, ಏನು ಧರ್ಮರಾಜ ಯೋಚನೆ, ದೇವರಿಗೆ ಗೊತ್ತು, ಇವನು ಬಾಯಲ್ಲೇ ಬರಲಿ ಅಂತ ಕೇಳುತ್ತಾರೆ. ಆ ಹೇಳುತ್ತಾನೆ ವೇದವ್ಯಾಸರೇ, ನಾನು ದೊಡ್ಡ ತಪ್ಪು ಮಾಡಿದ್ದೆ, ಇಷ್ಟು ದಿವಸ ದುರ್ಯೋಧನಾದಿಗಳ ಬಗ್ಗೆ ಪ್ರತಿಕ್ರಿಯೆಯನ್ನು ಯೋಚನೆ ಮಾಡಿರಲಿಲ್ಲ, ಈಗ ಯೋಚನೆ ಮಾಡಲು ಶುರು ಮಾಡಿದ್ದೇನೆ. ಭೀಮ ದ್ರೌಪದಿಯರಿಂದ ನನಗೆ ಮಾರ್ಗ ಗೊತ್ತಾಗಿದೆ. ಆದರೆ ಅರ್ಜುನನಿಗೆ ಈಗ ವಿಶೇಷವಾದಂತಹ ಶಸ್ತ್ರಾಸ್ತ್ರ ಪ್ರಾಪ್ತಿ ಆಗಬೇಕಾಗಿದೆ, ನನಗೆ ದಾರಿ ಕಾಣ್ತಾ ಇಲ್ಲ, ಏನು ಮಾಡಲಿ ಅಂತ ಕೇಳುತ್ತಾ ಇತ್ತು. ಆಗ ವೇದವ್ಯಾಸದೇವರು ಹೇಳುತ್ತಾರೆ, ಧರ್ಮರಾಜ ಯೋಚನೆ ಮಾಡಬೇಡ, ಅದಕ್ಕೆ ನಾನು ಬಂದಿರೋದು ಅಂತ ಹೇಳಿ, ನಾನು ಹೇಳೋದಕ್ಕೆ ಬಂದಿದ್ದೇನೆ, ಯೋಚನೆ ಮಾಡಬೇಡ. ಒಂದು ವ್ಯವಸ್ಥೆ ಇದೆ, ಇಮಂ ಮಂತ್ರಂ ವದಿಷ್ಯಾಮಿ ಏನ ಜಷ್ಯತಿ ಫಲ್ಗುಣಃ, ಒಂದು ಮಂತ್ರವನ್ನು ಹೇಳ್ಕೊಡ್ತೇನೆ ನಿನಗೆ, ಆ ಮಂತ್ರವನ್ನು ನೀನು ಕಲ್ತುಕೊಂಡು ಬಿಟ್ಟು ಅರ್ಜುನನಿಗೆ ಹೇಳು, ಅದರಿಂದ ನಿನ್ನ ಸಮಸ್ಯೆ ಪರಿಹಾರವಾಗುತ್ತೆ ಅಂತ ಹೇಳಿದ್ರು. ಇದು ಅವ್ರು ಹೇಳಿ ಮಂತ್ರೋಪದೇಶವನ್ನು ಮಾಡುತ್ತಾರೆ. ಇವತ್ತು ನಾವು ಹಾಗೆ ಮಾಡೋದಲ್ಲ, ಕುತಂತ ಉಪದೇಶ ಮಾಡಿಬಿಡ್ತಾರೆ, ಬಾ ಹೀಗೆ ಮಾಡೋ, ಈಗ ಮಾಡೋ ಪಾಸಾಗ್ತಿ ಅಂತ ಹೇಳಿಬಿಡ್ತಾರೆ. ಹೀಗೆ ಮಾಡೋ ಪಾಸಾಗ್ತಿ, ಹೇಗೆ ಮಾಡೋ ಗೊತ್ತಲ್ಲ, ಆ ಟ್ಯಾಬ್ಲೆಟ್ರ್ ಹುಡುಕು, ಅವ್ರು ಹುಡುಕು, ಇವ್ರು ಹುಡುಕು, ಇದೆಲ್ಲ ಮಾಡ್ಲಕ್ಕೆ ಹೋಗಬಾರ್ದು. ಸರಿಯಾಗಿ ಓದ್ತವನು ಯಾರು ಹುಡುಕ್ಬೇಕಾಗಿಲ್ಲ, ಕೂತಲ್ಲೇ ರಿಸಲ್ಟ್ ಬರುತ್ತವ್ರು. ಓದ್ದೇ ಇದ್ದು ಯಾರು ಹುಡುಕಿರೋ ಕೊನೆಗೆ ಏನಾಗುತ್ತೆ ಹೇಳೋದು ಗ್ಯಾರಂಟಿ ಇಲ್ಲ. ಅರ್ಜುನ ಒಂದು ಮಂತ್ರ ಹೇಳ್ಕೊಡುತ್ತೇನೆ, ನಿನಗೆ ಹೇಳ್ತೇನೆ, ಆತನ ಹೇಳು ಅಂತ ಹೇಳಿದ್ರು. ಇಲ್ಲಿ ವೇದವ್ಯಾಸರಿಗೂ ಭೀಮಸೇನಿಗೆ ಸಂಬಂಧವನ್ನು ಗಮನಿಸಬೇಕು. ಭೀಮಸೇನ ಹೇಳಿದ, ಧರ್ಮರಾಜ ಮಾಡ್ಲಿಕ್ಕೆ ಹೊರಟ, ವೇದವ್ಯಾಸರು ಬಂದರು, ಸರಿ ಅಂತ ಒಪ್ಕೊಂಡು ಮಂತ್ರ ಹೇಳಿಬಿಟ್ಟು ಧರ್ಮರಾಜನ ಹಾದಿ ಸರಿ ಹೋಯ್ತು. ಈಗ ವೇದವ್ಯಾಸರು ಸಹಾಯ ಮಾಡ್ತಾ ಇದ್ದ, ಆದರೆ ಅವ್ರು ಹೀಗೆ ಹೇಳಲಿಲ್ಲ, ಏನು ಧರ್ಮರಾಜ ಆರಾಮಾಗಿದ್ದಿ, ಯಾಕೆ ತಲೆ ಹಾಕೊಡ್ತಿ, ನಿಮ್ಗೆ ಬೇಕಾದಷ್ಟು ದಿವಸ ಬೇಕು, ಆಮೇಲೆ ನೋಡೋಣ ಅಂತ ಹೇಳಿಲ್ಲ ಅವರು. ನೀವು ಮಾಡ್ತಿರೋ ಸರಿ ಅಂತ ಹೇಳಿದ್ರು, ಸರಿ ಮಾಡ್ತಿ ಅಂತ ಧರ್ಮರಾಜನಿಗೆ ಹೇಳಿದ್ರು. ಸರಿ ಮಾಡ್ತಿದ್ದು ಭೀಮಸೇನ ಅಂದ್ರೆ, ಭೀಮಸೇನನ ವಿಚಾರ ವೇದವ್ಯಾಸರ ವಿಚಾರ ಎರಡು ಒಂದೇ, ಅದನ್ನೇ ದಾಸರಾಯರು ಹನುಮಾನ ಮತವೇ ಹರಿಯ ಮತವೋ ಅಂತ ಹೇಳಿ. ಭೀಮಸೇನ ಏನ್ ಹೇಳಿದ, ವೇದವ್ಯಾಸರು ತುಂಬಾ ಸಮ್ಮತವಾದ ವಿಚಾರ, ಒಳ್ಳೆ ಕೆಲಸ ಮಾಡ್ತೀವಿ ಧರ್ಮರಾಜ, ಇವ ಸಹಾಯ ಮಾಡ್ತೇನೆ ಅಂತ ಹೇಳ್ತಾ ಇದ್ರು. ಎಂದೆಂದು ಭೀಮಸೇನ ಹೇಳ್ತಾನೆ ಅದಕ್ಕೆಲ್ಲ ವೇದವ್ಯಾಸರ ಸಮ್ಮತಿ. ಭೀಮ ದ್ರೌಪದಿಯರ ಮಾತು ಅಂದ್ರೆ ವೇದವ್ಯಾಸರು ಎಂದೂ ತೆಗೆದುಹಾಕೋದೇ ಇಲ್ಲ, ಧರ್ಮರಾಜ ತಪ್ಪಾಡ್ತಾನೆ ಅಂತ ಹೇಳ್ತಾರೆ, ಇವರು ತಪ್ಪಾಡಿದ ಪ್ರಸಂಗ ಬರೋದೇ ಇಲ್ಲ. ಆಗ ತಕ್ಷಣ ಯಾವ ಮಂತ್ರ ಹೇಳ್ಕೊಡ್ತೀರಿ ಅಂತ ಹೇಳಿದಾಗ ಅವ್ರು ಹೇಳ್ಕೊಟ್ರಂತೆ, ಪಾಶುಪತಾಸ್ತ್ರವನ್ನು ಬರತಕ್ಕಂತ ಮಂತ್ರ. ನೀವು ಶಿವನ ಆರಾಧನೆ ಮಾಡಬೇಕಿದ್ರಿಂದ ಅರ್ಜುನಿಗೆ ಹೇಳ್ಕೊಡು, ಅವನು ಶಿವನ ಆರಾಧನೆಯನ್ನು ಮಾಡಲಿ, ರುದ್ರದೇವರು ಪ್ರತ್ಯಕ್ಷರಾಗ್ತಾರೆ, ಪಾಶುಪತಾಸ್ತ್ರವನ್ನು ಕೊಡ್ತಾರೆ, ಆಗ ಧೈರ್ಯವಾಗಿ ಯುದ್ಧ ಮಾಡಬಹುದು, ಭೀಷ್ಮದ್ರೋಣರ ಭಯ ಇರೋದಿಲ್ಲ ಅಂತ ಹೇಳಿಬಿಟ್ಟು ಇಷ್ಟು ಹೇಳಿ ಮಂತ್ರವನ್ನು ಹೇಳ್ಕೊಟ್ಟೇ ಬಿಟ್ಟು ಧರ್ಮರಾಜ ಹೇಳ್ಕೊಟ್ಟು ಹೊರಟ್ಬಿಟ್ಟು ಅರ್ಜುನ ಹೇಳಪ್ಪ ಅಂತ ಹೇಳಿ ಹೊರಟ್ಬಿಟ್ರು. ನಮಗೆ ದೊಡ್ಡ ಪ್ರಶ್ನೆ, ಯಾರು ಯೋಚನೆ ಮಾಡೋದೇ ಇಲ್ಲ ಅದನ್ನೆಲ್ಲ ಕೂಡ. ಇವತ್ತು ಯೋಚನೆ ಮಾಡೋ ಅಭ್ಯಾಸ ನಮಗೆ ಆಚಾರ್ಯ ತಂದುಕೊಟ್ಟಷ್ಟು ಯಾರು ತಂದುಕೊಡ್ಲಿಲ್ಲ ಕೂಡ. ಅವ್ರು ಹೇಳ್ತಾರೆ, ಯಾಕೆ ಅರ್ಜುನಿಗೆ ಡೈರೆಕ್ಟ್ ಹೇಳಲಿಲ್ಲ ಅಂತ ಪ್ರಶ್ನೆ ಇದೆ. ಅರ್ಜುನ ಔಟ್ ಆಫ್ ಸ್ಟೇಷನ್ ಇಲ್ಲ, ಅರ್ಜುನ ಅಲ್ಲೇ ಇದ್ದಾನೆ, ಈ ಮಧ್ಯೆ ಅರ್ಜುನ ಅಲ್ಲೇ ಇದ್ದಾನೆ, ಕರೆದು ಬಿಟ್ಟು ಬಾರ ಹೇಳ್ಕೊಡ್ತೀನಿ ಅಂತ ಹೇಳ್ಕೊಡ್ಬಾರದೆ, ಧರ್ಮರಾಜನ ನಾನು ಹೇಳ್ಕೊಡ್ತೇನೆ, ಆತನಿಗೆ ಹೇಳು ಅಂತ ಯಾಕೆ ಹೇಳ್ಬೇಕು ಈ ಮಧ್ಯೆ, ಒಳ್ಳೆ ಪ್ರಶ್ನೆ ಇದು. ಈ ಪ್ರಶ್ನೆ ಯಾರು ಹಾಕೊಳ್ಳಿಲ್ಲ, ಆಚಾರ್ಯ ಹೇಳ್ತಾರೆ ದೊಡ್ಡ ಕಾರಣ ಇದು. ವೇದವ್ಯಾಸ ದೇವರು ಅರ್ಜುನಿಗೆ ನೇರ ಯಾತಕ್ಕೆ ಹೇಳಲಿಲ್ಲ ಅಂದ್ರೆ, ಅರ್ಜುನನಿಗೆ ಈಗ ಪಾಶುಪತಾಸ್ತ್ರ ಸಿಗಬೇಕು, ಅಷ್ಟಕ್ಕೆ ಎಷ್ಟು ಕೆಲಸ ಆಗಬೇಕು ಮಂತ್ರ ಅಷ್ಟು ಕೆಲಸ ಮಾಡಬೇಕಷ್ಟೇ, ಹೆಚ್ಚು ಕೆಲಸ ಮಾಡಬಾರದು, ಅಷ್ಟೇ ಕೆಲಸ ಮಾಡಬೇಕು. ತಾವು ನೇರವಾಗಿ ಹೇಳಿಕೊಟ್ರೆ ಪವರ್ ಜಾಸ್ತಿ ಇರುತ್ತೆ ಅದರೊಳಗೆ, ತಾವು ನೇರ ಹೇಳಿಕೊಟ್ರೆ ಶಕ್ತಿ ಜಾಸ್ತಿ ಇರುತ್ತೆ, ಆದರೆ ಧರ್ಮರಾಜ ಮೂಲಕ ಹೇಳ್ಕೊಟ್ಬಿಟ್ರೆ ಶಕ್ತಿ ಕಡಿಮೆ ಆಗುತ್ತೆ. ಅರ್ಜುನಿಗೆ ಎಷ್ಟು ಶಕ್ತಿ ಬೇಕೋ ಅಷ್ಟೇ, ಬಟ್ ಪೂರ್ತಿ ಶಕ್ತಿ ಬರಬಾರದು, ಬಂದ್ರೆ ಆತ ಹೇಳಾಗ್ತಾರೆ ಮತ್ತೆ ಅಡ್ಡಾದಿ ಬಿಡುತ್ತಾರೆ, ಓವರ್ ವೋಲ್ಟೇಜ್ ಅಂತ ನಿನ್ನೆ ಹೇಳಿದನಲ್ಲ ಆ ಥರ ಇದು. ಇವಾಗ ಬೆಡ್ ಲೈಟ್ ಎಷ್ಟು ಬೇಕು ನಿಮಗೆ ಕರೆಂಟ್, ಈಗ ಅದಕ್ಕೆ 1000 watts ಬೇಕು, ಅದಕ್ಕೆ ಏನು ಬೇಕಿಲ್ಲ, ಸಾಯ್ ಮಿನಿಮಮ್ ಸಾಕದು, ಅಷ್ಟು ಮಾತ್ರ ಸಿಗಬೇಕು, ಅಷ್ಟಿಲ್ಲದ್ರೆ ಆರೇ ಹೋಗುತ್ತೆ, ಜಾಸ್ತಿ ಇದ್ರೆ ವೇಸ್ಟ್ ಆಗುತ್ತೆ, ಅಷ್ಟೇ ಸಿಗಬೇಕು. ಇದೊಂದು ಪದ್ಧತಿ, ನಿನ್ನೆ ಹೇಳಲಿಲ್ಲ ಷಟ್ಕರಣೋ ವಿದ್ಯತೆ ಮಂತ್ರ, ಆರು ಕಿವಿಗೆ ಮಂತ್ರ ಬಿದ್ದರೆ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಗುಟ್ಟು ಹೇಳ್ತೀನಿ, ಮತ್ತೆ ಇಬ್ಬರು ಜನ ಗುಟ್ಟು ಹೇಳಿದ್ರೆ ಗುಟ್ಟೇ ಅಲ್ಲ ಅದು, ಒಬ್ರಿಗೆ ಹೇಳಿದ್ರೆ ಮಾತ್ರ ಗುಟ್ಟು, ಹೆಚ್ಚನ ಕೇಳಿದ್ರೆ ಗುಟ್ಟು ರಟ್ಟು ಅಂತಾರ, ರಟ್ಟಾಗ್ತದೆ ಹೊರತು ಗುಟ್ಟಾಗೋದೇ ಇಲ್ಲ. ಮಂತ್ರಶಕ್ತಿ ಕೆಲಸ ಮಾಡಬೇಕಾದ್ರೆ ಕಿವಿಯಲ್ಲಿ ಹೇಳ್ತಾರೆ, ಅದಕ್ಕೆ ಇನ್ನೊಬ್ರು ಕೇಳಿಸ್ಕೋಬಾರದು, ಕಿವಿಯಲ್ಲಿ ಹೇಳ್ತಾರೆ ಆ ಮಂತ್ರವನ್ನ ಇವನು ಜಪ ಮಾಡ್ತಿದ್ರೆ ಸಿದ್ಧಿ ಬರುತ್ತೆ. ಇನ್ನೊಬ್ರು ಕೇಳ ಜಪ ಮಾಡಬಾರ್ದು, ಮತ್ತೆ ಗುಟ್ಟನ್ನ ನಾನು 16 ಬಟ್ಟೆಲ್ಲ ಹೋಗ್ತೇನೆ ಅಂತ ಬ್ಯಾಂಕಿಗೆ ಹೋಗಿ ಬರೋದು ಬರೀ ಕೈಲಿ ವಾಪಸ್ ಬರ್ತಾರೆ, ಯಾಕೆಂದ್ರೆ ಕಳ್ಳರಿಗೆ ಭಾರಿ ಖುಷಿ, ಅದು ಒಂದು ಸರಿಯಾದ ನಂಬರ್ ಹೇಳಿಬಿಟ್ಟಿದ್ದಾನೆ, ಇಲ್ಲಿ ಹೋಗ್ತೇನೆ ಏನ್ ತರ್ತೇನೆ ಈ ಜೋಬಲ್ಲಿ ಇಟ್ಕೋತೇನೆ ಎಲ್ಲ ಅನೌನ್ಸ್ ಮಾಡಿಬಿಟ್ರೆ ಗತಿ ಇರೋದು. ಆ ರೀತಿ ಇಟ್ಕೊಂಡೇ ಪಿಕ್ ಪ್ಯಾಕೆಟ್ ಮಾಡ್ತಾರೆ, ದರೋಡೆ ಮಾಡ್ತಾರೆ. ಎಂದು ಮಂತ್ರ ಧನವನ್ನು ಹೇಗೆ ಕಾಪಾಡಬೇಕೋ ಮಂತ್ರಗಳನ್ನು ಇನ್ನೂ ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ಹೇಳಿ, ಅದು ಸ್ವಾರ್ಥಕ್ಕಲ್ಲ, ಎಫೆಕ್ಟಿವ್ ಆಗ್ಬೇಕಾದ್ರೆ ಅದು ಇರಲೇಬೇಕು ಮಂತ್ರದ ಪದ್ಧತಿ. ಅದಕ್ಕೋಸ್ಕರ ನೇರವಾಗಿ ಹೇಳಿದರೆ ಸಿದ್ಧಿ ಜಾಸ್ತಿ, ಇಂಡೈರೆಕ್ಟ್ ಹೇಳಿದ್ರೆ ಸಿದ್ಧಿ ಕಡಿಮೆ. ಸ್ವಲ್ಪ ಯೋಚನೆ ಮಾಡಬೇಕು. ಈಗ ಗಂಗೆ ಹೋಗಿರ್ತಾರೆ, ಕಾಶಿ ಯಾತ್ರೆ ಹರಿದ್ವಾರ ಮುಗಿಸ್ಕೊಂಡು ಬರ್ತಾರೆ, ಅವ್ರು ಕೊಡ್ತಾರೆ, ಅವ್ರು ಫುಲ್ಲ ಫಲ ಬರುತ್ತೆ, ಅವರಷ್ಟು ಫಲ ನಮಗೆ ಬರೋದಿಲ್ಲ. ಅವ್ರು ಡೈರೆಕ್ಟ್ ಗಂಗೆ ತುಂಬಿಕೊಂಡು ಬಂದವರು, ಇವ್ರು ತುಂಬಿಕೊಂಡು ಬಂದಿದ್ದೆ ನೀವು ನಿಸ್ಕೊಳ್ಳೋನು, ಪಾಕ ಡೈಲ್ಯೂಟ್ ಆಗಿರುತ್ತಾಗಲೇ. ಆದ್ರಲ್ಲೂ ಕೂಡ ಇನ್ನೊಬ್ರು ಕೊಡ್ತಾರ, ಸ್ವಲ್ಪ ನೀರು ಬೇರೆ ಬೆರೆಸಿಕೊಡ್ತಾನೆ, ಮತ್ತೆ ಜಾಸ್ತಿ ಆಗ್ಬೇಕಲ್ಲ, ಇನ್ನೂ ಬೇರೆ ಅವನು ಇನ್ನೊಂದು ಸರ್ ಕರೆಸ್ಕೊಡ್ತಾರೆ. ಕೊನೆ ಏನಾಗಿರುತ್ತೆ, ಅದು ಫಜೀತಿ. ಹಾಲು ಬರೋತ್ತಿ ಹಾಗಾಗತ್ತೆ ನೋಡಿ, ಹಾಲು ಬರೋತ್ತಿ ಹಸುವಿನಿಂದ ಬರೋ ಹಾಲು ನಮ್ಮ ಮನೆ ಬರೋತ್ತಿಗೆ ಎಷ್ಟು ಸೇರ್ಕೊಂಡಿರುತ್ತೆ ಅದಾಗಲೇನೆ. ಮಂತ್ರ ಅಂದ್ರೆ ಹಾಕಿ ಇನ್ನೊಬ್ಬರಿಂದ ಬರ್ತಾ ಬರ್ತಾ ಹೋದಂತೆ ಮಳೆಯ ನೀರು ಪ್ಯೂರ್ ವಾಟರ್, ಅದು ಮಳೆಯ ನೀರು. ಭೂಮಿ ಬೀಳೋ ಹೊತ್ತಿಗೆ ಎಷ್ಟೋ ಕಲಸಿಕೊಂಡು ಬಿಡುತ್ತ, ಭೂಮಿ ಬೀಳೋ ಹೊತ್ತಿಗೆ ಕೆಟ್ಟೋಗಿರುತ್ತೆ, ಬಿದ್ದ ಮೇಲೆ ಅಂತಾನೆ ಮಣ್ಣೆಲ್ಲ ಸೇರ್ಕೊಂಡ್ಬಿಡುತ್ತೆ ಆ ಥರ. ಆದ್ರಿಂದ ಯಾವಾಗಲೂ ಶುದ್ಧವಾಗಿರಬೇಕಾದ್ರೆ ಡೈರೆಕ್ಟ್ ಆಗಿ ಹೇಳಿದ್ರೆ ಮಾತ್ರ ಮ್ಯಾಕ್ಸಿಮಮ್ ಪವರ್ ಇರೋದು, ಇಲ್ಲೋರು ಇರೋದಿಲ್ಲ. ಮಠಗಳಿಗೆ ಹೋಗ್ತೀರಿ, ಸ್ವಾಮಿ ತೀರ್ಥ ಕೊಡ್ತಿರ್ತಾರೆ, ಎಲ್ಲ ಕೈ ಚಾಸ್ತಾರೆ ಹೋಗ್ಬಿಟ್ಟು. ಇನ್ನೊಬ್ರು ಯಾರೋ ಕೊಡ್ತೀನಿ ಅಂದ್ರೆ ಹೋಗಯ್ಯ ಸ್ವಾಮಿ ಕೊಡ್ತಾರೆ ಇಸ್ಕೊತ್ತೆ ಅಲ್ಲಿ ಹೋಗ್ತಾರೆ. ಇನ್ನೂ ರಷ್ಯ ಆಗ್ತಿದ್ದಿಲ್ಲ ತೀರ್ಥಕ್ಕೆ, ತಂದವನ ಕೊಡೋರು ಯಾರು ರಷ್ಯ ಆಗ್ತಿರ್ಲಿಲ್ಲ. ಬಡದಾಡಿ ಬಡದಾಡಿ ಮುದುಕರು ದಪ್ಪ ಅಂತ ಬಿದ್ದಾರೆ ಇಸ್ಕೊಂಡ್ಬರ್ತಾರೆ, ಡೈರೆಕ್ಟ್ ಕೊಡ್ತಾರೆ ಅಂತ. ಸ್ವಾಮಿ ಕೊಡೋದು ಮೂರೈತಿ ಈಗಾಗಲೇ ಹೊರಟೋಗ್ಬಿಟ್ರು. ಅವಾಗ ನೀವಾರ ಕೊಡಿ ಅಂತ ಕೈ ಚಾಸ್ತಾರೆ. ಅವ್ರು ಕೊಡ್ಬೇಕಾದ್ರೆ ಇವ್ರು ಕೈ ಚಾಚೋದಿಲ್ಲ, ಅಲ್ಲೇ ಹೋಗ್ಬೇಕು. ಅವ್ರು ಕೊಡೋದು ನಿಂತ ಮೇಲೆ ಇಲ್ಲಿ ಹೋಗ್ತಾರೆ. ಇದು ಪದ್ಧತಿ. ನೇರವಾಗಿ ತಗೊಳ್ಳೋದ್ರ ಎಫೆಕ್ಟ್ ಇಂಡೈರೆಕ್ಟ್ ತಗೊಂಡಿರೋದಿಲ್ಲ. ಗ್ರಂಥಗಳು ಹಾಗೇನೆ, ಒರಿಜಿನಲ್ ಓದಿರೋ ಎಫೆಕ್ಟ್ ಟ್ರಾನ್ಸ್ಲೇಷನ್ ಓದಿರೋದಿಲ್ಲ. ಎಷ್ಟೋ ಕಡೆ ವೀಕನ್ ಆಗಿರುತ್ತಾರೆ. ಅಷ್ಟು ಭಾವ ಯಾವುದೇ ಒಂದು ಭಾಷೆಯ ವಿಚಾರವನ್ನು ಮತ್ತೊಂದು ಭಾಷೆಗೆ 100% ತರೋದು ಭಾರಿ ಕಷ್ಟ. ಅದಕ್ಕೆ ಭಾಷೆಯ ಲಿಮಿಟೇಷನ್ ಒಂದು, ಈ ಬರೆಯೋ ಲಿಮಿಟೇಷನ್ ಇನ್ನೊಂದು. ಇದೆಲ್ಲ ಬರೋದ್ರಿಂದಾನೆ ನೇರವಾಗಿ ಕೇಳಿದ್ರಾಗುವ ಫಲನೇ ಬೇರೆ, ಪರ್ಯಾಯವಾಗಿ ಕೇಳಿದ್ರಾಗುವ ಫಲನೇ ಬೇರೆ. ಅರ್ಜುನಿಗೆ ಎಷ್ಟು ಬೇಕೋ ಅಷ್ಟು ಸಾಕು ಅಂತ ಹೇಳಿ ಧರ್ಮರಾಜನಿಗೆ ಹೇಳಿ ನೀನು ಅವ್ರಿಗೆ ಹೇಳು ಅಂತ ಹೇಳಿ ಧರ್ಮರಾಜ. ಆಮೇಲೆ ತಾನು ಮೊದಲು ಹೇಳೋದಕ್ಕಿಂತ ಮುಂಚೆ ತಾನು ಸಿದ್ಧಿ ಮಾಡ್ಕೋತಾನೆ, ಅದು ವಿಶೇಷ. ಇನ್ನೊಬ್ಬರಿಗೆ ಹೇಳೋದಕ್ಕಿಂತ ಮುಂಚೆ ತಾನು ಗಟ್ಟಿ ಮಾಡ್ಕೋಬೇಕಲ್ಲ, ನಮ್ಗೆ ಜನ ಗೊತ್ತಿಲ್ಲ ಇರ್ಬೋದು. ಅವಾಗ ಉಪನಯನ ಮಾಡ್ಬೇಕು ಹೋದಲ್ಲೋ ಉಪನಯನ ಮಾಡಿಬಿಡಬೇಕ ಕೂಡಿಸೋದು. ಈ ಉಪನಯನ ಏನು ಗೊತ್ತೇನು, ಒಂದು ಯಾವುದೋ ಒಂದು ಸೋಷಿಯಲ್ ಫಂಕ್ಷನ್ ಇದ್ದಾಗೆ ಎಷ್ಟು ಜನ ಬಂದಿದ್ರು ಯಾವ ಛತ್ರ ಹೊರತು ಅಲ್ಲಿ ಪುರೋಹಿತನೇ ಮರ್ತು ಬಿಟ್ಟಿರ್ತಾನೆ ಗಲಾಟೆ ಒಳಗೆ. ಪಾಪ ಪುರೋಹಿತರನ್ನೇ ಕಷ್ಟಿರೋದಿಲ್ಲ, ಹೆಸರಿಗೆ ಉಪನಯನ ಅಷ್ಟೇ. ಕೆಲವು ಪುರೋಹಿತರು ಎಂಥವ್ರು ಸಿಗ್ತಾರೆ ಅಂತ ಕೇಳಿದ್ರೆ ಹಿಂದೆ ಹೇಳಿದ್ದೆ, ಪುರೋಹಿತ ಮಾಡಿಸಿದ್ದಾನೆ ಪಾಪ, ಬೆಳಿಗ್ಗೆ 8-12 ಮಾಡಿಸಿದ್ದಾನೆ ಪಾಪ. ಎಲ್ಲ ಮುಗೀತು, ನಾನು ಹೋಗ್ತೇನೆ ಅಂತ ಎದ್ದು ನಿಂತ್ಕೊಂಡ. ಯಾರೋ ಕರೆದಿದ್ರು, ಹೋಗಿದ್ದೆ ನೋಡ್ತೇನೆ. ಅವರು ಕರೆದೆ, ಪುರೋಹಿತರೆ ಶನಿವಾರನೇ ಹಾಕ್ಸಿಲ್ಲ, ಎಂತ ಉಪನಯನ ಮಾಡಿಸಿದ್ದೀರಿ? ಆಗ ಹಣೆಯೇ ಹೊಡ್ಕೋತ, ಯೋ 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 ಇಂತ ಉಪನಯನ ಮಾಡಿಸಿದ್ದಾನೆ ಪುಣ್ಯಾರ್ಥ. ಆಮೇಲೆ ಬಂದ ತಾನೇ ಜನವಾರ ಹಾಕೊಳ್ಬಿಟ್ಟು ಆ ಕಡೆಗೆ, ಆ ಜನವಾರ ತಗೊಂಡು ಹಾಕಿದ ಓಡೋಗ್ಬಿಟ್ಟು. ಉಪನಯನ ಇದು ಒಂದು ನೋಡಿದ್ರೆ 1,000 ರೂಪಾಯಿ ಖರ್ಚು ಎಲ್ಲ ಇದೆ, ಅದು ಏನು ಅಂಬೋದೇ ಗೊತ್ತಿಲ್ಲ ಅವನು. ಇಂಥ ಜನ ಬೇಕಾಷ್ಟನ ಸಿಗ್ತಾರೆ, ಅದರಿಂದ ಫಲ ಬರೋದಿಲ್ಲ ಯಾವಾಗಲೂ ಕೂಡ. ಅದರ ಜೊತೆಗೆ ತಂದೆಯಾದವನು ಮಗನಿಗೆ ಉಪದೇಶ ಮಾಡಬೇಕಾದ್ರೆ ಪ್ರಿಪರೇಷನ್ ಮಾಡ್ಕೋಬೇಕಂತೆ. ಏನ್ ಪ್ರಿಪರೇಷನ್ನು? ಈ ಕೋಡ್ಬೇಳೆ ಚಕ್ಲಿ ಪ್ರಿಪರೇಷನ್ ಅಲ್ಲ, ಬಂದವ್ರಿಗೆ ಏನ್ ಕೊಡಬೇಕು ಪ್ರಿಪರೇಷನ್ ಅಲ್ಲ. ಮಗನಿಗೆ ಮಂತ್ರ ಹೇಳಬೇಕಾದ್ರೆ ತನಗೆ ಸಿದ್ಧಿ ಬರಬೇಕಾದ್ರೊಳಗೆ, ಅದಕ್ಕೇನೆ ಅವನೇನ್ ಮಾಡ್ಬೇಕಂತೆ, ಎಕ್ಸ್ಟ್ರಾ ಜಪ ಮಾಡ್ಬೇಕು. ಅವನು ಗರಿಷ್ಠ 1,00,000 ಜಪ ಮಾಡಿರ್ಬೇಕು ಎಕ್ಸ್ಟ್ರಾ ಅವನಿಗೆ ಕೊಡೋದಕ್ಕೋಸ್ಕರ. ಇಲ್ಲದೆ ಹೋದರೆ 50,000 ಆದ್ರೂ ಮಾಡಬೇಕು, ಇಲ್ಲದೆ ಹೋದ್ರೆ 25,000 ಆದ್ರೂ ಮಾಡಬೇಕು. ಇವನು ತಾನು ಉಪನಯನ ಆದ್ಯಸ ಮಾಡಿದ್ದೆಷ್ಟೋ ಅಷ್ಟೇ, ಪ್ರತಿ ದಿವಸ ಕೂಡ ಮಾಡೋನಲ್ಲ. ಇನ್ನೇನ್ ಸಿದ್ಧಿ ಬರಬೇಕು ಅವನಿಗೆ? ಬಿಟ್ರೆ ದಾರಿ ತಪ್ಪ ಹೋಗ್ಬಿಡುತ್ತೆ. ತನಗೆ ಆ ಬಾಳ್ಲೆಕ್ಕಾಗಲಿಲ್ಲ ಅಂತ ತಿಳ್ಕೊಂಡು ಯಾವ್ದೋ ಕಾರಣಕ್ಕೆ ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕು. ಅವನು ಮಾಡಿಸ್ಬಿಟ್ಟು ತಾನು ತನ್ನ ಹೆಸರು ಮಾಡ್ಕೋಬೇಕು. ಆಮೇಲೆ ಹೇಳ್ಬೇಕು ಎಷ್ಟು ಜನ ಗೊತ್ತಿದೆ ಇದೆಲ್ಲ ಕೂಡ. ಅದು ಉಪನಯನ ಮಾಡ್ತಾರೆ, ಅದು ಮೊದಲೇ ದಿವಸನೇ ಗಾಯತ್ರಿ ಮಂತ್ರ ಇಲ್ಲ. ಇವನು ಹೇಳೋಕ್ಕೂ ಬರೋದಿಲ್ಲ, ಪಾಪ ಪುರೋಹಿತರು ಹೇಳಿದ್ರೆ ಹೇಳ್ತಿರ್ತಾನಷ್ಟೇ. ಇದು ಸಿದ್ಧಿ ಬರೋದಿಲ್ಲ. ಮಹಾಭಾರತ ಕೇಳಬೇಕು. ಧರ್ಮರಾಜ ತಾನು ಸಿದ್ಧಿ ಮಾಡ್ಕೋತಾನೆ ಫಸ್ಟ್. ಅದನ್ನು ವೇದವ್ಯಾಸ ಹೇಳಿಕೊಟ್ಟಿದ್ದನ್ನ ಅಂದು ಒಂದು ಒಂದು ಗಟ್ಟಿ ಮಾಡ್ಕೊಂಡು ಆಮೇಲೆ ಉಪದೇಶಿಸ್ತಾಯಿದ್ದಾರೆ. ಮಂತ್ರ ಅಂದ್ರೆ ಹಾಗೆ ದೊಡ್ಡವತ್ರ ಮಂತ್ರ ಯಾತಿ ಕಳಿಸ್ಕೊತಾರೆ ಅಂತ ಕೇಳಿದ್ರೆ, ನಿತ್ಯ ಜಪ ಮಾಡಿರ್ತಾರಲ್ಲ ಆ ಸಿದ್ಧಿ ಇರುತ್ತೆ ಮಾಡ್ಕೋತಾರೆ. ಪುಸ್ತಕ ನೋಡ್ಕೊಂಡು ಹೋಗ್ಕೊಂಡ್ರೆ ಮಂತ್ರ ಆಗತ್ತಾ? ಅಲ್ಲ, ಅದು ಅಲ್ಲಿ ನಿಜವಾಗಲೂ ಕೂಡ ಸಿದ್ಧಿ ಮಾಡ್ಕೊಂಡಿರ್ಬೇಕು. ಧರ್ಮರಾಜ ಸಿದ್ಧಿ ಮಾಡಿಕೊಂಡು ಅರ್ಜುನನನ್ನು ಕರೀತಾನೆ. ಅರ್ಜುನ, ವೇದವ್ಯಾಸ ಹೇಳ್ಕೊಟ್ಟಿದ್ದಾರೆ, ಬಾ ಮಂತ್ರವನ್ನು ಹೇಳ್ತೇನೆ. ನೀನು ಶಿವನ ಆರಾಧನೆ ಮಾಡಬೇಕು, ಇಂದ್ರಕೀಲ ಪರ್ವತಕ್ಕೆ ಹೋಗಬೇಕು, ಅಲ್ಲಿ ಆರಾಧನೆ ಮಾಡಬೇಕು ಅಂತ ಕರೆದಾಗ ಇಂಥ ವಿಷಯ ಬಂದ್ರೆ ಅರ್ಜುನ ಭಾರಿ ಬಂದು ಪಾಪ. ಧರ್ಮರಾಜ ಹೇಳ್ಕೊಡ್ತಾನೆ, ಅರ್ಜುನ ಅದನ್ನು ಕಲಿತಾನೆ, ಎಲ್ಲ ಸರಿ ನಿಷ್ಠೆ ಸಿದ್ಧಿ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಡುತ್ತೆ. ಇನ್ನು ಅದನ್ನು ಜಪ ಮಾಡಬೇಕು. ಇಷ್ಟು 6 ತಿಂಗಳ ಕಾಲ ನಾನ್ ಸ್ಟಾಪ್ ಹೇಳಬೇಕು ಅದನ್ನು. ಆವಾಗ ರುದ್ರದೇವರು ಡೈರೆಕ್ಟ್ ಆಗಿ ಕಾಣ್ತಾರೆ ಮತ್ತು ಪಾಶುಪತಾಸ್ತ್ರವನ್ನು ಕೊಡ್ತಾರೆ ಅಂತ ವೇದವ್ಯಾಸ ಹೇಳಿದ್ದಾರೆ. ಮಧ್ಯೆ ಬಿಟ್ಟರೆ ಹೋಯ್ತು, ಮಧ್ಯೆ 6 ತಿಂಗಳು ನಾನ್ ಸ್ಟಾಪ್ ಮಾಡಿದ್ರೆ ಮಾತ್ರ ಸಿದ್ಧಿ ಕೊಡೋದು, ಇದು ಕೊಡೋದಿಲ್ಲ. ಮತ್ತೆ ನಮ್ಮ ಜಪನೋ ಮಾಡೋದು 10 ಗಾಯತ್ರಿ ಜಪ, ಅಷ್ಟು 20 ಸತ್ ಮಾತಾಡಿರ್ತಾನೆ. ಈ ಮಧ್ಯೆ ಕಾಫಿ ಆಯ್ತಾ, ಬಿಸಿ ಎಷ್ಟಿದೆ, ಇದೆಲ್ಲ ಕೇಳಿ ಅಷ್ಟರೊಳಗೆ ಕೇಳಿರ್ಬೇಕು. ಮಧ್ಯೆ ಹೇಳ್ತಾರೆ 900 ಜಪ ಮಾಡ್ತೀರಿ ಅಂತ ತಿಳ್ಕೊಂಬೋಣ, 99 ಮಾಡಿರ್ತೀರಿ, ಮಧ್ಯೆ ಮಾತಾಡಿಬಿಡ್ತೀರಿ, ಅದಿಷ್ಟು ವೇಸ್ಟ್. ಮತ್ತೆ ಮೊದಲಿಂದ ಮಾಡಬೇಕು ಅಂತೇಳಿ ಇಷ್ಟು ನಿಯಮದಿಂದ ಮಾಡೋ ಜನಗಳು ಸಿಗೋದಿಲ್ಲ, ಆದ್ರಿಂದ ಸಿದ್ಧಿ ಬಂದಿಲ್ಲ. ಅವ್ರು ಮಂತ್ರನೇ ಬೈದು ಬಿಡ್ತಾರೆ, ತಮ್ಮಲ್ಲಿ ತಪ್ಪಿದೆ ಅಂತ ಗೊತ್ತಿಲ್ಲ ಅವರಿಗೆ, ಮಂತ್ರನೇ ಬೈದು ಬಿಡ್ತಾರೆ ಸರಿ ಇಲ್ಲ ಅಂತ ಹೇಳಿ. ಸರಿಯಾಗಿ ಉಚ್ಚಾರಣೆ ಮಾಡಿದರೆ ಮಂತ್ರ ಫಲ ಕೊಡುತ್ತೆ. 6 ತಿಂಗಳ ಕಾಲ ಸತತ ಹೇಳಬೇಕು, ಧರ್ಮರ ಅರ್ಜುನ ನೀನ ಹೊರಡು ಅಂತ ಹೇಳಿ. ನೋಡಿ, ಮೊದಲೇ ವನ, ಇನ್ನೊಂದು ವನಕ್ಕೆ ಹೋಗ್ಬೇಕಂತ, ಇದು ಪ್ರವೇಶಿಸಬೇಕಾದ ಇಷ್ಟು ಜನ ಇದ್ದಾರಲ್ಲ ಈಗ, ಅದು ಜಪ ಆಗೋದಿಲ್ಲ. ಅದಕ್ಕೋಸ್ಕರ ನೀನು ಏಕಾಂತ ಸ್ಥಳಕ್ಕೆ ಹೋಗಬೇಕು. ಇಂದ್ರಕೀಲ ಪರ್ವತ ಅಂತ ಪರ್ವತ ಇದೆ, ಅಲ್ಲಿ ಹೋಗು, ಅಲ್ಲಿ ಮಂತ್ರವನ್ನು ಜಪಿಸು, ರುದ್ರದೇವರ ಆರಾಧನೆ ಮಾಡು ಅಂತ ಹೇಳಿದ ತಕ್ಷಣ ಅರ್ಜುನ ತಯಾರಾಗ್ತಾನೆ. ಅವಳು ಉತ್ಸಾಹದಿಂದ ಹೊರಡುತ್ತಾನೆ. ಹೋದಿಗಿಂತ ಮುಂಚೆ ದೊಡ್ಡವರಿಗೆಲ್ಲ ನಮಸ್ಕಾರವನ್ನು ಮಾಡುತ್ತಾನೆ. ಧರ್ಮರಾಜನಿಗೆ ಭೀಮಸೇನ ನಮಸ್ಕಾರವನ್ನು ಮಾಡ್ತಾನೆ, ಋಷಿ ಮುನಿಗಳಿಗೆಲ್ಲ ನಮಸ್ಕಾರವನ್ನು ಮಾಡ್ತಾನೆ, ಅಲ್ಲಿಂದ ಕಳಿಸಿಕೊಡ್ತಾ ಇದ್ದಾನೆ. ಇದು ಭಾರಿ ವಿಶೇಷ. ಇದು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ದೊಡ್ಡವರು ನಮಸ್ಕಾರ ಮಾಡಿ ಹೋಗಬೇಕು ಅಂತ ಪದ್ಧತಿ. ತುಂಬಾ ಜನಕ್ಕೆ ಗೊತ್ತಿಲ್ಲ, ದೊಡ್ಡವರು ಬೈದು ಹೋಗ್ತಾರೆ ಅದು ಪುಣ್ಯ, ನಮಸ್ಕಾರ ಮಾಡುವವರು ಬೇಡ, ತಿರಸ್ಕಾರ ಮಾಡುವವರು ಜನ ಸಿಗ್ತಾರೆ. ದೊಡ್ಡವರು ನಮಸ್ಕಾರ ಮಾಡಿದ್ರೆ ಅವರು ಆಶೀರ್ವಾದವನ್ನು ಮಾಡ್ತಾರೆ, ಕೆಲಸ ಸಿದ್ಧಿ ಆಗಲಿ ಅಂತ ಹೇಳಿದ್ದಾರೆ. ಅದರಿಂದ ಆಗ ಸಿದ್ಧಿ ಇಲ್ಲದೆ ಬರೋದಿಲ್ಲ. ಆಫೀಸ್ನಲ್ಲಿ ಕೆಲಸಕ್ಕೆ ಹೋಗ್ತಾನೆ, ಬಾಸ್ ಪರ್ಮಿಷನ್ ತಗೊಂಡೋಗಿ ಕೆಲಸ ಆಗುತ್ತೆ. ಇವನು ಹೋಗಿರ್ತಾನೆ, ಬಾಸ್ ಫೋನ್ ಮಾಡ್ತಾನೆ, ಈಗ ಕಳಿಸೇ ಇಲ್ಲ ಅವನ್ನ ಅಂದ್ಬಿಟ್ಟು ಕೆಲಸ ಮುಗಿದೋಯ್ತು. ಅವ್ನು ಹೇಳೇ ಇದ್ದಿಲ್ಲ, ಅವನ ಯಾಕೆ ಬಂದ ಈಗ ಅಂತ ಕೇಳಿದ್ರೆ, ನೀವು ಹೋಯ್ತು ಇತ್ತ ಇದು ಹೋಯ್ತು ಈ ಮಧ್ಯೆ ಹೋಗಿದ್ದೆಲ್ಲ ವೇಸ್ಟ್. ಅದು ಪರ್ಮಿಷನ್ ಎತ್ತು ಹೋಗಿಬಿಟ್ರೆ ಕೆಲಸ ಆಗುತ್ತೆ, ಟಿ ಎ ಕೂಡ ಬರುತ್ತೆ ಜೊತೆಗೆ. ಅದು ಅರ್ಥ ಮಾಡಿಕೊಂಡ್ರೆ ದೊಡ್ಡವರ ಅನುಮತಿಯನ್ನ ನಾವು ಪಡ್ಕೊಂಡು ಹೋಗಬೇಕು. ಹಿಂದಿನ ಕಾಲ ಪದ್ಧತಿ ಇತ್ತು, ಪ್ರತಿನಿತ್ಯ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ತಂದೆ ತಾಯಿ ನಮಸ್ಕಾರ ಮಾಡಿ ಹೋಗ್ತಾ ಇತ್ತು. ತಂದೆ ಇಟ್ಕೊಂಡೇ ಇರೋದಿಲ್ಲ, ಆದ್ರಿಂದ ಪ್ರಶ್ನೆ ಬರೋದಿಲ್ಲ. ತಂದೆ ತಾಯಿ ಮನೆಯಿಂದ ಹೊರಗೆ ಹಾಕಿಬಿಟ್ಟಿರ್ತಾರೆ, ತಪ್ಪೋದು. ಅವ್ರ ಆಶೀರ್ವಾದ ಮಾಡೇ ಬೇರೆಯವ್ರು ಮಾಡೋದಿಲ್ಲ, ಯಾಕೆ ಗೊತ್ತೇನು? ತಮ್ಮ ಮಕ್ಕಳು ಅಂತ ಅವರಿಗಿರೋ ಪ್ರೀತಿ ಯಾರಿಗಿರುತ್ತೆ ಈ ಮಧ್ಯೆ? ತುಂಬಾ ತಮಗೆ ತೊಂದರೆ ಆದರೂ ಪರವಾಗಿಲ್ಲ, ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋ ಭಾವನೆ ತಂದೆ ತಾಯಿಗಳಿಗಿಂತ ಹೆಚ್ಚು ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿನೇ ಮಾತೃ ದೇವೋಭವ ಪಿತೃ ದೇವೋಭವ ಅಂತ ಶಾಸ್ತ್ರ ಹೇಳಿರೋದು. ಅದನ್ನು ಮಾಡಬೇಕು, ದೊಡ್ಡವರಿಗೆ ನಮಸ್ಕಾರವನ್ನು ಮಾಡಬೇಕು. ಅವರ ಸಿದ್ಧಿರಸ್ತು ಅಂತ ಹೇಳಿಬಿಟ್ರೆ ಕೆಲಸ ಆಯ್ತು ಅಂತಾನೆ ಅರ್ಥ. ಅದಕ್ಕೆ ಪುರಾಣದಲ್ಲಿ ಹೇಳ್ತಾರೆ, ಮಾರ್ಕಂಡೇಯರು ಚಿಕ್ಕ ವಯಸ್ಸು, ಆಗ ಅವರ ತಂದೆ ಮುರುಕುಂಡ ಮುನಿಗಳು ಒಂದು ವಿಷಯ ಗೊತ್ತಿತ್ತು, ಮಗನಿಗೆ ಹೆಚ್ಚು ಆಯುಷ್ಯ ಇಲ್ಲ ಅಂತ ಗೊತ್ತಿತ್ತು. ವರ ಕೊಡ್ಬೇಕಾದ್ರೆ ಹಾಗೆ ಕೊಟ್ಟಿರ್ತಾರೆ, ಭಾರಿ ಆಯುಷ್ಯ ಇರತಕ್ಕಂತ ಕೆಟ್ಟ ಮಗ ಬೇಕು, ಒಳ್ಳೆ ಮಗ ಆಯುಷ್ಯ ಕಡಿಮೆ ಇರುತ್ತೆ ಅಂಥವನು ಬೇಕು ಅಂತ ಕೇಳಿರ್ತಾರೆ. ಆಗ ಅವರು ಕೇಳ್ಕೊಂಡಿರ್ತಾರೆ, ಕೆಲವು ಅಲ್ಪ ಆಯುಷ್ಯ ಆದ್ರೂ ಪರವಾಗಿಲ್ಲ, ಒಳ್ಳೆ ಮಗ ಬೇಕು ಅಂತ ಕೇಳಿರ್ತಾರೆ. ಅದಕ್ಕೆ ಮಗ ಹುಟ್ಟುಬಿಟ್ಟಿದ್ದಾನೆ. ಆಗಲೇ 7 ವರ್ಷ ಆಯ್ತು, 16 ವರ್ಷದಲ್ಲಿ ಬದುಕೋದಿಲ್ಲ ಅಂತ ಗ್ಯಾರಂಟಿ ಇತ್ತು. 16 ವರ್ಷ ಅಷ್ಟೇ ಆಯುಷ್ಯ, 7 ವರ್ಷ ಆಯ್ತು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೇನು ಮಗನ ಆಯುಷ್ಯ ಆಗ ಹೋಯ್ತು, 7 ಆಯ್ತು, ಇನ್ನು 9 ಆದ್ರೆ ಕತೆ ಮುಗೀತು ಅಂತ ಯೋಚನೆ ಮಾಡ್ತಿದ್ದಾಗ ನಾರದರಂತ ಜ್ಞಾನಿಗಳು ಬರ್ತಾರೆ. ಅವರನ್ನು ಕೇಳ್ತಾನೆ, ಸ್ವಾಮಿ ಹೀಗಾಗಿದೆ, ಮಗನ ಮೇಲೆ ಏನೋ ಆಗೇನೋ ಕೇಳಿಬಿಟ್ವಿ, ಅವನ ಆಯುಷ್ಯ ಕಡಿಮೆ ಇದೆ, ಏನು ಮಾಡೋಣ ಅಂತ ಕೇಳಿದ್ರೆ ನಾರದರು ಉಪಾಯ ಹೇಳಿದ್ರಂತೆ, ಯೋಚನೆ ಮಾಡಬೇಡಿ, ನನಗೆ ಉಪನಯನ ಮಾಡಿಬಿಡಿ, ಫಸ್ಟ್ ಉಪನಯನ ಮಾಡಿಬಿಡಿ. ತುಂಬಾ ಜನ ಗೊತ್ತಿದೆ, ಉಪನಯನ ಮಾಡಿದರೆ ಅಪಮೃತ್ಯು ಯೋಗ ಇದ್ರೆ ಪರಿಹಾರವಾಗುತ್ತೆ ಅಂತ ಹೇಳಿದ್ದಾರೆ. ನಾವು ಇದರ ಉಪನಯನ ಅಪನಪೃತ್ಯು ಅಂತ ತಿಳ್ಕೊಂಡು ಜನ ಇದ್ದಾರೆ. ಉಪನಯನ ಅಂದ್ರೆ ಅಪಮೃತ್ಯನೇ ಇವರು ಪಾಲಿ ಪಾಪ, ಅಯ್ಯೋ ಈಗ್ಯಾಕೆ ಮಾಡಿದಾರೆ ಪಾಪ, 30 ವರ್ಷ ಅಂತ ಹೇಳೋ ಜನ ಸಿಗ್ತಾರೆ. 2 ಅರ್ಲಿ ಇದ್ದಾಗ ಲೆಕ್ಕ ಅವ್ರಿ, ಹುಡುಗನ 20 ವರ್ಷ ಕೆಜಿ ಕ್ಯಾಸ್ ಸೇರಿಸಿಬಿಡ್ತೀರ ಅಂತ ಕೇಳಿದ್ರೆ ಹಾಗೋ ಹಾಕಿ ಆ ಕಾಲಕ್ಕೆ ಮಾಡಬೇಕಾದ್ರೆ 8 ವರ್ಷ ಬ್ರಾಹ್ಮಣ ಉಪನಯೀತ ಅಂತ ಹೇಳಿ ಶಾಸ್ತ್ರ. ಅದು ಸಕಾಲಕ್ಕೆ ಉಪನಯನ ಮಾಡಿ ಸರಿ ಹೋಗುತ್ತೆ ಅಂದ್ರೆ ಉಪನಯನ ಮಾಡಿದರು. ತುಂಬಾ ಜನ ಗೊತ್ತಿಲ್ಲ, ಉಪನಯನ ದಿವಸ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಿಸ್ಬೇಕು, ಹುಡುಗನ ಕೈಲಿ ಎಲ್ಲರಿಗೂ ನಮಸ್ಕಾರ ಮಾಡಿಸ್ತು. ಅದಕ್ಕೆ ಬ್ರಾಹ್ಮಣನ ಕರೆಯೋದು, ತುಂಬಾ ಓದ್ದವ್ರನ್ನ ಕರಿಬೇಕಾದಕ್ಕೆ ಅವರೆಲ್ಲ ಆಶೀರ್ವಾದವನ್ನು ಮಾಡ್ತಾರೆ. ಆಶೀರ್ವಾದ ಏನಂತ ಮಾಡ್ತಾರೆ ಗೊತ್ತೇನು? ಅವರು ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಅಲ್ಲಿ ಬಂದವರು ಯಾರು? ಬ್ರಕುಂಡ ಮುನಿಗಳು, IAS ಆಫೀಸರ್ ಮನೆ ಮದುವೆಗೆ ಎಂತವ್ರು ಬಂದಿರ್ತಾರೆ, ಅಟೆಂಡರ್ ಪಿಯೋನ್ ಬಂದಿರ್ತಾರ, ಅವ್ನು ತನ್ನ ಕ್ಯಾಲಿಬರ್ನ ಕರೆದಿರ್ತಾರೆ, ತನ್ನ ಇದಕ್ಕೆ ತಕ್ಕಂತೆ ಅಂತಸ್ತಕ್ಕಂತೆ ಕರೆದಿರ್ತಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದಿರ್ತಾರೆ. ಬ್ರಕುಂಡ ಮುನಿ ಕರೆದಾಗ ಇವರು ಮಹರ್ಷಿಗಳ ಗುಂಪೆ ಬಂದ್ಬಿಟ್ಟಿರುತ್ತೆ, ಎಲ್ಲರೂ ನಮಸ್ಕಾರ ಮಾಡಿಸ್ತಾ ಹೋಗ್ತಾರೆ. ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್, ಎಲ್ಲ ಆಶೀರ್ವಾದ ಮಾಡಿದ್ದು ಮಾಡಿದ್ದು ಮಾಡಿದ್ದೇನೆ. ಎಷ್ಟಾಯ್ತು ಅಂದ್ರೆ 16 ವರ್ಷ ಸಾಯ್ಬೇಕಾದ ಮಾರ್ಕಂಡೇ ಇವತ್ತಿಗೂ ಬದುಕಿದ್ದಾರೆ, ಇದು ಆಶ್ಚರ್ಯ. ಸತ್ ತಾಯ್ನೂ ಇಲ್ಲ ಅವರು ಕೊನೆಗೆ. ಆಶ್ಚರ್ಯ, ಆಶೀರ್ವಾದ ಮಾಡಿದ ಏನಾಯ್ತು ಅಂದ್ರೆ ಆಯುಷ್ಯ ಭಾರಿ ಜಾಸ್ತಿ ಆಗೋಯ್ತು. ಕೊನೆಗೆ ಇವತ್ತಿಗೂ ಚಿರಂಜೀವಿಗಳ ಕುತ್ಕೊಂಡ್ಬಿಟ್ಟಿದ್ದಾರೆ ಅಂತ ಗೊತ್ತಾದ್ರೆ ಯಾತಕ್ಕೆ ದೊಡ್ಡವ್ರಿಗೆ ಆಶೀರ್ವಾದ ಮಾಡ್ತಾರೆ ಅಂತ ಅರ್ಥ. ಹೇಳ್ಕೊಂಡು ಇವತ್ತು ಮದುವೆ ಕಾಲಕ್ಕೆ ದೊಡ್ಡವರು ಕರೆಯೋದೆಲ್ಲ ಫಲ, ಅವ್ನು ವಿಡಿಯೋಗ್ರಾಫರೇ ಭಾರಿ ದೊಡ್ಡವರು ಇದ್ದ ಲೆಕ್ಕ. ಆ ಶೂಸ್ ಹಾಕೊಂಡು ಓಡಾಡ್ಬಿಟ್ಟಾರೆ, ಪರಮ ಪಾವನ ಇವರಿಗೆಲ್ಲ ಮೂರ್ಖರು ಸಿಗುತ್ತಾರೆ. ಅದೆಲ್ಲ ದೂರದಿಂದ ಯಾರಾದ್ರು ಮಾಡ್ಕೊಂಡು ಹೋಗ್ಲಿ, ಅವ್ರ ಮಂತ್ರ ತಂತ್ರ ಪ್ರಧಾನ ಆಗಬೇಕು, ಅಲ್ಲಿ ಜ್ಞಾನಿಗಳು ಪ್ರಧಾನ ಆಗಬೇಕು. ನೀವು ಬನ್ನಿ ಬರಲೇಬೇಕು ಅಂತ ಕರಿಬೇಕು ದೊಡ್ಡವರನ್ನು, ನೀವು ಆಶೀರ್ವಾದ ಮಾಡಿ ಅಂತ ಹೇಳಬೇಕು. ಆಗ ಅವ್ರಿಗೆ ಮಂತ್ರ ಸಿದ್ಧಿ ಬರುತ್ತೆ, ಆಯುಷ್ಯ ವೃದ್ಧಿ ಆಗುತ್ತೆ, ಒಳ್ಳೆ ಕೆಲಸ ಆಗುತ್ತೆ. ಬೇರೆ ಇನ್ನು ಇನ್ಸ್ಪೆಕ್ಷನ್ ಬಂದಿರ್ತಾರೆ, ಸರಿ ನಡ್ಕೊಂಡ್ಬಿಡ್ತಾನೆ, ಗುಡ್ ಅಂತ ಬರೆದ್ರೆ ಪರ್ಮನೆಂಟ್ ಆಯ್ತು ಕೆಲಸ, ಒಂದು ಬ್ಯಾಡ್ ಅಂತ ಬರೆದ್ರೆ ಕತೆ ಮುಗಿತಾರೆ. ಇನ್ಸ್ಪೆಕ್ಷನ್ ಬಂದವರ ರಿಪೋರ್ಟ್ಗೆ ಎಷ್ಟು ಬೆಲೆ ಇರ್ತದೋ, ಬ್ರಾಹ್ಮಣರ ಜ್ಞಾನಿಗಳ ಬೆಲೆ ಮಾತಿಗೆ ಅಷ್ಟು ಬೆಲೆ ಇರ್ತದ. ಆದ್ರಿಂದ ಅಂತ ವ್ಯವಸ್ಥೆ ಮಾಡ್ಕೋಬೇಕು ನಾವು. ಅರ್ಜುನ ಸ್ವತಃ ಯಾರು ಗೊತ್ತೇ? ಇಂದ್ರಾವತಾರ ಆತ, ದೇವರಾಜ ಆತ, ಅಂಥವನು ದೊಡ್ಡವರು ನಮಸ್ಕಾರ ಮಾಡ್ತಾ ಇದ್ದ. ಅಂದ್ರೆ ಭೂಲೋಕದೊಳಗೆ ಏನು ಧರ್ಮ ಇದೆ ಅದನ್ನು ಪಾಲನೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಎಷ್ಟು ಹೈಯರ್ ಬೇಕು ವ್ಯಕ್ತಿ ಬೇಕಾದ್ರಾಗಿರ್ಲಿ, ತನಗಿಂತ ಬಾಸ್ ಇದ್ದಾನೆ ಅಂದ್ರೆ ಅವನು ಲೆಸ್ ಕ್ವಾಲಿಫೈಡ್ ಬೇಕಾದ್ರಾಗಿರ್ಬಹುದು, ಸ್ಟಿಲ್ ರೆಸ್ಪೆಕ್ಟ್ ಮಾಡ್ಬೇಕಾದ್ರೆ ನಮ್ಮ ಕೆಲಸ. ಅದನ್ನು ಅರ್ಜುನ ತೋರಿಸ್ತಾನೆ. ಅರ್ಜುನ ಭೀಮಸೇನ ನಮಸ್ಕಾರ ಮಾಡಿದ್ದಂತೂ ಮೂಲಭೂತ ಕರ್ತವ್ಯ ಅದು. ಹೇಳ್ತಾರೆ, ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರುತ್ ಹರಿಸ್ತಸ್ಯ ಬಲಂ ಸಾಕ್ಷಾತ್ ನಹರೇಹೇ ಬಲಮನ್ಯತಃ. ಇಂದ್ರದೇವರು ಬದುಕಿರದೆ ವಾಯುದೇವರಿಂದ ಅದಕ್ಕೆ ನಮಸ್ಕಾರ ಮಾಡಿದ. ಧರ್ಮರಾಜ ಸ್ವರೂಪದಲ್ಲಿ ಚಿಕ್ಕವನು, ಹೆಸರಿಗೆ ಅಣ್ಣ ಮಾಡ್ತಾನೆ, ಎಲ್ಲರೂ ಕೂಡ ಅನುಗ್ರಹ ಮಾಡ್ತಾರೆ, ಒಳ್ಳೇದಾಗಲಿ ಸಿದ್ಧಿಯಾಗಲಿ ಅಂತ ಹೇಳಿದ್ರಂತೆ. ಆ ಹೊತ್ತಿಗೆ ದ್ರೌಪದಿ ಬಂದು ಮಾತಾಡ್ತಾರೆ ಅರ್ಜುನ ಜೊತೆಗೆ, ಅರ್ಜುನ ನೀನು ಹೋಗ್ತಿರೋ ಕೆಲಸ ಸಾಮಾನ್ಯ ಕೆಲಸ ಅಲ್ಲ, ನಿನ್ನ ಯಶಸ್ಸಿನ ಮೇಲೆ ಇಡೀ ಕುರುವಂಶದ ಭವಿಷ್ಯ ನಿಂತಿದೆ, ಹುಷಾರಾಗಿರು ಅಂತ ಹೇಳ್ತಾರೆ. ನೀನು ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಆರು ತಿಂಗಳ ಸಾಧನೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಿನ್ನ ಒಂದು ವೈಫಲ್ಯ ಅಲ್ಲ, ಅದು ನಿನ್ನ ಇಡೀ ರಾಜ್ಯಕ್ಕೆ ಬರತಕ್ಕಂಥ ಕೆಟ್ಟ ಹೆಸರಾಗುತ್ತೆ. ಬಹಳ ಎಚ್ಚರದಿಂದ ಇರಬೇಕು, ಜಿತೇಂದ್ರಿಯನಾಗಿರಬೇಕು. ಇದು ಸಣ್ಣವ್ರು ಹೇಳೋ ಮಾತುಗಳ, ದೊಡ್ಡವರು ಹೇಳೋ ಮಾತುಗಳು. ದ್ರೌಪದಿ ದೇವಿ ಭಾರತೀ ದೇವಿ ಮಾತಾಡ್ತಾ ಇರೋದೇ ಆ ತರ ಹೆಂಡತಿ ಶಚಿದೇವಿ ಅಷ್ಟೇನೆ. ಆ ದ್ರೌಪದಿಯಲ್ಲಿ ಭಾರತೀ ದೇವಿಯ ಸನ್ನಿಧಾನ, ಭಾರತೀ ದೇವಿ ಯಾರು ಗೊತ್ತೇನು, ಇಂದ್ರದೇವರಿಗೆ ತಾಯಿ ಅಂತ ಹಿಂದೆ ಹೇಳಿದ್ದಾರೆ. ತಾಯಿ ಮಗನಿಗೆ ಉಪದೇಶ ಮಾಡಿದರೆ ಹೇಗೋ ಹಾಗೆ. ಯಾವಾರುತ ಗರ್ಭ ಮಹತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ ಚತುರ್ಮುಖಾಭಾಂ ಚತುರ ಕುಮಾರಾನ್ ಸಾಧೋಪದಿ ನಾಮ ಬಭೂ ಬಭೂಮೌ. ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದಾಗ ಅರ್ಜುನ ಅದನ್ನೆಲ್ಲ ಕೇಳ್ತಾನೆ, ಅಲ್ಲಿಂದ ಹೊರಡ್ತಾನೆ, ಇಂದ್ರಕೀಲ ಪರ್ವತಕ್ಕೆ ಬರ್ತಾ ಇತ್ತು. ಇಂದ್ರಕೀಲ ಪರ್ವತ ಅಲ್ಲಿಂದ ನೂರಾರು ಮೈಲುಗಳಷ್ಟು ದೂರ. ಅಲ್ಲಿಗೆ ಹೋಗಿ ಒಂದು ಕಡೆಗೆ ನಿಂತ ಕಾಲಕ್ಕೆ ಅಲ್ಲಿ ಒಂದು ಶಬ್ದ ಆಗುತ್ತೆ, ಮುಂದೆ ಹೋಗಬೇಡ ಇಲ್ಲ ನಿಂತು ಬಿಡು ಅಂತ ಒಂದು ಶಬ್ದ ಆಗುತ್ತೆ. ಆ ಶರೀರವಾಣಿ ಮಾತು ಕೇಳದೆ ಕೇಳದೆ ಅರ್ಜುನ ತಕ್ಷಣ ನಿಲ್ತಾನೆ, ಯಾರು ಅಂತ ಹುಡುಕ್ತಾನೆ. ಆಗ ಒಬ್ಬ ಮುನಿಗಳು ಕಣ್ಣಿಗೆ ಕಾಣುತ್ತಾನೆ, ಬಹಳ ತೇಜಸ್ವಿಗಳಾದ ಮುನಿಗಳು, ಅಪಾರವಾದ ವರ್ಚಸ್ಸು. ಅರ್ಜುನ ಅವರ ಹತ್ರ ಹೋಗ್ತಾನೆ, ನಮಸ್ಕಾರ ಮಾಡ್ತಾನೆ, ಏನು ಸ್ವಾಮಿ ಏನು ಸಂದೇಶ ಬಂತಲ್ಲ ಅಂದ್ರೆ ನಾನೇ ಕೊಟ್ಟಿದ್ದು ಅಂತ ಹೇಳ್ತಾನೆ. ನಾನೇ ಕೊಟ್ಟಿದ್ದು ಏನು ಸಂದೇಶ ಅಂದ್ರೆ, ತಪಸ್ಸಿಗೆ ಒಳ್ಳೆ ಜಾಗ ಇದು, ಒಂದು ಇಲ್ಲೇ ತಪಸ್ಸು ಮಾಡು ಇಲ್ಲೇ ಕೂಡು ಅಂತ ಹೇಳಿದ್ರೆ ನೋಡಿ, ದೈವಿಕವಾದಂತಹ ಒಂದು ಸೂಚನೆ ಹಾಗೆ ಸಿಗುತ್ತೆ ಅಂತ ಹೇಳೋದು ಸಾಕ್ಷಿ ಇದೆ. ಒಳ್ಳೆ ಜಾಗ ಇದು, ಸಿದ್ಧಿಯ ಸ್ಥಳ ಅಲ್ಲಿರು ಅಂತ ಹೇಳ್ತಾನೆ. ಗೊತ್ತಾಗಬೇಕು ಆ ರೀತಿಯಾದ ಸಿದ್ಧಿ ಬರ್ತದೆ ಅಂತ ಹೇಳ್ತಾರೆ. ವಜರಾಜ ಸ್ವಾಮಿಗಳು ಸಂಚಾರ ಮಾಡ್ತಾ ಮಾಡ್ತಾ ಇವತ್ತಿನ ಸೋದೆ ಇದೆಯಲ್ಲ ಅಲ್ಲಿ, ಅದು ಕಾಡದು, ಪಕ್ಕದಲ್ಲಿ ರಾಜ್ಯ ಇರುತ್ತೆ, ಅಲ್ಲೇನು ಜನ ಭೂಮಿ ಏನು ಇರೋದಿಲ್ಲ. ಅಲ್ಲಿ ಭೂಮಿ ಇರುತ್ತೆ ಹೊರತು ತೋಟ ಇದ್ದಾಗಿರುತ್ತೆ ಹೊರತು ಅಲ್ಲಿ ಯಾವ ದೇವಸ್ಥಾನ ಯಾವುದು ಇರೋದಿಲ್ಲ. ಅಲ್ಲಿ ಹೋಗ್ತಾರೆ ವಜರಾಜ ಸ್ವಾಮಿಗಳು, ನೋಡ್ತಾರೆ ಅಲ್ಲಿ ಒಂದು ಹುಲಿ ಒಂದು ಹಸು ಜೊತೆ ಕೂತಿದ್ವಂತೆ, ಎರಡು ಪಕ್ಕದಲ್ಲಿ ಕೂತಿದ್ವಂತೆ, ಒಂದು ಹಸು ಹುಲಿ. ಇವತ್ತು ಇಬ್ಬರು ಮಠದವರೇ ಪಕ್ಕಕ್ಕೆ ಕೊಡೋದು ಕಷ್ಟ, ಗಂಡ ಹೆಂಡತಿ ಪಕ್ಕಕ್ಕೆ ಕೊಡೋ ಕಷ್ಟ ಇದ್ ಕಾಲ. ಅಂತ ಹಸು ಮತ್ತು ಹುಲಿ ಜೊತೆ ಕೂತಿದೆಯಲ್ಲ, ಏನ್ ಆಶ್ಚರ್ಯ ಅಂತ ನೋಡಿದ್ರಂತೆ. ನಾ ದೊಡ್ಡ ಜ್ಞಾನಿಗಳವರು, ಕಷ್ಟ ಗೊತ್ತಿದ್ದು, ದೊಡ್ಡ ಯಜ್ಞ ಭೂಮಿ, ಪವಿತ್ರವಾದ ಭೂಮಿ, ಅಲ್ಲಿಗೆ ಬಂದ್ರೆ ಕಾಮ ಕ್ರೋಧ ಎಲ್ಲ ಹೋಗಿಬಿಡುದು, ಅಷ್ಟು ಪ್ರಶಾಂತ ವಾತಾವರಣ. ಆಗ ಅಲ್ಲಿ ನಿರ್ಮಾಣ ಮಾಡ್ತಾರೆ ತ್ರಿವಿಕ್ರಮದೇವಿ ಪ್ರತಿಷ್ಠಾಪನೆ ಮಾಡಿದ್ದ ಅಲ್ಲಿ, ಧವಳಗಂಗೆ ಅಲ್ಲಿ, ವೃಂದಾವನಸ್ಥರ ಆಗಿದ್ದಲ್ಲಿ. ಆ ಸಿದ್ಧಿಕ್ಷದ ಗುರುಸ್ತಕ್ಕ ನೀರಲ್ಲಿ ಬೀಳುತ್ತೆ ಅಂತ ಗೊತ್ತಾಗುತ್ತೆ ನೋಡಿದ್ರ, ವಾಟರ್ ಡಿವೈನಿಂಗ್ ಅಂತ ನೋಡ್ತೇವಲ್ಲ ಆ ತರ. ಎಲ್ಲಿ ನೀರಿರುತ್ತೆ ಅಂತ ಹೇಗೆ ಗೊತ್ತಾಗುತ್ತೋ, ಎಲ್ಲಿ ತಪಸ್ಸಾದ ಸಿದ್ಧಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಇವತ್ತು ಎಷ್ಟು ದೊಡ್ಡ ಸಿಟಿಗಳಲ್ಲಿ ಯಾಕೆ ಸಿದ್ಧಿ ಬರೋದಿಲ್ಲ ಗೊತ್ತೇನು. ಪಾಪ ಕಷ್ಟಪಟ್ಟು ಬಿಡಿಯ ಹಳೆ ಪರ್ಸೈಟ್ ಮಾಡಕ್ ಮಾಡಿಬಿಡ್ತಾರೆ, ಪಾಪ ಖುಷಿನೋ ಖುಷಿ ಮನೆ ಕಟ್ಟಿಸ್ಬಿಡ್ತಾನೆ. ಯಾವ ಕಾಲಕ್ಕೆ ಸ್ಪೆಷಲ್ ಆಗಿರುತ್ತೆ ಯಾರಿಗೆ ಗೊತ್ತದು, ಅಲ್ಲಿ ಏನು ಸಿದ್ಧಿ ಬರುತ್ತೆ ಪಾಪ, ಬರೋದಿಲ್ಲ. ಅದಕ್ಕೆ ಶುದ್ಧಿ ಮಾಡಬೇಕು ಸ್ಥಳನ, ಅಂತ ಸೈಟ್ ತಗೋಬಾರದು ಅಂತ ಅರ್ಥ ಅಲ್ಲ, ಶುದ್ಧಿ ಮಾಡಿಕೊಂಡು ಆಮೇಲೆ ಮಾಡೋದು. ಅದಕ್ಕೆ ವಾಸ್ತು ಶಾಂತಿ ಎಲ್ಲ ಯಾತಕ್ಕೆ ಮಾಡೋದು, ಆ ಶುದ್ಧಿಗೋಸ್ಕರ ಮಾಡೋದು, ಅದು ಶೋಗ್ ಮಾಡೋದಲ್ಲ, ಮನೆ ಕಟ್ಟಿಸಿದ್ದೀನಿ ಬಂದು ನೋಡ್ಕೊಂಡು ಹೋಗ್ರಿ ಅಂತ ಮಾಡೋದಕ್ಕಲ್ಲ. ಅದೆಲ್ಲ ಕೂಡ ಮಂತ್ರತಂತ್ರದಿಂದ ಇರೋ ದೋಷ ಪರಿಹಾರ ಆಗಿದೆ. ಅದು ಸ್ಥಳಸಿದ್ಧಿಯನ್ನು ನೋಡಿದ್ದಾಯ್ತು. ಅಲ್ಲಿಗೆ ಅರ್ಜುನ ಕೇಳ್ತಾನೆ ಆಮೇಲೆ, ನೀವು ಯಾರು ಅಂತ ಕೇಳಿದ್ರೆ ಆ ಹೇಳ್ತಾನೆ, ನಾನು ಇಂದ್ರ ಅಂತ. ಇಂದ್ರ ದೇವರು ಬಂದಿದ್ರೆ ಅಂತ ತೋರಿಸಕ್ಕೋಸ್ಕರ, ಇಂದ್ರ ಮೂಲ ರೂಪ, ಅರ್ಜುನ ಅವತಾರ ರೂಪ, ಗೈಡ್ ಮಾಡಕ್ಕೆ ಅಂತ ಬಂದಿದ್ದಾರೆ. ಅರ್ಜುನ ಇಲ್ಲಿರು, ಸಿದ್ಧಿ ಬರುತ್ತೆ ಅಂತ ಹೇಳಿದ ತಕ್ಷಣ ಆಗ ಅರ್ಜುನ ತಪಸ್ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಇಂದ್ರ ಹೊರಟೋಗ್ಬಿಡ್ತಾರೆ, ಆರು ತಿಂಗಳು ತಪಸ್ ಮಾಡಬೇಕು ನೋಡಿ, ಆರು ತಿಂಗಳು ಆಹಾರ ಇಲ್ಲ ಮೊದಲನೇದಾಗಿ, ಇದೇ ನನಗೆ ಮೊದಲನೇ ಪದ್ಧತಿ ಅಂದ್ರೆ, ಊಟ ಕಾಫಿ ಇಲ್ಲ ಅಂದ್ರೆ ಸಾಕು ಡಲ್ ಆಗಿಬಿಡ್ತಾರೆ, ಊಟ ಇಲ್ಲ ಅಂದ್ರೆ ಗೋವಿಂದ. ಆರು ತಿಂಗಳು ಏನು ತಗೊಳಾಗಿಲ್ಲ, ಆಹಾರ ಇಲ್ಲ ಮೊದಲನೇದು, ನಿದ್ರೆ ಇಲ್ಲ, ಕಣ್ಣು ಮುಚ್ಚಾಗಿಲ್ಲ, ಜಪ ಬಿಡಾಗಿಲ್ಲ, ನಾನ್ ಸ್ಟಾಪ್ ಮಾಡಬೇಕು. ಹಾಗಿದ್ದು ಸಿದ್ಧಿ ಮಾತ್ರ ವಂಡರ್ಫುಲ್ ಸಿದ್ಧಿ, ಮತ್ತೆ ಹೇಳಬೇಕು ಕೈಯಲ್ಲಿ ಜಗತ್ತೇ ಇದ್ದಾಗಲೇ ಕಾತಾರೆ ಕೈಯೊಳಗೆ ಪಾಶುಪತಾಸ್ತ್ರ, ಅದು ಸಿಗುತ್ತೆ ಅಂತ ಹೇಳಿ ಕಷ್ಟ ಕೂತು ವೇದವ್ಯಾಸ ಹೇಳ್ಕೊಟ್ಟ ಮಂತ್ರ, ಇಂದ್ರದೇವರು ತೋರಿಸಿದ ಜಾಗ, ಭೀಮಾದಿಗಳ ಸಂದೇಶ, ಋಷಿಮುನಿಗಳ ಅನುಗ್ರಹ ಆಶೀರ್ವಾದ, ಅಷ್ಟೆಲ್ಲ ಇಟ್ಕೊಂಡು ಅರ್ಜುನ ಓಂ ನಮ ಶಿವಾಯ ಮಂತ್ರ ಇದೆಯಲ್ಲ ಅದು ಸಾಮಾನ್ಯ ಮಂತ್ರ, ಪಾಶುಪತಾಸ್ತ್ರಕ್ಕೆ ವಿಶೇಷ ಮಂತ್ರ ಹೇಳ್ಕೊಟ್ಟಿರ್ತಾರೆ. ಎಲ್ಲ ಮಂತ್ರ ಜಪ ಮಾಡ್ತಾ ಕೂಡ್ತಾ ಇದ್ದಾನೆ. ಒಂದು ದಿವಸ ಆಯ್ತು, ಎರಡು ದಿವಸ ಆಯ್ತು, ಕಣ್ಣು ತೆಗಿತಾ ಪುಣ್ಯಾತ್ಮ ಗಾಂಡೆ ಹೋಗಿದ್ದಾನೆ. ಹೋಗಬೇಕಾದ್ರೆ ಗಾಂಡೆ ಅಸ್ತಸ್ತು ಗಾತು ಗಾಂಡೆ ಹೋಗ್ಬಿಟ್ರೆ ಅರ್ಜುನ ಅಲ್ಲ, ಅದಕ್ಕೆ ಎತ್ತ ಪಾರ್ಥೋ ಧನುರ್ಧಾರ ಅಂತಾನೆ ಹೇಳಿದ್ದು ಗೀತೆಯಲ್ಲಿ. ಗಾಂಡೆ ಹೋಗಿದ್ದಾನೆ, ಅಕ್ಷಯ ಬತ್ತಳಿಕೆ ಇಟ್ಕೊಂಡಿದ್ದಾನೆ, ಒಳ್ಳೆ ತಪಸ್ ಮಾಡ್ತಾ ಕೂತ್ ಬಿಡ್ತಾನೆ. ಆರು ತಿಂಗಳು ಕಡಿಯಿತು, ಒಂದು ಕ್ಷಣ ನಿದ್ರೆ ಇಲ್ಲ, ಎಚ್ಚರ ತಪ್ಪಿಲ್ಲ. ಅರ್ಜುನನಿಗೆ ಆಗ ಅವತ್ತಿನಿಂದ ಒಂದು ಹೆಸರು ಬಂತದ್ದು, ಗುಡಾಕೇಶ ಅಂತ ಹೆಸರು. ಅರ್ಜುನ 6 ತಿಂಗಳಿಗಾಗ ಕಣ್ಣು ಮುಚ್ಚಿಲ್ಲ. ಗುಡಾಕ ಅಂದ್ರೆ ನಿದ್ರೆ, ಈಶ ಅಂದ್ರೆ ಗೆದ್ದವನು ಅಂತ ಅರ್ಥ, ನಿದ್ರೆ ಗೆದ್ದವನು ಅಂತ ಕರೀತಾರೆ. 6 ತಿಂಗಳು ನಾನ್ ಸ್ಟಾಪ್ ಎದ್ದಿದ್ದೇನೆ. ಅದಕ್ಕೆ ಗೀತೆಯಲ್ಲಿ ಎಷ್ಟೇ ಪ್ರಣನೆ ಮಾಡ್ತಾರೆ ಗೊತ್ತೇನೆ, ಯೋ ಮುಕ್ತಾರ್ ಹಿ ಕೇಶಂ ಗುಡಾಕೇಶ ಪರಂತಪ ನಯೋಚ್ಚೈತಿ ಗೋವಿಂದಂ ಮುಕ್ತ ತುಷ್ಣೀಂ ಬಭೂವ. ಗುಡಾಕೇಶ ಅಂತಕ್ಕಂತ ಹೆಸರು ಅರ್ಜುನನಿಗೆ ಸಾರ್ಥಕವಾದ ಹೆಸರು. 6 ತಿಂಗಳ ಕಾಲ ಒಂದು ಕ್ಷಣ ತೂಕಡಿಸಿಲ್ಲ, ಒಂದು ಕ್ಷಣ ಕಣ್ಣು ಮುಚ್ಚಿಲ್ಲ. ಅಂತ ಒಂದು ಅಪಾರವಾದ ನಿಷ್ಠೆ. ಇಷ್ಟೆಲ್ಲ ಮಾಡಿದ್ದಕ್ಕೆ ಅರ್ಜುನ ದೊಡ್ಡವನಾದ ಅಂದ್ರೆ ಏನು ಆಶ್ಚರ್ಯ ಇಲ್ಲ. ಸಿದ್ಧಿ ಇರಬೇಕಲ್ಲ. ಹೇಳ್ತಾರೆ ಓ ಸಂಬಳ ಇಷ್ಟು, ಓದು ಅಷ್ಟು, ಹಾಗಿದ್ರೆ ಪರವಾಗಿಲ್ಲ. ಅಷ್ಟು ಓದಿದ್ದಾರೆ ಅಂದ್ರೆ ಸಂಬಳ ತಗೊಂಡು ಇರೋದು ತಪ್ಪಲ್ಲ. ಇಲ್ಲೋ ಸಿಟ್ಟು ಬರುತ್ತೆ, ನಾವು ಓದಿಲ್ಲ ನಮ್ಗೆ ಯಾಕಂತ ದುಡ್ಡು ಬರಲ್ಲ ಯೋಚನೆ ಮಾಡಿ. ಅರ್ಜುನರ ಸಾಧನೆ ದೊಡ್ಡ ಸಾಧನೆ. ಪಾಂಡವಾನಾಂ ಧನಂಜಯ ಅಂತ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಿಸಿಕೊಳ್ಳೋಷ್ಟರ ಮಟ್ಟಿಗೆ ಸಿದ್ಧಿ ಬಂತು. ಭಗವದ್ಗೀತೆ ಕೇಳ್ತಕ್ಕಂತ ಅರ್ಹತೆ ಬಂತು. ಒಳ್ಳೆ ಪುಣ್ಯ ಪುರುಷನಾಗಿ ಸಿದ್ಧಿ ಗಳಿಸಿದ. 6 ತಿಂಗಳು ಮುಗಿತು. ಮರುದಿವಸ ಬೆಳಿಗ್ಗೆನೆ ಒಂದು ವಿಚಿತ್ರ ಪ್ರಸಂಗ ನಡೆದೋಯ್ತು. ಇನ್ನೇನು 6 ತಿಂಗಳು ಜಪ ಮುಗಿತು. ಬೆಳಿಗ್ಗೆ ಎದ್ದ, ಕಣ್ಣು ತೆಗೆದ, ಅಷ್ಟೊತ್ತಿಗೆ ಸರಿಯಾಗಿ ಒಬ್ಬ ದೊಡ್ಡ ರಾಕ್ಷಸ, ಮೂಕ ಅಂತ ಅವನ ಹೆಸರು, ಮೂಕಾಸುರ ಅಂತ ರಾಕ್ಷಸ, ಮೂಕಾಸುರ ರಾಕ್ಷಸ ದೊಡ್ಡ ಕಾಡಹಂದಿಯ ರೂಪದಲ್ಲಿ ಓಡಿ ಬರ್ತಾ ಇದ್ದಾರೆ. ಅರ್ಜುನನ ಕೊಂದು ಬಿಡಬೇಕು ಅಂತ ಹೇಳಿದ್ರು, ಅರ್ಜುನ ಸಂಹಾರ ಮಾಡಬೇಕು ಅಂತ ಹೇಳಿ ರಾಕ್ಷಸ ಹಂದಿ ವೇಷದಲ್ಲಿ ಬರ್ತಾ ಇದ್ದಾನೆ. ಅವನ ಕಡೆ ಇದು ಓರ್ಗದ ಬರ್ತಾ ಇದ್ದಾನೆ. ಅರ್ಜುನ ನೋಡಿದ ಅದನ್ನ, ಅವನು ಏನು ಎಂತೆಂತ ಮಹಾರಥನನ್ನೇ ಹೊಡೆಯೋ ಪುಣ್ಯಾತ್ಮನಿಗೆ, ಎಲ್ಲ ಹಂದಿ ಯಾವ ಲೆಕ್ಕ? ಬಿಂದು ಬಾಣ ತಗೋತಾನೆ, ಗಾಂಡಿ ತಗೊಂಡ, ಬಾಣ ಇಟ್ಟ, ಗುರಿಟ್ಟು ಹೊಡೆದೇ ಬಿಟ್ಟ. ಅದಕ್ಕೆ ಆ ಬಾಣ ಸರಿಯಾಗಿ ಬಿತ್ತು, ಯೋ ಒದರಿತು, ತಪ್ಪಂತ ಇನ್ನೇನು ಬೀಳಬೇಕೋ ಇಲ್ಲೋ, ಇನ್ನೊಂದು ಬಾಣ ಬಿತ್ತು. ಅದಕ್ಕೆ ಪ್ರಶ್ನೆ ಅಷ್ಟೊತ್ತಿ ಅರ್ಜುನ ಹೊಡೆದ ಬಾಣ ಅಲ್ಲ, ಇನ್ನೊಂದು ಬಾಣ ಬಿತ್ತು. ಅರ್ಜುನ ನೋಡಿದ, ಅದ್ರ ಹತ್ರ ಹೋದ, ಆ ವ್ಯಕ್ತಿ ಬಂದ, ಹೊಡೆದ ವ್ಯಕ್ತಿ ಬಂದ, ಮಾತುಕತೆ ಶುರುವಾಯ್ತು. ಈ ಹಂತಿ ನಾನ್ ಹೊಡೆದಿದ್ದು ಅಂತ ಅರ್ಜುನ, ನಾನ್ ಹೊಡೆದಿದ್ದು ಅಂತ ಆತ, ನಾನ್ ಹೊಡೆದಿದ್ದು ಅಂತ ಈತ, ನಾನು ಆತ. ಆತ ಒಬ್ಬ ಕಿರಾತ, ಈ ಮಧ್ಯೆ ಬಂದವನು ಬೇಡ ಕಿರಾತ ಅಂತ ಹೇಳ್ತಾನೆ ಶಬರ. ನಾನ್ ಹೊಡೆದಿದ್ದು ನನಗೆ ಸೇರಬೇಕಾದ್ದು ನಾನ್ ಹೊಡೆದೆ ಆದ್ರಿಂದ ಅಂತ ಆತ, ನಾನ್ ಹೊಡೆದೆ ನನಗೆ ಸೇರಬೇಕಾದಿದ್ದು ಅಂತ ಈತ, ನಾನು ಮೊದಲು ಹೊಡೆದೆ ನನಗೆ ಸೇರಬೇಕು ಅಂತ ಅರ್ಜುನ ಆತ ಹೇಳ್ತಾನೆ. ನೀನ್ ಹೊಡೆದಿರ್ಬೋದಯ್ಯ, ಹಚ್ಕೊಂಡು ಬಂದಿದ್ದು ನಾನು, ನಾನು ಗುರಿ ಇಟ್ಟಿದ್ದು, ನಾನು ಹೊಡ್ಕೊಂಡು ಬಂದೆ, ಅದರಿಂದ ನಂದು ಅಂತ ಅವರು, ಇಲ್ಲ ನನ್ನೇಟ್ ಮೊದಲು ಬಿತ್ತು ನಂದು ಅಂತ ಈತ. ಸೊ ನನ್ನಂದೆ ನನ್ನಂದಿ ಶುರುವಾಯಿತು ಜಗಳ. ಹಂದಿ ಇಬ್ಬರಿಗೂ ಬೇಡ, ಇದು ಆಶ್ಚರ್ಯ. ಹಂದಿ ತಗೊಂಡು ಇಬ್ರು ಏನ್ ಮಾಡಬೇಕಾಗಿಲ್ಲ, ಅದು ಮರ್ಯಾದೆಯ ಪ್ರಶ್ನೆ. ಇದು ಒಂದು ನಾನ್ ಹೊಡೆದ ಹಂದಿ ಒಪ್ಪಿಕೊಂಡ್ರೆ ನಿಮ್ಗೆ ಕೊಟ್ಬಿಡ್ತೇನೆ ಬೇಕಾದ್ರೆ, ಅದು ಸಾಧ್ಯ ಇಲ್ಲ. ನಾನೇ ಹೊಡೆದಿದ್ದು ಅಂತ ಇವರು ನನಗೆ ಸೇರಬೇಕು, ನನಗೆ ಸೇರುವುದು, ದೊಡ್ಡ ಗಲಾಟೆ ಶುರುವಾಯ್ತಂತೆ. ಆ ಸಮಯಕ್ಕೆ ಅರ್ಜುನ ಬಿಡೋದಿಲ್ಲ, ಛಾತ್ರ ತೇಜಸ್ಸು ಅಂದ್ರೆ ಅದು. ಹೊಂದಾಣಿಕೆ ಮಾಡಿಕೊಂಡ್ರೆ ಅವನು ಬ್ರಾಹ್ಮಣನಾಗಿ ಬಿಡ್ತಾನೆ. ಇವತ್ತು ಬ್ರಾಹ್ಮಣರೇ ಹೊಂದಾಣಿಕೆ ಮಾಡ್ಕೊಬಿಟ್ಟೆ, ಅದೇ ಪದ್ಧತಿ ಆಗಿರೋದು. ಯಾರು ಸುಮ್ಮನೆ ಆದ್ರೂ ಬ್ರಾಹ್ಮಣ ಗಲಾಟೆ ಬೀಸ್ಬಿಡ್ತಾನೆ, ಹೋಗ್ಬಿಟ್ಟು ತಪ್ಪು. ಶಾಂತಿ ಎಂಬುದು ಬ್ರಾಹ್ಮಣ ಲಕ್ಷಣ, ತೇಜಸ್ಸು ಎಂಬುದು ಕ್ಷತ್ರಿಯ ಲಕ್ಷಣ. ತೇಜ ಭಗವಾನ್ ಗೀತೆಯಲ್ಲಿ ಹೇಳ್ತಾರೆ, ತೇಜಸ್ಸು ಎಂಬುದು ಶೌರ್ಯಂ ತೇಜ ಧೃತಿ ಹಿ ದಾಕ್ಷ್ಯಂ ಯುದ್ಧೇ ಚಾಪಿ ಅಪರಾಯಣಂ ದಾನಂ ಈಶ್ವರ ಭಾವಸ್ಯ ಛತ್ರಕರ್ಮ ಸ್ವಭಾವಜಂ. ಅಪಾರವಾದ ತೇಜಸ್ಸು. ನೀ ಶರಣಾಗತನಾಗೂ ಬಿಟ್ಟು ಬಿಡ್ತೇನೆ, ನಂದು ಅಂದ್ರೆ ನಂದೇ. ಆಗ ಹೇಳ್ತಾನೆ, ಆಯ್ತು ಇದೆಲ್ಲ ಸುಮ್ಮನೆ ಗಲಾಟೆ, ಆತಕ್ಕೆ ಯುದ್ಧ ಮಾಡೋಣ, ಗೆದ್ದವರು ತಗೊಂಡ್ರೆ ಆಯ್ತು ಅಂತ ಹೇಳಿದ್ರು. ಇಬ್ಬರು ಒಪ್ಕೊಂಡ್ಬಿಡ್ತಾರೆ, ಯುದ್ಧ ಶುರುವಾಗೋಯ್ತು. ಅರ್ಜುನ ಈ ಕಡೆಗೆ, ಆ ಕಿರಾತ ಆ ಕಡೆಗೆ. ಏನು ಭಯಂಕರವಾದ ಹೋರಾಟ. ಆದರೆ ಆ ಹೋರಾಟದೊಳಗೆ ಅರ್ಜುನ ಬಿಲ್ಲು ಬಾಣ ಹೇಗೋ ಗಾಂಡೀವ ಇತ್ತಲ್ಲ, ಶುರು ಮಾಡ್ತಾರೆ ಹೊಡೆಯೋಕ್ಕೋಸ್ಕರ. ಮೊದಲು ಬಾಣಗಳ ಯುದ್ಧ ನಡೀತು. ಆಶ್ಚರ್ಯ, ಅರ್ಜುನರಿಗೆ ಜನ್ಮದಲ್ಲೇ ಅಂತ ಅನುಭವ ಆಗಿರಲಿಲ್ಲ. ಎಂತ ಅನುಭವ ಅಂತ ಕೇಳಿದರೆ, ಬಾಣ ಬಿಡ್ತಾ 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 ಹೋಗ್ತಾನೆ, ಆತನ ಏನು ಆಗ್ತಾ ಇಲ್ಲ. ಅದ್ರ ಮೊದಲು ಬಾಣಗಳು ಖಾಲಿ ಆಗ್ತಾ ಇವೆ. ಈ ಮಧ್ಯೆ ಬಾಣಗಳೆಲ್ಲ ಮುಗಿದು ಹೋಗ್ತಾ ಇದೆ. ಯಾರದ ಬಾಣ ಮುಗಿದ್ರೆ ಯೋಚನೆ ಅಲ್ಲ, ಅಕ್ಷಯ ಬತ್ತಳಿಕೆ ಆತನು. ಜನ್ಮದಲ್ಲಿ ಕುರುಕ್ಷೇತ್ರ ಇದ್ಮೇಲೆ ಒಂದ್ಸತ್ತೂ ಆತನ ಅಕ್ಷಯ ಬತ್ತಳಿಕೆ ಬರೀ ಆಗೋದಿಲ್ಲ. ಮುಂದೆ ಅಕ್ಷಯ ಬತ್ತಳಿಕೆ ಆತನ ವೈಶಿಷ್ಟ್ಯ ನೋಡಿ, ಒಂದು ಬಾಣ ಇಲ್ಲ, ಖಾಲಿ. ನೋಡ್ತಾನೆ ಪರಮಾಶ್ಚರ್ಯ, ಗಾಂಡಿವಾದಂತ ಧನಸ್ಸು ಇದೆ, ಎಲ್ಲಕ್ಕಾಗ್ತಾ ಇದೆ. ಅಕ್ಷಯ ಬತ್ತಳಿಕೆ ಇದೆ, ಬೆರೆದಾಗಿ ಹೋಗ್ಬಿಟ್ಟಿದೆ. ಏನು ಮಾಡೋದು ಈಗ ಅಂತ ಗಾಬರಿ ಆಯ್ತಂತೆ. ಏನಿದು, ಏನೋ ಮಾಡಿ ಏನೋ ಮಾಡಿಕೊಂಡಾಗಾಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅರ್ಜುನ, ಮುಂದೇನಾದ್ರು ಈಗ ಕೊಟ್ಟು ಬಿಡ್ತೀಯ ಹಂದಿ ನನಗೆ ಅಂತ ಕೇಳುತ್ತೆ. ಹಂದಿ ಕೊಡ್ತೀಯೋ ಯುದ್ಧ ಮಾಡ್ತೀಯೋ? ಬಿಡೋದಿಲ್ಲ, ಯುದ್ಧನೇ ಮಾಡ್ತೀರಿ ಅಂತ ಹೊರಟನು. ಕುಸ್ತಿ ಶುರು ಮಾಡ್ತಾನೆ. ಇಬ್ರು ಮಲ್ಲ ಯುದ್ಧ ಶುರುವಾಯ್ತು. ಮಲ್ಲ ಯುದ್ಧದೊಳಗೆ ಅರ್ಜುನ ಸಾಮಾನ್ಯನೇನ ಅಲ್ಲ, ಪಾಪ ಮಹಾವೀರ. ಆ ವ್ಯಕ್ತಿ ಹಿಡ್ಕೊಂಡು ಪೂರ್ತಿ ಕೈಕಾಲು ಪೂರ್ತಿ ಮುದುರಿ ಕೆಳಗೆ ಹಾಕಿಬಿಟ್ಟು ಧಪ್ಪ ಅಂತ ಅರ್ಜುನ ಬಿಡುತ್ತಾನೆ. ಒಳ್ಳೆ ಪದ್ಧತಿ ಆಯ್ತಲ್ಲ, ಎಂತ ತಪಸ್ ಮಾಡಿದ್ದೆ ನಾನು, ಏನೇನೋ ಆಗಿದ್ದೆ, ಇಂಥ ಪೆಟ್ಟು ನನಗೆ ಯಾರೋ ಹಾಕಿದ್ದೆಲ್ಲ ಅನ್ಕೋತಾನಪ್ಪ. ಯಾರೂ ಇಂಥ ಪೆಟ್ಟು ಹೊಡೆದಿರಲಿಲ್ಲ, ಬಾಣ ಹೋಯ್ತು, ಬಿಲ್ಲು ಹೋಯ್ತು, ಮೈಲರ ಶಕ್ತಿದು ಹೋಯ್ತು ಅಂತ ಮೈಯೆಲ್ಲ ನೋವಾಗಿಬಿಟ್ಟಿದೆ, ಹೇಳ್ತಾರೆ ಎಲ್ಲೋ ಕಿರಾತ, ಸ್ವಲ್ಪ ಇರು ಅಂತ ಹೇಳಿ, ಸ್ವಲ್ಪ ಇರು, ಈ ನಿನ್ನ ಗತಿ ಕಾಣಿಸ್ಬಿಡ್ತೇನೆ ಬಿಡೋದಿಲ್ಲ, ಸ್ವಲ್ಪ ಇರು ಅಂತ ಹೇಳಿ ಬಿಟ್ಟು ಅಲ್ಲಿ ಹೋದರಂತೆ. ದೊಡ್ಡ ತೀರ್ಥ, ಎಲ್ಲಿ ತಪಸ್ಸಾದ್ರು ತೀರ್ಥ ಇದ್ದೇ ಇರುತ್ತೆ. ಆ ತೀರದೊಳಗೆ ಒಂದಿಷ್ಟು ಮಣ್ಣು ಮರಳಿರುತ್ತೆ, ತಗೊಂಡ್ಬಿಡ್ತಾನೆ, ಲಿಂಗಾಕಾರವನ್ನು ಮಾಡ್ತಾನೆ. ಲಿಂಗಾಕಾರವನ್ನು ಮಾಡಿ ಪೂಜೆ ಮಾಡಿ ಪ್ರಾರಂಭ ಮಾಡ್ತಾನೆ. ಓಂ ನಮಃ ಶಿವಾಯ ಅಂತ ಹೇಳೋದು, ಹೂ ಹಾಕೋದು, ಬಿಲ್ಲುಪತ್ರಿ ಹಾಕೋದು ಮಾಡ್ತಾನೆ. ಕಣ್ಣು ಮುಚ್ಕೊಂಡು ಹಾಕಿ ನೋಡ್ತಾ, ಕಣ್ಣು ತೆಗೆದು ನೋಡ್ತಾನೆ, ಹಾಕಿದ್ದೊಂದು ಇಲ್ಲೇ ಇಲ್ಲ, ತಾನೇನು ಹಾಕಿದ್ದಾರೆ ಯಾವುದೂ ಇಲ್ಲ, ಲಿಂಗ ಮಾತ್ರ ಇದೆ, ಒಂದೂ ಇಲ್ಲ. ಅರೆ ಏನಾಯ್ತು ಅಂತ ಹೇಳಿ ಆ ಕಿರಾತ ಸ್ವಲ್ಪ ನಿಲ್ಲು ಅಂತ ಹೇಳ್ಕೊಂಡು ಮುಖ ಅವನ ಕಡೆ ತಿರುಗಿ ನೋಡ್ತಾನೆ, ಹಾಕಿದ್ದೆಲ್ಲ ಅವ್ನ ತಲೆ ಮೇಲೆ ಕೂತ್ಬಿಟ್ಟಿದೆ, ಹೋಗಿ ಇಲ್ಲಿ ಹಾಕಿದ ತಕ್ಷಣ ಕೊನೆಗೆ ಹೋಗುತ್ತೆ. ಓಂ ನಮಃ ಶಿವಾಯ ಇಲ್ಲಿ ಹಾಕ್ತಾನೆ, ಇಮ್ಮಡಿಯೇ ತಾನು ತಲೆ ಮೇಲೆ ಕೊಡುತ್ತೆ, ಹೋಗಿ ಪೂಜೆ ಹೇಗೆ ಮಾಡಬೇಕು ಅಂತ ಆಗ ಗೊತ್ತಾಯ್ತು. ನಾ ಹಾಕೋದು ಇಲ್ಲಿ ಹಾಕ್ತೇವಷ್ಟೇ, ಆ ದೇವರ ಪಾದಕ್ಕೆ ಬೀಳಬೇಕು ಅಂತ ಹಾಕ್ಬೇಕು. ಪೋಸ್ಟ್ ಲೆಟರ್ ಹಾಕೋದು ಡಬ್ಬೆ ಒಳಗೆ, ಡಬ್ಬೆ ಒಳಗೆ ಇದ್ರ ಗತಿ ಏನು, ಕೊನೆವರೆಗೆ ಅದು ನಮ್ಮ ಪೂಜೆ ಡಬ್ಬೆ ಒಳಗೆ ಹಾಕಿದ್ರೆ ಲೆಟರ್ ಆದಾಗ ಆಗಬಾರದು, ಅದಲ್ಲಿ ಕಮ್ಯುನಿಕೇಟ್ ಆಗ್ಬೇಕು. ಹೋಗ್ಬಿಟ್ಟು ಇಲ್ಲಿ ಇಂಟರ್ನೆಟ್ ಹೇಗೆ ಒತ್ತನ್ ನೋಡಿದ್ರ ಒತ್ತಿರ್ತಷ್ಟ ಅಲ್ಲಿ ರೀಚ್ ಆಗಿರುತ್ತೆ ಆತ, ಸುಮ್ಮನೆ ಒತ್ತೇ ಕಂಪ್ಯೂಟರ್ ಕೆಟ್ಟೋಗುತ್ತಷ್ಟೇ. ಅದಕ್ಕೊಂದು ಸೈನ್ಸ್ ಇದೆ, ಆ ಸೈನ್ಸ್ ಪ್ರಕಾರ ಮಾಡಿದ್ರೆ ಹೇಗೆ ಇಮೇಲ್ ಹೇಗ್ ಮಾಡ್ತಾನೆ, ಯಾಕೆ ಫ್ಯಾಕ್ಸ್ ಮಾಡ್ತಾನೆ, ಅದು ಆಲ್ಟ್ ಅದ. ಈ ಪೂಜಾ ಪದ್ಧತಿ ನೋಡಿ ಕಾಮ ಅದೆಲ್ಲ ಇಮಿಟೇಟ್ ಮಾಡ್ಕೊಂಡ್ ಬಂದಿದ್ದನು. ಪೂಜೆ ಅಂದ್ರೆ ಹಾಗೆ ಓಂ ನಮೋ ನಾರಾಯಣಾಯ ದೇವರಿಗೆ ಹಾಕಿದ, ಯಾವ ದೇವರು ಚಿಂತನೆ ಮಾಡಿ ಹಾಕ್ತೇವಲ್ಲ ಅಲ್ಲಿಗೆ ಹೋಗಿ ಮುಟ್ಬೇಕು, ಅದು ಒಂದು ಮಂತ್ರಕ ಶಕ್ತಿ ಇದೆ ಅಂತ ಹೇಳಿ. ಬರೀ ಹಾಕಿದ್ರೆ ಮುಟ್ಟೋದಿಲ್ಲ, ಬರೀ ಲೆಟ್ರ್ ಹಾಕಿದ್ರೆ ಗಡ್ ಲೆಟ್ರ್ ಬಳಸ್ಕೋಗುತ್ತೆ, ಅಡ್ರೆಸ್ ಬರೀಬೇಕಲ್ಲ ಆಟ ಆಯ್ತು. ಮಂತ್ರ ಹೇಳಬೇಕು, ಮಂತ್ರಕ್ಕೆ ಅಂಗನ್ಯಾಸ ಕರನ್ಯಾಸ ಮಾಡಿರಬೇಕು, ಧ್ಯಾನ ಶ್ಲೋಕ ಹೇಳಿರಬೇಕು. ಹೇಳಿದರೆ ಡೈರೆಕ್ಟ್ ಮುಟ್ಟುತ್ತೆ. ಇಲ್ಲ ನೀರು ಪಾಲಿಗ್ರಾಮಕ್ಕೆ ನೀರು ಹಾಕ್ತೇವೆ, ವೈಕುಂಠದಲ್ಲಿ ಪರಮಾತ್ಮನ ಮೇಲೆ ನೀರು ಬೀಳ್ತಾ ಇರುತ್ತೆ ಅಂತ ಅರ್ಥ. ಇಲ್ಲಿನ ಪಾದಕ್ಕೆ ನೀರು ಹಾಕಿದ್ರೆ ಪರಮಾತ್ಮನ ಪಾದಕ್ಕೆ ಮುಟ್ಟಬೇಕದು. ಈ ಅನುಸಂಧಾನ ಇದ್ರೆ ಆಗ ಪೂಜೆ ನಿಜವಾದ ಪೂಜೆ ಆಗೋದಾಗ. ಹಾಕ್ತಕ್ಕಂಥ ತುಳಸಿ, ಹಾಕ್ತಕ್ಕಂಥ ಹೂವು, ನೈವೇದ್ಯ ಮಾಡ್ತಕ್ಕಂಥ ಪದಾರ್ಥ ಎಲ್ಲ ದೇವರಿಗೆ ಮುಟ್ಟಬೇಕು. ವಜ್ರನ ಸಿದ್ಧಿ ಎಷ್ಟಿತ್ತು ಅಂದ್ರೆ ಹಾಕಾಗ್ತಿರ್ಲಿಕ್ಕೆ ಅಲ್ಲಿ ಹೋಗ್ತಾ ಇದ್ದ ಮಂತ್ರ ವೇದವ್ಯಾಸರು ಹೇಳಿಕೊಟ್ಟಿದ್ದು, ಧರ್ಮರಾಜರಿಂದ ಬಂದಿದ್ದು. ಇವನು ತಪಸ್ಸು ಬೇರೆ ಮಾಡಿದ್ದಾನೆ, ಪೂರ್ಣ ಸ್ವಾಧೀನವಾಗಿದೆ, ಅದರ ಫಲ ಹೊರಬೇರೆ ಕೂಡ್ತಾ ಇದೆ. ಒಂದು ಕ್ಷಣ ಆಶ್ಚರ್ಯ ಪಡ್ತಾನೆ, ನಾನು ಇಲ್ಲಿ ಹಾಕೋದು ಅಲ್ಲಿ ಹೇಗೆ ಹೋಗುತ್ತೆ ಯೋಚನೆ ಮಾಡ್ತಾನೆ. ಆಮೇಲೆ ಯೋಚನೆ ಮಾಡ್ದ, ನನ್ನ ಮಂತ್ರ ಸರಿ ಇದೆ ಅಂದ ಮೇಲೆ, ಸರಿ ಅಡ್ರೆಸ್ ಹೋಗಿದೆ ಅಂದ ಮೇಲೆ ಆತ ಶಿವನೇ ಆಗಿರಬೇಕು ಅಂತ ತೀರ್ಮಾನ ಮಾಡ್ಕೊಂಡು. ಇಲ್ಲದ್ರೆ ರಾಂಗ್ ಅಡ್ರೆಸ್, ಹೂ ಬೇರೆ ತಗೊಂಡ್ಬಿಡ್ತೀಯ ಅಂತ ಗಲಾಟೆ ಮಾಡಬೇಕಾಗಿತ್ತು, ಮಾಡಲಿಲ್ಲ ಆತ. ಕಷ್ಟ ಎದ್ದ, ಯಾಕೆ ವೇದವ್ಯಾಸರ ಮಂತ್ರ ಅಂದ್ರೆ ಆಲ್ ಪ್ರೂಫ್, ಅದು ಎಂದೆಂದು ಯಾರು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾನು ಹಾಕಿದ್ದು ಶಿವನ ಮೇಲೆ, ಆ ಕಿರಾತರ ಮೇಲೆ ಕೂತಿದೆ ಅಂದ್ರೆ ಆ ಶಿವನೇ ಕಿರಾತ ಅಂತ ಅರ್ಥವಾಗಿಬಿಟ್ಟು ಎದ್ದನಂತೆ. ಗಲಾಟೆ ಇಲ್ಲ, ಸಷ್ಟಾಗ ನಮಸ್ಕಾರ ಮಾಡ್ತಾನೆ, ಸ್ವಾಮಿ ನೀವು ಎಂಥವ್ರು, ನಾನು ಎಷ್ಟು ದಡ್ಡ, ನನ್ನ ಅನುಗ್ರಹ ಮಾಡಲಿಕ್ಕಿಂತ ನೀವು ಬಂದ್ರೆ ನಾನು ಯುದ್ಧ ಶುರು ಮಾಡಿಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಹೇಳಿದಾಗ ರುದ್ರದ ಹೇಳ್ತಾರೆ, ಭಲೇ ಅರ್ಜುನ ನಾನು ಶಿವ ಅಂತ ಒಪ್ಪಿಕೊಡ್ತಾನೆ. ಶಿವೋಹಂ ಅಂತಾರೆ ಹೊರತು ಬ್ರಹ್ಮಾಸ್ತಿ ಅಂತ ಅನ್ನೋದಿಲ್ಲ ಅವರು. ಜೊತೆಗೆ ಅರ್ಜುನೋಹಂ ಕೂಡ ಅಲ್ಲ, ಅವರವರು ಅವರವರೇ, ಅರ್ಜುನ ಅರ್ಜುನ, ಶಿವ ಶಿವ, ವಿಷ್ಣು ವಿಷ್ಣು, ಅವರವರು ಅವರವರೇ. ಅದನ್ನೇ ಭೇದ ಅಂದ್ರೆ ಅದೇನು ಒಪ್ಕೋತಾರೆ. ಅರ್ಜುನ ನಾನು ಬಂದಿದ್ದೆ ಅನುಗ್ರಹ ಮಾಡ್ಲಿಕ್ಕೆ ಅಂತ ಹೇಳಿದ್ರು. ಆ ಕೇಳ್ತಾರೆ, ಯಾತಕ್ಕೆ ಅಂದ್ರೆ ಇನ್ನೇನು ಇಲ್ಲ, ಅನುಗ್ರಹ ಮಾಡಬೇಕಾಗಿತ್ತು ನಾನು, ಆದರೆ ನಿನ್ನ ಶಕ್ತಿಯ ಪರೀಕ್ಷೆ ಮಾಡೇ ಮಾಡಬೇಕು, ನಿನ್ನ ಇಷ್ಟ ಪರೀಕ್ಷೆ ಮಾಡೇ ಮಾಡಬೇಕು, ಜೊತೆಗೆ ನನ್ನ ಪರಾಕ್ರಮ ಅರ್ಥ ಮಾಡಿಕೊಂಡೇ ನೀನು ಸ್ವೀಕಾರ ಮಾಡಬೇಕು ಅಂತ ಹೀಗೆ ಬಂದಿದ್ದೇನೆ. ಕಿರಾತ ವೇಷದಲ್ಲಿ ರುದ್ರದೇವರು, ಆ ಬೇಡತೆ ವೇಷದಲ್ಲಿ ಪಾರ್ವತೀದೇವಿ, ಇಬ್ರು ಬಂದಿರ್ತಾರೆ ಅಲ್ಲಿಗೆ. ಅರ್ಜುನ ನೋಡ್ತಾನೆ, ಪರಮ ಭಾಗ್ಯ ಅಂತ ಕೊಂಡಾಡ್ತಾನೆ. ಅವ್ರು ಹೇಳ್ತಾರೆ, ಏನ್ ಬೇಕು ಅರ್ಜುನ ಅಂತ ಕೇಳುತ್ತಾರೆ. ಸ್ವಾಮಿ ನನಗೆ ಬೇಕಾದ ಇನ್ನೇನೂ ಇಲ್ಲ, ದೇವತೆಗಳು ರುದ್ರನನ್ನು ಪ್ರಾರ್ಥನೆ ಮಾಡಿರ್ತಾರೆ, ಅರ್ಜುನ ತಪಸ್ ಮಾಡ್ತಾ ಇದ್ದಾನೆ, ದಯವಿಟ್ಟು ಅನುಗ್ರಹ ಮಾಡಬೇಕು ಅಂತ ಕೇಳಿರ್ತಾರೆ. ಅದಕ್ಕೆ ಕಿರಾತ ವೇಷದಲ್ಲಿ ಬಂದು ಅನುಗ್ರಹ ಮಾಡ್ತಾ ಇದ್ದ. ಅದಕ್ಕೆಲ್ಲ ಮಂತ್ರ ಸಿದ್ಧಿ ನಾವು ಮಾಡ್ತೇವಲ್ಲ, ಏನೋ ರಾಯರ ಸೇವೆ ಮಾಡಕ್ ಹೋಗಿರ್ತಾನೆ, ಮುಗಿದೋಗುತ್ತೆ ಸೇವೆ, ಹೊಡಬೇಕಾಗಿ ಯಾರೋ ಬರ್ತಾರೆ, ಒಂದು ಹಣ್ಣು ಹೂವು ಕೊಟ್ಟು ಬಿಡ್ತಾರೆ. ನಾವೇನ್ ಮಾಡ್ತೇವೆ, ಯಾರು ಕೊಟ್ರಿ ಇವ್ರದ್ದು ಯೋಚನೆ ಮಾಡಬಾರ್ದು. ನಾ ಸೇವೆ ಮಾಡಿದ್ದು ರಾಯರದು, ಅವ್ರ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ, ಅವ್ರ ರಾಯರು ಅಂತ ತಿಳ್ಕೋಬಾರ್ದು. ಮತ್ತೆ ಕೊಟ್ಟವ್ರ ರಾಯರು ಅಂತ ಅರ್ಥ ಅಲ್ಲ, ಅವ್ರ ಮೂಲಕ ಅನುಗ್ರಹವಾಗಿದೆ ಅಂತ ಅರ್ಥ. ಒಳ್ಳೆ ಶಕುನ ಅಂದ್ರೆ ಅದೇನೆ, ಸಿದ್ಧಿ ಅಂದ್ರೆ ಅದೇನೆ. ದೊಡ್ಡವ್ರಿಗೆ ಅವರೇ ಕಂಡು ಬಿಡ್ತಾರೆ, ಭಾರಿ ದೊಡ್ಡವ್ರಿಗೆ ಅವರೇ ಕಂಡು ಬಿಡ್ತಾರೆ, ಬೇರೆ ಅವರು ಕಾಣೋದಿಲ್ಲ, ಯಾರ ಕೈಯಲ್ಲೂ ಅನುಗ್ರಹ ಮಾಡಿಸ್ಬಿಡ್ತಾರೆ. ಆದ್ರಿಂದ ಸಿದ್ಧಿ ಅಂದ್ರೆ ಹಾಗಿರ್ಬೇಕೆ ಹೊರತು ಬೇರೆ ಅಲ್ಲ. ದೇವತೆಗಳ ಪ್ರಾರ್ಥನೆ ಅಂತ ಬಂದಿದ್ದೆ, ನೀನು ತಗೋ ಅಂತ ಹೇಳಿ, ಪಾಶುಪತಾಸ್ತ್ರ ಬೇಕಾ, ತಗೋ ಅಂತ ಕೊಟ್ರಂತೆ ಅರ್ಜುನ. ಅವತ್ತಿನಿಂದ ಹೊಸ ರೀತಿ ಬದಲಾಗ್ತಾ, ಹೊಸ ಕ್ವಾಲಿಫಿಕೇಶನ್ ಬಂದಾಗ ಆಯ್ತಾ ತಂದಿ, ಅಪೂರ್ವವಾದ ಸಾಧನೆ. ಪಾಶುಪತಾಸ್ತ್ರವನ್ನ ಸ್ವೀಕಾರ ನಮ್ಮ ದೇಶದಲ್ಲಿ ನೋಡಿದ್ರ, ಅಣುಬಾಂಬ್ ಇದೆ ದೇಶದಲ್ಲಿ ಅಂದ್ಬಿಟ್ರೆ ಆಗಲೇ ಉಳಿದವ್ರಿಗೆ ಆಡಳಿತ ಆಗಿಬಿಡ್ತಾರೆ, ಹಾಗಾದ್ರೆ ಸುಲಭ ಕಂಟೆ ಮಾಡಕ್ ಬರೋದಿಲ್ಲ. ದೇಶದ ಅಸ್ತ್ರದ ನ್ಯೂಕ್ಲಿಯರ್ ವೆಪನ್ಸ್ ಇದೆ ಅಂತ ಕೇಳಿದ್ರೆ ಬಹಳ ಪವರ್ಫುಲ್ ಕಂಟ್ರಿ ಅದು, ಅದರಲ್ಲಿ ಮಿಲಿಟರಿ ಸಾಮರ್ಥ್ಯ ಭಾರಿ ಜೋರಾಗಿದೆ ಅಂತ. ಆ ತರಹ ಪಾಶುಪತಾಸ್ತ್ರವನ್ನು ಅರ್ಜುನ ಪಡಿತಾ ಇದ್ದಾನೆ. ಪಶುಪ ಅಂತಂದ್ರೆ ಶಿವ, ಶಿವ ಕೊಟ್ಟ ಅಸ್ತ್ರವಾದ್ರಿಂದ ಪಾಶುಪತ ಅಸ್ತ್ರ ಅಂತ ಅದಕ್ಕೆ. ಪಶುಪತಿ ಶಿವ, ಶಿವ ಕೊಟ್ಟ ಅಸ್ತ್ರ ಪಾಶುಪತಾಸ್ತ್ರ, ಇದು ಅರ್ಜುನ ಪಡೆದಂತ ಸಿದ್ಧಿ ಅದಕ್ಕೆ ಹೇಳ್ತಾರೆ. ಅನೇಕರು ತತ್ತುಳ್ಕೊಂಡಿರ್ತಾರೆ, ಅದು ಶಿವನದೇ ಅಸ್ತ್ರ ಅಂತ ತುಂಬಾ ಜನದ ಕಾನ್ಸೆಪ್ಟ್. ಅದು ಶಿವನದೇ ಅಸ್ತ್ರ ಅಂತ ಹೇಳಿ, ಶಿವನ ಅಸ್ತ್ರ ಅಲ್ಲ ಅದು, ಶಿವ ಕೊಟ್ಟ ಅಸ್ತ್ರ ಅಷ್ಟೇ. ಅಸ್ತ್ರ ಯಾರದು ಅಂದ್ರೆ ವಿಷ್ಣುವಿನದೇ ಅಸ್ತ್ರ. ಮಹಾಭಾರತ ಈ ಮಾತನ್ನು ಹೇಳಿ, ಅಸ್ತ್ರಂ ತತ್ ವಿಷ್ಣು ದೈವತ್ಯಂ ಸಾಧಿತಂ ಶಂಕರೇಣ ಯತ್ ತಸ್ಮಾತ್ ಪಾಶುಪತಂ ನಾಮ ಶಂಕ. ಇವತ್ತು ಗಾಯತ್ರಿ ಮಂತ್ರ ಏನಂತ ಹೇಳ್ತೇವೆ ನಾವೀಗ, ವಿಶ್ವಾಮಿತ್ರ ಋಷಿ ಅಂತ ಹೇಳುತ್ತೆ. ವಿಶ್ವಾಮಿತ್ರ ದೇವತೆ ಅಲ್ಲದಕ್ಕೆ ಋಷಿ, ವಿಶ್ವಾಮಿತ್ರ ಋಷಿ, ಮಂತ್ರ ನಾರಾಯಣ. ಸಸ್ಯ ಶ್ರೀ ಗಾಯತ್ರಿ ಮಹಾಮಂತ್ರಸ್ಯ ನಾರಾಯಣೋ ದೇವತಾ, ನಾರಾಯಣ ಅದಕ್ಕೆ ದೇವತೆ, ವಿಶ್ವಾಮಿತ್ರರು ಮುನಿಗಳು, ಪಶುಪತಿಯಾದ ಶಿವ ಋಷಿ, ಅದಕ್ಕೆ ನಾರಾಯಣನೇ ದೇವತೆ ಅಂತ. ಅಸ್ತ್ರಕ್ಕೆ ಪಾಶುಪತ ಅಸ್ತ್ರ ಅಂತ ಹೆಸರು. ಅಸ್ತ್ರದಿಂದ ನೀನೇನನ್ನೂ ಸಾಧಿಸಬಹುದು ಅಂತ ಹೇಳಿ ಕೊಟ್ಟ ತಕ್ಷಣ ಅರ್ಜುನ ಶಿಕಾರ ಮಾಡ್ತಾನೆ. ರುದ್ರದೇವರು ಅಲ್ಲಿಂದ ಅದೃಶ್ಯರಾಗಿ ಬಿಡುತ್ತಾರೆ. ಈ ಕಥೆ ಕೇಳಿದರೆ ವೈಷ್ಣವರು ಶಿವದ್ವೇಷಿಗಳು ಅಂತ ತಿಳ್ಕೊಂಡ್ರೆ ತಪ್ಪು ಅಂತ ಅರ್ಥ ಆಗುತ್ತೆ. ವೈಷ್ಣವರೆಂದು ಶಿವದ್ವೇಷ ಮಾಡ್ತಕ್ಕಂಥವರಲ್ಲ, ಶಿವರ ಆರಾಧನೆ ಮಾಡತಕ್ಕಂಥವ್ರು. ಶಿವನ ಆರಾಧನೆ ಮಾಡಿದ್ದರ ಫಲ ಪಾಶುಪತಾಸ್ತ್ರ ಬಂತು. ಆ ಶಿವರ ಆರಾಧನೆ ಮಾಡಬೇಕಾದ್ರೆ ವೇದವ್ಯಾಸರು ಕೊಟ್ಟ ಮಂತ್ರ ಆಯಿತು. ಶಾಸ್ತ್ರೋಕ್ತವಾದ ಮಂತ್ರದಿಂದ ಆರಾಧನೆ ಮಾಡಬೇಕು, ತಾರತಮ್ಯ ಕ್ರಮದಲ್ಲೇ ಆರಾಧನೆ ಮಾಡಬೇಕು. ಆ ರೀತಿ ಆರಾಧನೆ ಮಾಡಿದರೆ ಪ್ರತಿಯೊಬ್ಬ ದೇವತೆಯಿಂದ ಕೂಡ ಅನುಗ್ರಹ ಆಗೇ ಆಗುತ್ತೆ. ಒಂದೇ ವಿಷ್ಣುಂ ನಮಾಮಿ ಶ್ರೀಮಥ ಚ ಭುವಂ ಬ್ರಹ್ಮವಾಯು ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡ ಮನಂತಂ ಭಜೇ ರುದ್ರದೇವಂ ದೇವೀರ್ ವಂದೇ ಸುಪರ್ಣೀಂ ಅಹಿಪತಿ ದಯಿತಾಂ ವಾರುಣೀಂ ಅಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನ್ ಅಪಿ ಸಕಲ ಸುರಾಂ ಸದ್ಗುರೂನ್ ಮದ್ಗುರುಂಶ್ಚ. ಪ್ರತಿಯೊಬ್ಬ ದೇವತೆಯನ್ನು ಆರಾಧನೆ ಮಾಡಬೇಕು ನಾವು. ಆದರೆ ಅವರೆಲ್ಲ ಏನು? ಭಗವಂತನ ಪರಿವಾರ. ತಾರತಮ್ಯ ಕ್ರಮದಲ್ಲಿ ಭಾರತೀಯರೋಣ ಮುಖ್ಯ ಪ್ರಾಣಾಂತರ್ಗತರಾದ ಶ್ರೀಹರಿನ ಚಿಂತನೆ ಮಾಡಿದರೆ ನೀವು ಯಾವ ದೇವತೆಯನ್ನು ಬೇಕಾದರೂ ಪೂಜೆ ಮಾಡಿ ಒಳ್ಳೇದಾಗೇ ಆಗುತ್ತೆ ಅಂತ ಹೇಳಿದ್ದಾರೆ. ಅನುಸಂಧಾನ ಬಿಟ್ಟು ಅವರಿಗೆ ಸರ್ವೋತ್ತಮನು ಅಂತ ಮಾಡಿದರೆ ಮಾತ್ರ ಆಗೋದಿಲ್ಲ. ದೇವತೆಗಳು ಪೂಜೆ ಮಾಡಬೇಕಾದ್ರೆ ಹೀಗೆ ಮಾಡಬೇಕು. ಸೋಗ ಜನಗಳೆಲ್ಲ ದೆವ್ವದಂತ ಜನರ ಹತ್ರ ಹೋಗ್ತಾರೆ, ಎಂತೆಂತ ಪಾಪಿಗಳ ಹತ್ರ ಹೋಗ್ತಾರೆ, ಉಸಿತ ವಾಮಾಚಾರ ಕಲ್ತಿರ್ತಾರೆ. ಅವರ ಹತ್ರ ಹೋಗಿಬಿಟ್ರೆ ಅವರು ಫಲ ಕೊಡೋದು ಸುಳ್ಳು, ನಾಶ ಮಾಡೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಇವತ್ತಲ್ಲ ನಾಳೆ ಸರ್ವ ಸಂಸಾರ ನಾಶ ಮಾಡ್ತಾರೆ ಹೊರತು ಉದ್ಧಾರವಾಗೋದಿಲ್ಲ. ದೇವತೆಗಳನ್ನ ಶಾಸ್ತ್ರೋಕ್ತ ಕ್ರಮದಲ್ಲಿ ಆರಾಧನೆ ಮಾಡಿದರೆ ಸಿದ್ಧಿ ಖಚಿತ. ಅರ್ಜುನ ಪಾಶುಪತಾಸ್ತ್ರವನ್ನು ಪಡಿತಾ ಇದ್ದಾನೆ. ಕಿರಾತಾರ್ಜುನೀಯ ಪ್ರಸಂಗ ಅಂತ ಹೆಸರಾಯಿತು. ಕಿರಾತ ರೂಪದ ಶಿವ ಅರ್ಜುನ ಇಬ್ಬರ ಮಧ್ಯೆ ನಡೆದಂತಹ ಕಲಹ ನಿಜವಾಗಲೂ ಕೂಡ ಅದು ರುದ್ರದೇವರು ಗೊತ್ತಿದ್ದು ಯುದ್ಧ ಮಾಡುತ್ತಾರೆ ಪರೀಕ್ಷೆ ಮಾಡಬೇಕು ಅಂತ. ಅರ್ಜುನ ಗೊತ್ತಿಲ್ಲದೆ ಯುದ್ಧ ಮಾಡ್ತಾನೆ, ಇಷ್ಟೇ ವ್ಯತ್ಯಾಸ. ಶಿವನಿಗೆ ಗೊತ್ತು, ಅರ್ಜುನಿಗೆ ಗೊತ್ತಿಲ್ಲ. ಇದೊಂದು ಸೂಕ್ಷ್ಮವಾದ ಪ್ರಶ್ನೆ. ವೇದವ್ಯಾಸರೇ ನಾರಾಯಣ, ಕೃಷ್ಣ ನಾರಾಯಣ, ಭೀಮಸೇನ ವಾಯು, ಅದೆಲ್ಲ ಇರ್ತಿರ್ಲಿಕ್ಕೇನೆ ಶಿವನ ಹತ್ರ ಯಾಕೆ ಅಸ್ತ್ರ ಕೊಡಿಸ್ಬೇಕು ಅಂತ ಪ್ರಶ್ನೆ. ಶಿವನ ಹತ್ರನೇ ಯಾಕೆ ಕೊಡಿಸ್ಬೇಕು? ತುಂಬಾ ಜನ ಗೊತ್ತಿಲ್ಲ. ಅದಕ್ಕೆ ಆಚಾರ ಹೇಳುತ್ತಾರೆ, ನೀವು ಯಾರು ಅಂತ ಅರ್ಥ ಮಾಡ್ಕೊಂಡು ಸುಲಭ ಗೊತ್ತಾಗುತ್ತೆ ಅಂತ ಹೇಳಿ. ಶಿವ ಸಾಕ್ಷಾತ್ ರುದ್ರದೇವರು, ಅರ್ಜುನ ಇಂದ್ರದೇವರು. ಅರ್ಜುನ ಇಂದ್ರದೇವರ ಸಂಬಂಧ ಏನು ಗೊತ್ತೇನು? ಅರ್ಜುನ ಇಂದ್ರದೇವರಾಗಿರ್ತಕ್ಕಂಥವನು, ಶಿವನ ಶಿಷ್ಯ ಆತ. ಮೂಲ ರೂಪದಲ್ಲಿ ಶಿವ ಇಂದ್ರಾದಿ ದೇವತೆಗಳು ಗುರುಗಳವರು. ಅವರಿಂದ ಅವರಿಗೆ ಅನುಗ್ರಹ ಆಗಬೇಕು, ತ್ರೂ ಪ್ರಾಪರ್ ಚಾನಲ್ ಅನುಗ್ರಹ ಮಾಡಬೇಕು, ತ್ರೂ ಪ್ರಾಪರ್ ಚಾನಲ್ ಆಗಬೇಕು. ಶಿವನಿಗೆ ಅನುಗ್ರಹವಾದಾಗ ಮಾತ್ರ ಇಂದ್ರದೇವರಿಗೆ ಸರಿಯಾದ ಅನುಗ್ರಹ ಆದಾಗ ಲೆಕ್ಕ. ಆರ್ಡರ್ ಬಂದ್ಬಿಡುತ್ತೆ, ಎಲ್ಲ ಕಾಪಿ ತಂದ್ರೆ ಕೊಡೋದಿಲ್ಲ, ತ್ರೂ ಪ್ರಾಪರ್ ಚಾನಲ್ ಬರಬೇಕು ಅದು. ಒಂದು ಆಗ ಅದಕ್ಕೆ ವ್ಯಾಲಿಡಿಟಿ. ಹೆಡ್ ಆಫ್ ದಿಪಾಂಟ್ ಇರ್ತಾರೆ, ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಇದ್ದಾನೆ, ಅವ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿಗೆ ಅದು ಅಥೆಂಟಿಕ್ ಆರ್ಡರ್. ಇವತ್ತು ತಾನೇ ರಿಲೀವ್ ಆಗೋಕೆ ಬರೋದಿಲ್ಲ, ಆರ್ಡರ್ ಅವ್ರು ಕೊಟ್ಟಿದ್ರು ರಿಲೀವ್ ಇವ್ರು ಮಾಡಬೇಕು. ರಿಲೀವ್ ಯಾರೇ ಮಾಡಾಗಿಲ್ಲ, ರಿಲೀವ್ ಸಂಬಂಧಪಟ್ಟವ್ರು ರಿಲೀವ್ ಮಾಡಬೇಕಾದ್ರೆ. ಅದು ಇವತ್ತು ಸರ್ಕಾರ ಏನು ಫಾಲೋ ಮಾಡ್ತಾ ಇದೆ, ಅದು ಶಾಸ್ತ್ರದ ಸಂದೇಶ. ನಿಯತ ಗುರುಗಳು ಅಂತ ಉಂಟದು, ನಿಯತ ಗುರುಗಳು, ನಿಯತ ಶಿಷ್ಯರು. ಅರ್ಜುನನಿಗೆ ನಿಯತ ಗುರುಗಳು ಶಸ್ತ್ರೋಪದೇಶಕ ರುದ್ರದೇವರಾದ್ದರಿಂದ ಅವರ ಕೈಯಲ್ಲಿ ಬಂದರೆ ಅದು ನಿಜವಾಗೂ ಪವರ್ಫುಲ್ ಆಗಿದೆ. ಇವತ್ತು ಎಸ್ ಎಲ್ ಸಿ ಮುಗಿಸ್ಕೊಂಡು ಪಿ ಯು ಸಿ ಸೆರ್ಲಕ್ಕೆ ಬರ್ತಾರೆ, ಅದನ್ನು ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಕೊಡಬೇಕು. ಚೀಫ್ ಮಿನಿಸ್ಟರ್ ಇಂದ ಕೊಟ್ಟರೆ ಇನ್ವ್ಯಾಲಿಡ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಟ್ಟರೆ ಇನ್ವ್ಯಾಲಿಡ್. ಯಾರು ಕೊಡಬೇಕಾದ್ರೆ ಅದೇ ಹೆಡ್ ಮಾಸ್ಟರೇ ಕೊಡಬೇಕದು. ಅವನು ಕೊಟ್ಟರೆ ಇನ್ವ್ಯಾಲಿಡ್, ಯಾರು ಕೊಟ್ಟರು ಬೆಲೆ ಇಲ್ಲ ಅದು, ಅವನೇ ಕೊಡ. ಅದು ಪ್ರೈವೇಟ್ ಸ್ಕೂಲ್ ಹೆಡ್ ಮಾಸ್ಟರ್ ಭಾರಿ ಜೋರು, ಅವನು ಕೊಡದವನು ಮುಂದಕ್ಕೆ ಹೋಗೋದೇ ಇಲ್ಲ. ಇದು ಆಶ್ಚರ್ಯ. ಯಾಕೆ ಯಾಕೆ ಅವನಿಂದ ಕೊಡಬೇಕು ಅಂದ್ರೆ ನೋಡಿದವನು ಅವನು, ಅವನು ಪಾಪ ಅಷ್ಟು ವರ್ಷ ಸ್ಟಡಿ ಮಾಡಿದವನು ಅವನಾದ್ರಿಂದ ಅವನು ಗುಡ್ ಅಂದ್ರೆ ಗುಡ್, ಅವನು ಬ್ಯಾಡ್ ಅಂದ್ರೆ ಬ್ಯಾಡ್. ಅದಕ್ಕೆ ನಾವು ಹೇಳ್ತೇವಲ್ಲ, ಕಾಂಪಿಟೆಂಟ್ ಅಥಾರಿಟಿಯಿಂದ ಬರಬೇಕು. ರುದ್ರದೇವರು ಅರ್ಜುನನಿಗೆ ಕಾಂಪಿಟೆಂಟ್ ಅಥಾರಿಟಿ ಅನುಗ್ರಹ ಮಾಡ್ತಕ್ಕಂಥ ಗುರುಗಳಾದ್ರಿಂದ ಅವರಿಂದ ಕೊಡಿಸ್ಬೇಕು ಅಂತ ಪರಮಾತ್ಮ ಮಾಡಿದ ವ್ಯವಸ್ಥೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಇಲ್ಲಿ ವಿಷ್ಣು ಸರ್ವೋತ್ತಮತ್ವ ವಾಯುದೇವೋತ್ತಮತ್ವ ಇಟ್ಟುಕೊಂಡು ಶಿವಾದಿ ದೇವತೆಗಳ ಆರಾಧನೆಯನ್ನು ಸರಿಯಾಗಿ ಮಾಡಿದರೆ ಮಾತ್ರ ಸಿದ್ಧಿ. ಅರ್ಜುನ ಅದನ್ನು ಪಡಿತಾನೆ. ಅವತ್ತಿನಿಂದ ಅರ್ಜುನನ ಮುಖಕ್ಕೆ ಹೊಸ ಹೊಸ ಒಂದು ಗರಿ ಅಂತ ಹೇಳ್ತೇವಲ್ಲ, ಕಿರೀಟಕ್ಕೆ ಹೊಸ ಗರಿ ಸೇರದಂತೆ ಆಯಿತು. ಅಲ್ಲಿಗೆ ಮುಕ್ತಾಯವಾಗೋದಿಲ್ಲ. ಅಷ್ಟೊತ್ತಿ ಸರಿಯಾಗಿ ಎಲ್ಲ ದೇವತೆಗಳು ಬಂದು ಬಿಡ್ತಾರೆ ಅಲ್ಲಿಗೆ. ಎಲ್ಲಾ ದೇವತೆಗಳು ಯಾರ್ಯಾರು? ಅಷ್ಟ ದಿಕ್ಪಾಲಕರೆಲ್ಲ ಬರ್ತಾರೆ. ಇಂದ್ರದೇವರು, ಅಗ್ನಿ, ಆಮೇಲೆ ಯಮ, ಆಮೇಲೆ ನಿರುತಿ, ವರುಣ, ಪ್ರವಾಹ ವಾಯು, ಕೋಣವಾಯು ಅಂತ ಹೆಸರು. ದಿಕ್ಕಿನ ಅಭಿಮಾನಿ ದೇವತೆ, ಮುಖ್ಯವಾಯು ದೇವರಲ್ಲ ಈ ವಾಯುದೇವರು. ಆಮೇಲೆ ಕುಬೇರ, ಚಂದ್ರ ಮತ್ತು ರುದ್ರದೇವರದ್ದು ಬಂದೇ ಬಿಟ್ಟಿದ್ದಾರೆ. ಎಲ್ಲ ನಿಂತ್ಕೊಂಡಂತ ಅರ್ಜುನ, ಯೋಚನೆ ಮಾಡಬೇಡ, ನಮ್ಮ ನಮ್ಮ ಅಸ್ತ್ರ ಎಲ್ಲ ಕೊಡ್ತೇವೆ, ತಗೊಂಡು ಕೊಟ್ಟುಬಿಟ್ಟು ಅಷ್ಟು ಅಸ್ತ್ರಗಳು ಬಂದು ರುದ್ರದೇವರನ್ನು ಮೆಚ್ಚಿಸಿದ್ದಕ್ಕೆ ಉಳಿದ ಎಲ್ಲ ದೇವತೆಗಳ ಅಸ್ತ್ರಗಳು ಬಂದಾಯ್ತಾತ. ಅಷ್ಟ ದಿಕ್ಪಾಲಕರ ಅಸ್ತ್ರಗಳನ್ನು ಪಡ್ಕೊಂಡು ಬಿಡ್ತಾನೆ, ಖುಷಿಯೋ ಖುಷಿ, ಸಂಭ್ರಮನೇ ಸಂಭ್ರಮ ಆತಾನೆ. ನೋಡಿದ್ರೆ ಒಲಿಸಿದ್ದು ಅವರನ್ನ, ಕೊಟ್ಟಿದ್ದು ಇವರೆಲ್ಲ ಕೂಡ. ಮುಖ್ಯಸ್ಥರ ಅನುಗ್ರಹ ಆಗಿಬಿಟ್ರೆ ಉಳಿದವರೆಲ್ಲ ಅನುಗ್ರಹ ಮಾಡಿಬಿಡ್ತಾರೆ, ಎಲ್ಲ ಪಡ್ಕೊಂಡ. ಅಷ್ಟೊತ್ತಿ ಇಂದ್ರದೇವರು ಹೇಳ್ತಾರೆ, ಅರ್ಜುನ ನೀನು ಬರೋದು ಬಂದಿದ್ದಿ, ನಮ್ಮೂರಿ ಬಾ ಹೋಗೋಣ ಅಂತ ಹೇಳಿದ್ದಾರೆ. ನಮ್ಮೂರಿ ಬಾ ಸ್ವರ್ಗಲೋಕಕ್ಕೆ ಬಾ ಅಂತ ಕರೆದರೆ, ಇದು ಅರ್ಜುನ ಜೀವನದ ಹೊಸ ಒಂದು ಮೈಲುಗಲ್ಲ ಅದು. ನಾನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೇನೆ ಬಾ ಅಂತ ಕರೆದ ನಾನು. ಅರ್ಜುನ ಆಗಲಿ ಬರ್ತೇನೆ ಅಂತ ಹೇಳಿದ್ದಾರೆ. ಇಂದ್ರದೇವರು ಹೇಳುತ್ತಾರೆ, ಹೋಗಿ ನಾನು ನನ್ನ ವೆಹಿಕಲ್ ಕಳಿಸ್ತೇನೆ ಬಂದ್ಬಿಡು ಅಂತ ಹೇಳಿದ್ರೆ. ವೆಹಿಕಲ್ ಕಳಿಸೋ ಪದ್ಧತಿ ಇಂದ್ರದೇವರು ಹಾಕೊಟ್ರು ಪಾಪ. ಹೋಗಿ ನಾನು ವೆಹಿಕಲ್ ಕಳಿಸಿಬಿಡ್ತೀನಿ, ಯಾಕೆ ಈ ವೆಹಿಕಲ್ ಹೋಗೋದಿಲ್ಲ, ಹೋಗ್ಬಿಟ್ರೆ ಇಲ್ಲಿ ಸ್ವರ್ಗಸ್ತ್ರ ಆಗ್ತಾರಷ್ಟೇ, ಅಲ್ಲೇ ಇಲ್ಲೇ ಸ್ವರ್ಗಸ್ತ್ರ ಆಗಿಬಿಟ್ರೆ ಕಷ್ಟ. ಅದಕ್ಕೆ ಅಲ್ಲಿ ಬರಬೇಕು, ನನ್ನ ವೆಹಿಕಲ್ ಕಳಿಸ್ತೇನೆ ಅಂತ ಹೇಳಿಬಿಟ್ಟು ಕಳಿಸಿಕೊಟ್ಟದ್ದು. ಮಾತಲಿ ಸಂಗ್ರಹೀತ ರಥ, ಮಾತಲಿ ಸಾರಥಿ, ಅದಕ್ಕೆ ಆಕಾಶದಲ್ಲಿ ಇಳಿದು ಬಂತಂತ ರಥ. ಅದು ಈ ರಥದ ಕಲ್ಪನೆ, ಇವನು ಹೆಲಿಕಾಪ್ಟರ್ ಕಲ್ಪನೆ ಇದ್ದವರಿಗೆ ಒಂದು ಅರ್ಥ ಆಗ್ತದೆ. ಈ ಜೆಟ್ ಕಂಪನಿ ಆಗಿದೆ, ನಾವು ಬರೀ ಪ್ಲೇನ್ ಇಂದ ಮೇಲಿಂದ ಕೆಳಗಲ್ಲ, ಮೇಲೆ ಹೋಗ್ಬೋದು ಅಷ್ಟೇನೆ. ಜೆಟ್ ಕಾನ್ಸೆಪ್ಟ್ ಎಲ್ಲ ಅರ್ಥ ಮಾಡ್ಕೊಂಡವರಿಗೆ ಸ್ವರ್ಗಲೋಕದಿಂದ ವಿಮಾನ ಬಂತೆ. ನಾವು ಈಗ ಅರ್ಥ ಆಗ್ತದೆ, ಎರಡು ಗ್ರಹಗಳ ಮಧ್ಯೆ ಒಂದು ಸಂಪರ್ಕ ಸಾಧ್ಯವಾಗತಕ್ಕಂತ ಕಾಲ, ಎರಡು ಗ್ರಹಗಳ ಮಧ್ಯೆ. ಇವತ್ತು ನಮಗೆ ಅಂತ ವ್ಯವಸ್ಥೆ ಸಾಧ್ಯವಾಗಿಲ್ಲ, ಬೇರೆ ಗ್ರಹದಲ್ಲಿ ಜೀವಗಳಿದೆ ಅಂತ ಖಚಿತ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಬಹಳ ಸ್ಪಷ್ಟವಾಗಿ ಇಂದ್ರದೇವರ ಹೇಳಿ ಕಳಿಸಿಕೊಟ್ರಂತೆ, ರಥ ಬಂತಂತೆ. ಅರ್ಜುನ ಇನ್ನೂ ಊರಿಗೆ ವಾಪಸ್ ಹೋಗಿಲ್ಲ ಅಂತ, ಪಾಪ ಬಂದವನು ಈ ಕಡೆನೆ ಸ್ವಲ್ಪ ಊರಿಗೆ ನೋಡ್ಕೊಂಡ್ ಬರ್ತೀನಿ ಅಂತ ಕೂಡ ಹೇಳಲಿಲ್ಲ. ಇಂತ ಚಾನ್ಸ್ ಸಿಕ್ಕಾಗ ಯಾರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಇದೊಂದು ಸ್ವರ್ಗ ಹೊರಟೇ ಬಿಟ್ಟಂತ ಅರ್ಜುನ. ಮಹಾಭಾರತದ ಈ ಭಾಗ ಅತ್ಯಂತ ವಿಲಕ್ಷಣವಾದ ಭಾಗ ಇದೆ. ಇದಂದ್ರೆ ಭೂಲೋಕದ ವ್ಯಕ್ತಿ ಇಂದ್ರಲೋಕಕ್ಕೆ ಆಹ್ವಾನಿತರಾಗಿ ಹೋಗ್ತಾ ಇದ್ದಾನೆ. ಅದು ಬೇರೆ ದೇಶಕ್ಕೆ ಹೋಗದೆ ನಮ್ಮ ಪರಮಾವಧಿ ಸಾಧನೆ ಅಂತ ಕೇಳಿದರೆ ಬೇರೆ ದೇಶದಲ್ಲಿ ಕರೆಸಿದ್ದಾರೆ, ಹೋಗ್ತಾ ಇದ್ದಾನೆ. ಇದು ಒಂದು ನಮ್ಮ ಸಾಧನೆ. ಒಂದು ಮುಖ ಗೊತ್ತಾಗಿದೆ ನಮ್ಗೆ, 106 ವರ್ಷಗಳಲ್ಲಿ ಇದು ಸಾಧ್ಯವಾಗಿರಲಿಲ್ಲ, ಇದು ಗೊತ್ತಾಗಿದೆ. ಆ ಹಿಂದಿನ ಕಾಲಕ್ಕೆ ಇಂಥ ಒಂದು ಸ್ಥಿತಿ. ಇಂದ್ರಲೋಕಕ್ಕೆ ಹೋಗಿ ಇಂದ್ರದೇವನ ಸನ್ಮಾತ್ಯನ ಸನ್ಮಾನಿತನಾಗಿ ಅರ್ಜುನ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಸ್ವರ್ಗಲೋಕದಲ್ಲಿ ಆತನ ವೈಭವ, ಈ ದೊಡ್ಡ ಘಟ್ಟ ಇದು ಒಂದು. ಈ ಬಾರಿಯ ಪ್ರವಚನ ಅಲ್ಲಿ ಮುಕ್ತಾಯವಾಗಿ ಬಿಟ್ರೆ ಮುಂದಿನ ಸಲ, ಇನ್ನು ನಾವು ಮುಗಿಸಿರೋ ಸರಿಯಾದ ಕಾಲುಭಾಗ ವನಪರ್ವ ಆಗ್ತೇನೆ. ಇನ್ನೂ ಮುಂದೆ ವನಪರ್ವ ತುಂಬಾ ಪೂರ್ವ ಘಟ್ಟಗಳು ಉಂಟು. ಸೌಗಂಧಿಕ ಪುಷ್ಪದ ಪ್ರಸಂಗ, ಪಂಚವರ್ಣದ ಪ್ರಸಂಗ, ಜಯದ್ರಥನ ಮಾನಭಂಗ, ಕರ್ಣನಿಗೆ ಕವಚಕುಂಡಲ ದಾನ ಕರ್ಣ ಮಾಡತಕ್ಕಂಥದ್ದು, ಘೋಷಯಾತ್ರೆಯ ಪ್ರಸಂಗ, ಅನೇಕ ಪ್ರಸಂಗಗಳು ಉಂಟು ಅದರೊಳಗೆ. ಅದೇ ಯಶ ಪ್ರಶ್ನೆ ಮೊದಲಾದ ಅನೇಕ ಪ್ರಸಂಗಗಳೊಂದಿಗೆ ಮುಂದಿನ ಬಾರಿಯ ಪ್ರವಚನ ಶುರುವಾಗೋದು ಏಪ್ರಿಲ್ 12ರಿಂದ 12ರಿಂದ 18ರವರೆಗೆ ನಡೀತಕ್ಕಂಥ ಪ್ರವಚನದಲ್ಲಿ ಸ್ವನ ಪರ್ವವನ್ನು ಮುಗಿಸಕ್ಕಾದಷ್ಟು ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಈ ಮಾರ್ಚ್ ತಿಂಗಳಲ್ಲಿ ಮಹಾಭಾರತ ಪ್ರವಚನ ಇರೋದಿಲ್ಲ. ಯಾಕಂದ್ರೆ 22ರಿಂದ ಭಾಗವತಾಶ್ರಮದಲ್ಲಿ ರಾಮಾಯಣ ಪ್ರವಚನ ಇರೋದ್ರಿಂದ ಅದು ವೇಳೆ ಸರಿ ಹೋಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಅಲ್ಲಿ ರಾಮಾಯಣ ಪ್ರವಚನ ಇರುತ್ತೆ. ಅಲ್ಲಿ 10 ದಿವಸದಲ್ಲಿ ಇಡೀ ರಾಮಾಯಣ ಪ್ರವಚನ, 10 ದಿವಸದೊಳಗೆ ರಾಮೋತ್ಸವದ ನಿಮಿತ್ತವಾದ್ದರಿಂದ ಪರಪೂಜ್ಯ ಶ್ರೀಪಾದರ ಒಂದು ಅಪೇಕ್ಷೆ, ಭಂಡಾರಿಕೆ ವಿದ್ಯೇಶ್ವರ ಶ್ರೀಪಾದಂಗಳವರು ಆ ಕಾರ್ಯಕ್ರಮ ಏರ್ಪಾಟ್ ಮಾಡಿದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ಮಹಾಭಾರತ ಪ್ರವಚನ ಮುಂದುವರೆದು ಬಿಟ್ಟು ವನಪರ್ವ ಮುಕ್ತಾಯವಾಗುತ್ತೆ. ಇದೆಲ್ಲ ಅಧ್ಯಾತ್ಮ ಅರ್ಥ ಉಂಟು, ಇದಕ್ಕೆಲ್ಲ ಪಾಶುಪತಾಸ್ತ್ರಕ್ಕೆ ಏನು ಅರ್ಥ, ಶಿವ ಅಂದ್ರೆ ಏನು, ಅರ್ಜುನ ಏನ್ ಮಾಡಿದ್ದು, ಅದಕ್ಕೆಲ್ಲ ಅರ್ಥ ಉಂಟು. ಅದರ ಆ ಸಮಯದಲ್ಲಿ ನೋಡೋಣ ಅಂತ ಹೇಳ್ತಾ, ಎಂದಿನಂತೆ ಈ ಮಹಾಭಾರತ ಪ್ರವಚನ ಈಗ 7ನೇ ಒಂದು ಸೀರೀಸ್, 7ನೇ ಪ್ರವಚನ ಮಾಲಿಕೆ ಮುಕ್ತಾಯವಾಗಿದೆ. ಅದೊಂದು ಬಹಳ ಅಪೂರ್ವದ ಪ್ರಸಂಗ. ಸಾಮಾನ್ಯವಾಗಿ ಇಂಥ ಶಾಸ್ತ್ರಗ್ರಂಥಗಳ ಪ್ರವಚನ ದೀರ್ಘಕಾಲ ನಡೆಯೋದು ಬಹಳ ಕಷ್ಟ. ಈಗಾಗಲೇ 7ನೇ ಪ್ರವಚನದ ಬಂದಿದ್ದೇವೆ, ಅವರ ಉತ್ಸಾಹ ನಿಮ್ಮಲ್ಲಿ ಕಡಿಮೆ ಆಗಿಲ್ಲ ಅನ್ನೋದು ಭಾರಿ ವಿಶೇಷ. ಮೊದಲಿಗಿಂತ ಹೆಚ್ಚೆಚ್ಚು ಉತ್ಸಾಹ ಇದೆಯೇ ಹೊರತು ಕಡಿಮೆ ಆಗಿಲ್ಲ. ಅದ ಕಾರಣ ಮಹಾಭಾರತದ ರೀತಿನೇ ಅಂತ. ಅದನ್ನು ಕೇಳಿದರೆ ಮಹಾಭಾರತದ ಕಾಲಕ್ಕೆ ಹೋದಷ್ಟು ಹೊಸ ಅನುಭವ ಕೊಡತಕ್ಕಂಥ ಗ್ರಂಥ. ಅದೊಂದು ಪಿಕ್ಚರ್ಸ್ಗು ಡಿಸ್ಕ್ರಿಪ್ಷನ್ ಅಂತ ಹೇಳ್ತಾರಲ್ಲ, ವೇದವ್ಯಾಸರು ಹೇಗೆ ಬರೀತಾರೆ ಅಂದ್ರೆ ಬೇರೆ ದೇಶದವರು ಹೊಗಳುತ್ತಾರೆ, ಅಷ್ಟು ಪರ್ಫೆಕ್ಷನ್ ಇರೋ ಒಂದು ಕೃತಿಯನ್ನ ಜಗತ್ತು ಮತ್ತೆ ಕಂಡಿಲ್ಲ ಅಂತ ಹೇಳ್ತಾರೆ. ವೇದವ್ಯಾಸರು ಬರೆದಂತ ಸ್ಟೈಲ್ ಇದೆಯಲ್ಲ, ಅದು ತೀರ ವಿನೂತನವಾದ ಶೈಲಿ. ಜಗತ್ತಿನ ಯಾವ ಲೇಖಕ ಕೂಡ ವೇದವ್ಯಾಸರ ಶೈಲಿಯನ್ನು ಅಳವಡಿಸಿಕೊಳ್ಳಲು ಸಾಧ್ಯ ಇಲ್ಲ ಎಂಬುದನ್ನು ದೊಡ್ಡ ದೊಡ್ಡ ಅತ್ಯಂತ ಶ್ರೇಷ್ಠ ವಿಮರ್ಶಕರು ಒಪ್ಪಿಕೊಳ್ಳುತ್ತಾರೆ. ಅದಕ್ಕೆ ಮಹಾಭಾರತಕ್ಕೆ ತನ್ನದೇ ಆದ ವರ್ಚಸ್ಸಿದೆ. ಅಂತ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿಸಲಿಕ್ಕೆ ಸಾಧ್ಯವಾಗಿದ್ದು ಶ್ರೀ ಗುರುರಾಜ್ ದೇಶಮುಖ್ ಅವರು ಬಹಳ ಶ್ರದ್ಧೆಯಿಂದ ಈ ಕೆಲಸ ಮಾಡಿಸ್ತಾ ಇದ್ದಾರೆ. ಅವರ ಮನೆಯವರು ತೋರಿಸ್ತಕ್ಕಂಥ ವಿಶ್ವಾಸ ಭಾರಿ ದೊಡ್ಡದು. ಗುರುರಾಜ್ ಅವರು ಬರೀ ಪ್ರವಚನ ಬಳಸೋದು ಅಷ್ಟೇ ಅಲ್ಲ, ಜೊತೆಗೆ ನಮ್ಮ ಪ್ರಕಾಶನಕ್ಕೆ ಇಬ್ಬರು ಪಂಡಿತರಿಗೆ ಪೂರ್ತಿ ಪೆನ್ಷನ್ ಕೊಡ್ತಕ್ಕಂಥ ಸ್ಕೀಮಿಗೆ ಅವರು ಸದಸ್ಯರಾಗಿದ್ದಾರೆ. ಅದರ ಜೊತೆಗೆ ನಾವು ಹೇಳಿದ್ರು ನಾಡಗೀತೆಗೋಸ್ಕರ ಗವರ್ನರ್ ಹತ್ರ ಹೋಗಬೇಕಾಯ್ತು, ಚೀಫ್ ಮಿನಿಸ್ಟರ್ ಹತ್ರ ಹೋಗಬೇಕಾಯ್ತು ಅಂತ ಹೇಳಿ. ಅದಕ್ಕೆಲ್ಲ ತಮ್ಮ ವೆಹಿಕಲ್ ತಗೊಂಡು ಹಿಂದೆ ಬಂದಿದ್ದು ಗುರುರಾಜ್ ಅವರೇನೆ. ಅಲ್ಲಿ ರಾಜ್ಯಪಾಲ ಹತ್ರ ಹೋದಾಗಲೂ ಬಂದರು, ಇದ್ರ ಹತ್ರ ಬಂದರು. ಅದರಿಂದ ಓಡಿ ಸರಿಯಾದ ಸಕಾಲಕ್ಕೆ ಹೋಗಿ ಬರತಕ್ಕಂತಹ ಅನುಕೂಲ ಲಭಿಸ್ತು. ಇಷ್ಟೆಲ್ಲ ಕಟ್ಟಪದ್ದಕ್ಕೆ ಪ್ರಯೋಜನವಾಯಿತು. ಆದ್ರಿಂದಾಗಿನೇ ಅವರು ಅನೇಕ ರೀತಿಯಲ್ಲಿ ತೊಡಸ್ಕೊಂಡಿದ್ದಾರಲ್ಲ, ಅದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಅವರ ಜೊತೆಗೆ ಶ್ರೀಯುತ ಸತ್ಯನಾರಾಯಣ ಅವರು ಮತ್ತು ಶ್ರೀ ರಾಘವೇಂದ್ರರಾಯರು ಜೊತೆ ಸೇರಿದ್ದಾರೆ. ಇವರು ಮಾಡತಕ್ಕಂತಹ ಕಾರ್ಯ ಹರಿವಾಯುಗಳಿಗೆ ಅತ್ಯಂತ ಪ್ರೀತಿಕರವಾಗಲಿ. ಆ ಮೂಲಕವಾಗಿ ಇಡೀ ಮಹಾಭಾರತವನ್ನು ಕೇಳಿದಾಗ ನಮಗೆ ಧರ್ಮದ ಒಂದು ವಿಶ್ವರೂಪ ದರ್ಶನವಾಗತಕ್ಕಂತಹ ಅವಕಾಶ ಲಭಿಸುತ್ತೆ ಅಂತ ಹೇಳುತ್ತಾ ನಿಮಗೆಲ್ಲ ಕೂಡ ವಿಶೇಷ ಧನ್ಯವಾದಗಳನ್ನು ಹೇಳುತ್ತಾ, ತುಂಬಾ ದೂರದಿಂದ ಬರೋರು ಇದ್ದೀರಿ, ಇದರಲ್ಲಿ ಅದೊಂದು ಭಾರಿ ವಿಶೇಷ, ಎಷ್ಟೋ ಬಯಲು ದೂರದಿಂದ ಬರತಕ್ಕಂಥ ಜನ ಇದ್ದೀರಿ, ನಿಮಗೆಲ್ಲ ವಿಶೇಷ ಧನ್ಯವಾದಗಳನ್ನು ಹೇಳುತ್ತಾ ಈ ಸಂಸ್ಥೆಯ ಹೆಸರು ತಕ್ಕಂತೆ ವಿಜಯ ಭಾರತಿ ಭಾರತಕ್ಕೆ ಕೊಟ್ಟಿದ್ದರಿಂದ ಭಾರತಿ ಅಂತಕ್ಕಂಥ ಹೆಸರು ವಿಜಯ ಭಾರತಿ ಶಾಲೆಗೇನೆ ಬಹಳ ಭೂಷಣವಾದಂಥದ್ದು. ಪರಪೂಜ್ಯ ಪೇಜಾವರ ಶ್ರೀಪಾದರ ನೇತೃತ್ವದ ಈ ಒಂದು ಸಂಸ್ಥೆಯಲ್ಲಿ ಮಹಾಭಾರತವಾಗೋದು ಭಾರಿ ಬಹುಶಃ ನನಗನಿಸ್ತಾ ಇದೆ. ಯಾವುದೇ ಒಂದು ಲೌಕಿಕ ಸಂಸ್ಥೆಯಲ್ಲಿ ಮಹಾಭಾರತ ಗ್ರಂಥ ಪ್ರವೇಶರ ಆಗಿದ್ದರೆ ಅದು ವಿಜಯಭಾರತಿ ಶಾಲೆ ಒಂದೇ ಅಂತ ಕಾಣುತ್ತೆ. ಯಾವುದರಲ್ಲೂ ಕೂಡ ಅಂತ ವಾತಾವರಣ ಇಲ್ಲ. ನಿಜವಾಗ್ಲೂ ಇದು ಹೇಗಾಗಬೇಕು ಅಂದ್ರೆ ಪ್ರತಿ ಶಾಲಾ ಕಾಲೇಜಿನಲ್ಲೂ ಕೂಡ ಇಂಥ ವ್ಯವಸ್ಥೆ ನಡೆಯಬೇಕು. ಪ್ರತಿ ಶಾಲಾ ಕಾಲೇಜಿನಲ್ಲಿ ಸಾಯಂಕಾಲದ ಪ್ರವಚನ ಇಟ್ಟುಬಿಟ್ರೆ ಆ ಶಾಲೆ ರೀತಿಯೇ ಬದಲಾಗಿಬಿಡುತ್ತೆ. ಅದು ವ್ಯತ್ಯಾಸ ಆಗಬೇಕಷ್ಟೇ, ಅದು ವಿದ್ಯಾರ್ಥಿಗಳು ಬರಹಾಗಬೇಕಾದ್ರೆ ವಿದ್ಯಾರ್ಥಿಗಳು ಬರ ಯಾವಾಗ ಆಗಿಬಿಡುತ್ತೋ ಅಲ್ಲಿಗೆ ಹೊಸ ರೀತಿ ಬಂದ್ಬಿಡುತ್ತೆ. ಈ ದೇವರಿಲ್ಲ, ದಿಂಡ್ರಿಲ್ಲ, ಧರ್ಮ ಇಲ್ಲ, ಈ ಪಬ್ಗೆ ಹೋಗು ಬಾರಿಗೆ ಹೋಗು ಎಲ್ಲ ನಿಂತೋಗ್ಬಿಡುತ್ತೆ. ಎಲ್ಲ ಒಳ್ಳೆ ರೀತಿಯ ಸುಸಂಸ್ಕೃತ ವ್ಯಕ್ತಿಗಳಾಗ್ತಾರೆ. ಅಂತ ಸುಸಂಸ್ಕೃತ ಸಂಸ್ಕೃತಿ ಕೊಡೋ ವಿದ್ಯೆ ಇವತ್ತು ಯೂನಿವರ್ಸಿಟಿಗಳಲ್ಲಿ ನಡೀತಾ ಇಲ್ಲ. ಅಲ್ಲಿ ಬರೀ ಧನ ಸಂಪಾದನೆ ವಿದ್ಯೆ ನಡೀತಿದೆಯೇ ಹೊರತು ರಿಯಲಿ ಎಜುಕೇಶನ್ ಕೊಡ್ತಕ್ಕಂಥ ಸಂಸ್ಕಾರ ಅಲ್ಲಿಲ್ಲ. ಅದು ಬರಬೇಕಾದ್ರೆ ರಾಮಾಯಣ ಮಹಾಭಾರತಗಳಿಂದನೇ ಹೊರತು ಬೇರೆ ದಾರಿ ಇಲ್ಲ. ಅಂತ ಒಂದು ಆದರ್ಶ ಸಂಸ್ಥೆಯಾಗಿ ವಿಜಯಭಾರತಿ ಸಂಸ್ಥೆ ಇದೆ ಅಂತ ಅದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಈ ಬಾರಿಯ ಪ್ರವಚನ ಮಾಲಿಕೆಯನ್ನ ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲ.